ప్రవిశ్యమ వాచ మిమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణ శ్రవణత్వగాదీన్ ప్రాణాన్ నమో భగవతే పురుషాయ తుభ్యం జయతి హరిరచింత్యః సర్వదేవైకవంద్యః పరమగురురభీష్టావాప్తిదః సజ్జనానాం నిఖిలగుణగణార్ణో నిత్యనిర్ముక్తదోషః సరసిజనయనోసౌ శ్రీపతిర్మానతో నః యస్మాత్ బ్రహ్మేంద్ర రుద్రాదిదేవతానాం శ్రీయోపి చ దానస్ఫూర్తిః సదా తస్మై హరయే గురవే నమః వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః లసతు శ్రీమదానందతీర్థేంద్రునో హృదంబరే యద్వచశ్చంద్రికా స్వాంత సంతాపం వినికృంతతి వందే కరవాణ్యంబ శరణౌ హృది సర్వదా మద్వాక్య శరణిర్భూయాత్ శ్రీమదాచార్య పావకః హరాయ భజకానిష్టహరాయ పురవైరిణే భవాయ భవతే భూయాత్ శివాయ శిరసా నమః ఉమేషాద్యాసురావోహం వీడే చేతో హిమానినః యూయం సర్వే ప్రకృత మనోమే మధ్వభావకం శ్రీమధ్వః కల్పవృక్షస్తు జయార్యః కామసంస్కృతః చింతామణిస్తు వ్యాసార్యః మునిత్రయముదాహృతం వాదిరాజగురూన్ వందే రఘూత్తమగురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మి శ్రీగురుభ్యో నమః హరిః నరసింహో అఖిలాజ్ఞానమతద్ధ్వాంతదివాకరః జయత్యమిత సజ్ఞాన సుఖశక్తి పయోనిధి. ఈ మూడు దివసగలు భారీ విశేషవాద దివసగలు. నిన్నే వేదవ్యాస జయంతి, ఇవత్తు నరసింహ జయంతి, నాడే కూర్మ జయంతి మత్తు వ్యాస పూర్ణిమ. ಹೀಗೆ ಮೂರು ಅವತಾರ ಜಯಂತಿಗಳು ಬಂದಿರೋದು ಭಾರಿ ವಿಶೇಷವಾದ ಒಂದು ತ್ರಿವೇಣಿ ಸಂಗಮ ಇದ್ದ ಹಾಗೆ. ವೇದವ್ಯಾಸ ರೂಪ ನಿನ್ನೆ ಹೇಳಿದಂತೆ ಜ್ಞಾನಕಾರ್ಯ ತಥಾ ಪ್ರಭು, ದತ್ತ ವ್ಯಾಸಾದಿ ರೂಪೇಶು ಜ್ಞಾನಕಾರ್ಯ ತಥಾ ಪ್ರಭು. ದತ್ತಾತ್ರೇಯ, ಕಪಿಲ, ವೇದವ್ಯಾಸ, ಹಯಗ್ರೀವ ಮೊದಲಾದ ರೂಪಗಳೆಲ್ಲ ಜ್ಞಾನಕಾರ್ಯದ ರೂಪಗಳು. ಆ ರೂಪದ ಉಪಾಸನೆಯಿಂದ ನಮಗೆ ವಿಶೇಷವಾದ ಜ್ಞಾನಪ್ರಾಪ್ತಿ ಅನ್ನೋ ಫಲವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ. ಪರಮಾತ್ಮ ರೂಪರೂಪಗಳಲ್ಲಿ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ, ವಿಶೇಷ ಇದೆ, ಅದನ್ನು ಗಮನಿಸಿರಬೇಕು. ಪರಮಾತ್ಮನ ರೂಪಗಳಲ್ಲಿ ವಿಶೇಷ ಉಂಟು, ಆಯಾ ರೂಪದ ಉಪಾಸನೆಯಿಂದ ಅದು ಆ ಸಿದ್ಧಿ ಬರುತ್ತೆ ಅಂತ ಅರ್ಥ. ಇನ್ನು ನರಸಿಂಹ ರೂಪ ಅದು ಮತ್ತು ಕೂರರೂಪ ಎರಡು ಬಲಕಾರ್ಯದ ರೂಪಗಳು. ಬಲಕಾರ್ಯದಿಂದ ಪರಮಾತ್ಮ ದುಷ್ಟರ ಸಂಹಾರ ಮತ್ತು ಬಾಹುಬಲಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡೋ ರೂಪಗಳೆಲ್ಲ ಬಲಕಾರ್ಯ ರೂಪಗಳು. ಈ ಜ್ಞಾನಕಾರ್ಯಕ್ಕೆ ಸಂಬಂಧಪಟ್ಟ ರೂಪಗಳೆಲ್ಲ ಜ್ಞಾನಕಾರ್ಯ ರೂಪಗಳು. ನರಸಿಂಹ ರೂಪ ಅಂತಲೂ ಬಲಕಾರ್ಯದ ರೂಪದಲ್ಲಿ ಹೆಸರು ಕೇಳಿದರೆ ಸಾಕು ಶತ್ರುಗಳು ಭಯಪಡ್ತಾರೆ. ಹೆಸರು ಕೇಳಿದರೆ ಸಾಕು, ನರಸಿಂಹ ಅಂದರೆ ಸಾಕು, ಎಂಥ ವ್ಯಕ್ತಿಯು ಕೂಡ ಒಂದು ಕ್ಷಣ ಸಾತ್ವಿಕರಾದರೆ ಸಾತ್ವಿಕ ಭಯ, ತಾಮಸರಿಗಾದರೆ ವಿಚಿತ್ರ ಭಯ. ಆ ಮಾತಿನಲ್ಲಿ ನರಸಿಂಹ ರೂಪ ವಿಶಿಷ್ಟವಾದಂಥ ರೂಪ. ಆಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಬೇಕಾದರೆ ನರಸಿಂಹ ರೂಪದ ಉಪಾಸನೆಯ ಮುಖ್ಯ ಫಲ ಏನು ಅಂದರೆ, ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ನೃಸಿಂಹರೂಪ, ವರಾಹರೂಪ ಮೊದಲಾದ ರೂಪಗಳ ಉಪಾಸನೆಯಿಂದ ಎಲ್ಲ ತಾಪತ್ರಯ ಪರಿಹಾರವಾಗ್ತವೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಹ್ಲಾದನ ಕಥೆಯೇ ದೃಷ್ಟಾಂತ. ಎಷ್ಟು ತಾಪ ಬಂತು ಪ್ರಹ್ಲಾದನಿಗೆ, ಎಲ್ಲ ತಾಪವನ್ನು ಕೂಡ ನರಹರಿಯ ಆರಾಧನೆಯಿಂದ ಆತ ಕಳ್ಕೊಂಡ ಅಂತ ಹೇಳಿದ ಮೇಲೆ ನಮಗೆ ಯಾವುದೇ ಆಪತ್ತಿದ್ದರೂ ಕೂಡ, ವಿಘ್ನಗಳಿದ್ದರೂ ಕೂಡ ಗಣೇಶನ ಆರಾಧನೆಯಿಂದ ಎಲ್ಲ ವಿಘ್ನ ಹೋಗೋದಿಲ್ಲ. ನರಸಿಂಹದೇವರ ಆರಾಧನೆ ಮಾಡಿದರೆ ಹೋಗದರೆ ವಿಘ್ನಗಳೇ ಇಲ್ಲ. ಗಣೇಶನ ಆರಾಧನೆ ಮಾಡೋದರಿಂದ ಗಣೇಶನ ಕೆಳಗಿರತಕ್ಕಂಥ ದೈತ್ಯರು ಮಾಡೋದು ವಿಘ್ನಗಳೆಲ್ಲ ಹೋಗಿಬಿಡೋದು, ಅವ್ರ ಮೇಲೆ ಮಾಡಿದ ವಿಘ್ನಗಳು ಹೋಗೋದಿಲ್ಲ. ಆ ನರಸಿಂಹದೇವರ ಮೇಲೆ ಯಾರೂ ಇಲ್ಲೇ ಇಲ್ಲ, ಹರಿರೇವ ಪರಹ ಹರಿರೇವ ಗುರು. ಆದ್ದರಿಂದ ನರಸಿಂಹದೇವರ ಆರಾಧನೆಯಿಂದ ಸಕಲ ದುರಿತ ನಿವೃತ್ತಿ ಅನ್ನೋದು ಅದರ ಮುಖ್ಯವಾದ ಫಲಶ್ರುತಿ. ಆಚಾರ್ಯರು ಅದನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಬೇಕಾದ್ರೆ ಎಷ್ಟು ಮಹತ್ವಪೂರ್ಣ ಹೇಳ್ತಾರೆ ಅಂದರೆ, ನಮಗೆ ಮೋಕ್ಷಕ್ಕೆ ವಿಘ್ನ, ಬಿಂಬರೂಪ ದರ್ಶನಕ್ಕೆ ವಿಘ್ನ. ಬಿಂಬರೂಪ ದರ್ಶನಕ್ಕೆ ಬರೋ ವಿಘ್ನ ಪರಿಹಾರ ಆಗಬೇಕು ಅಂದರೆ ನರಸಿಂಹದೇವರ ಆರಾಧನೆ ಮಾಡಿ, ಅಂದರೆ ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಅರ್ಥ. ನರಸಿಂಹರೂಪದ ಆರಾಧನೆ ಮಾಡ್ತಾ ಇದ್ದರೆ ಬಿಂಬರೂಪದ ದರ್ಶನವಾದರೆ ಅಪರೋಕ್ಷ ಜ್ಞಾನ, ಅದಾಗಲಿಕ್ಕಿರತಕ್ಕಂಥ ಅಡ್ಡಿ ಆತಂಕ ನಿವಾರಣೆಗೆ ನರಸಿಂಹರೂಪದ ಧ್ಯಾನ. ಇಷ್ಟು ಅದರ ಮಹತ್ವ ಇದೆ. ಶ್ರೀಮದ್ ಆಚಾರ್ಯರು ತಮ್ಮ ಮಾಯಾವಾದ ಖಂಡನಗಂತ ಪ್ರಾರಂಭ ಮಾಡಬೇಕಾದ್ರೆ ನರಸಿಂಹದೇವರ ಸ್ತೋತ್ರ ಮಾಡಿದರೆ ಪ್ರಾರಂಭ ಮಾಡ್ತಾರೆ. ಶ್ರೀ ಜಯತೀರ್ಥರು ಹಾಗೆ ಮಾಡ್ತಾರೆ. ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋರಿಹಿ. ಈ ಸ್ತೋತ್ರದಿಂದಲೇ ಮಾಯಾವಾದ ಖಂಡನ ಶ್ರೀಮದ್ ಆಚಾರ್ಯರು ಪ್ರಾರಂಭ ಮಾಡಿದ್ದು. ಟೀಕರಾರು ಬರೀತಾರೆ, ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ, ಅಖಿಲಂ ಅಜ್ಞಾನ ಕಲ್ಪಿತಮಿತಿ ಯನ್ಮತಂ ತತ್ ಏವ ಧ್ವಾಂತಮಿವ. ಎಲ್ಲವೂ ಅಜ್ಞಾನ ಕಲ್ಪಿತ ಅಂತಕ್ಕಂಥ ಮತ ಇದೆಯಲ್ಲ ಮಾಯಾವಾದ ಮತ, ಅದೇ ಪರಮ ಮಾಯೆ ಕತ್ತಲೆ. ಅದು ಒಂದು ಹಂಗಂತ ಕತ್ತಲೆಯ ಪರಿಹಾರಕ್ಕೆ ಇರ್ತಕ್ಕಂಥ ಸೂರ್ಯ ಯಾರು ಅಂದರೆ ನರಸಿಂಹದೇವರು ಅಂತ ಹೇಳಿದ್ದಾರೆ. ಸಾಮಾನ್ಯ ಕತ್ತಲು ಹೋಗೋದಕ್ಕೂ ಬೇರೆ, ವಿಶೇಷ ಕತ್ತಲು ಹೋಗೋದಕ್ಕೂ ಬೇರೆ. ಬೆಡ್ಲೈಟಿಂದ ನಮಗೆ ಬೆಳಕು ಬರುತ್ತೆ, ಓದಷ್ಟು ಬೆಳಕು ಬರೋದಿಲ್ಲ. ಅದರಿಂದ ಓದಷ್ಟು ಬೆಳಕು ಬರಬೇಕಾದ್ರೆ ಜಾಸ್ತಿ ಫೋಟೋ ತೆಗೆಬೇಕು, ಆ ಬೆಳಕು ಸಾಲದು, ಇನ್ನು ಫ್ಲ್ಯಾಶ್ ಬೇಕಾಗುತ್ತೆ. ಅಂದರೆ ಆಯಾ ಬೆಳಕಿನಿಂದ ಆಯಾ ಕತ್ತಲೆ ಹೋಗೋದ್ರಿಂದ ನರಸಿಂಹರೂಪದಾಸನೇ ಬಹಳ ಮುಖ್ಯವಾದದ್ದು ಅಂತ ತಿಳಿಸಿ ಎಲ್ಲ ಉಪದೇಶವನ್ನು ಮಾಡ್ತಾರೆ. ನಿನ್ನ ವೇದವ್ಯಾಸ ರೂಪ ನೋಡಿದ್ವಿ, ದ್ವೀಪದ ಮಧ್ಯೆ ಪ್ರಾದುರ್ಭೂತವಾದ ರೂಪ, ಅದಕ್ಕೆ ದ್ವೈಪಾಯನ ಅಂತ ಹೆಸರಾಯಿತು. ವಿಜಯಧ್ವಜ ಸ್ವಾಮಿಗಳ ಅರ್ಥ ಬರಿಬೇಕಾದ್ರೆ ದ್ವೀಪದ ಮಗ ಅಂತ ಅರ್ಥ ಬರುತ್ತೆ. ದ್ವೀಪದ ಮಗ ಅಂದರೆ ಏನು, ಅಲ್ಲಿದ್ದ ಪ್ರಾದುರ್ಭೂತರಾದವರು ಅಂತ ಅರ್ಥ. ನರಸಿಂಹ ರೂಪ ಏನು ಅಂತ ಕೇಳಿದರೆ ಕಂಬದ ಮಗ ಅಂತ ಬರೀತಾರೆ ವಾದಿರಾಜ ಸ್ವಾಮಿ. ಕಂಬದ ಮಗ, ಕಂಭಾರ್ಥಕ ಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ ಅಂಭೋಜ ಜಾನುಸರಣ ಅಂಭೋಜ ಭೂಪವನ ಕುಂಭೀರ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ಯಸರ ಜಂಭಾರಿ ಷಣ್ಮುಖ ಮುಖಾಂಭೋರು ಹಾವಿನು ತಮಾಮ್ ಅಂತ ಹೇಳಬೇಕಾದ್ರೆ ಸ್ತಂಭಾರ್ಭಕ, ಸ್ತಂಭ ಕಂಭ, ಅರ್ಭಕ ಅಂದರೆ ಕೂಸು, ಕಂಬದ ಕೂಸು ಅಂತ ಹೆಸರು. ನರಸಿಂಹದೇವರು ಮತ್ತು ವೇದವ್ಯಾಸ ರೂಪದಲ್ಲಿ ಒಂದು ಹೋಲಿಕೆ ನೋಡಿ, ದ್ವೀಪದ ಮಧ್ಯದಿಂದ ಅವತಾರ, ಕಂಭದ ಮಧ್ಯದಿಂದ ಅವತಾರ. ಅಂದರೆ ಕಂಭನು ನಿಮಿತ್ತ, ದ್ವೀಪನು ನಿಮಿತ್ತ. ಪರಮಾತ್ಮನಿಗೆ ಪ್ರಾಕೃತ ದೇಹ ಇಲ್ಲ ಅಂತ ಹೇಳೋ ನಿದರ್ಶನ ಅಂತ. ಪರಮಾತ್ಮನಿಗೆ ಪ್ರಾಕೃತ ದೇಹ ಇಲ್ಲ, ಅಪ್ರಾಕೃತ ದೇಹ. ತತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ಇದು ಅದರ ರೂಪ, ಎರಡು ಇರತಕ್ಕಂಥ ರೂಪದ ಒಂದು ಸಾಮ್ಯ. ಮಾಯಾವಾದಾದಿ ದುಶ್ಯಾಸ್ತ್ರಗಳನ್ನು ಖಂಡನೆ ಮಾಡಿದ ರೂಪ ವೇದವ್ಯಾಸ ರೂಪವಾದರೆ, ಮಾಯಾವಾದಿಯಾಗಿದ್ದ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ರೂಪ ಹಿರಣ್ಯಕಶಿಪು ರೂಪ. ಮಾಯಾವಾದ ಅದು ಜ್ಞಾನ ಕಾರ್ಯ, ಮಾಯಾವಾದಿ ಅವನು ದುಷ್ಟ ಸಂಹಾರದ ಕಾರ್ಯ. ಅದು ಜ್ಞಾನ, ಇದು ಜ್ಞಾನದ ಜ್ಞಾನ ಇರ್ತ ದುಷ್ಟ ವ್ಯಕ್ತಿಯು. ಸೊ ವ್ಯಕ್ತಿಯ ಸಂಹಾರಕ್ಕೋಸ್ಕರ ನರಸಿಂಹ ರೂಪ, ಆ ವಿಷಯದ ಸಂಹಾರಕ್ಕೋಸ್ಕರ ವೇದವ್ಯಾಸ ರೂಪ. ಎರಡು ರೂಪಕ್ಕೂ ಒಳ್ಳೆಯ ಸಾಮ್ಯ ಉಂಟು ಎರಡು ರೂಪಗಳಲ್ಲಿ. ಆ ಪ್ರಸಂಗ ಹೇಗೆ ಬಂದಿದೆ ನಮಗೆ ಗೊತ್ತಿದೆ. ಭೂಲೋಕದೊಳಗೆ ಹಿರಣ್ಯಕಶಿಪುವಿನ ಹಾವಳಿಯಿಂದ ಇಡೀ ಒಂದು ಭೂಲೋಕ ಅಲ್ಲ, ಇಡೀ ವಿಶ್ವವೇ ತಲ್ಲಣಿಸಿದ್ದಂಥ ಒಂದು ವಾತಾವರಣ ಇತ್ತು. ಇವತ್ತು ವಿಶ್ವವೇ ತಲ್ಲಣಿಸ್ತಕ್ಕಂಥ ವಾತಾವರಣ ನಾವು ಹುಡುಕಿಡು ತುಂಬ ಕಷ್ಟ. ಲ್ಯಾಡನ್ ಗೀಡನ್ ಅಂಥವರಿಂದ ಒಂದು ರೀತಿ ಅರ್ಥ ಆಗಿದೆ ಜನಗಳಿಗೆ, ಅವರು ಲೋಕಕ್ಕೆ ಕೆಡುಕು ಮಾಡ್ತಕ್ಕಂಥವರು. ಭೂಲೋಕದಲ್ಲಿ ಭಯ ಹುಟ್ಟಿಸಿದ ವ್ಯಕ್ತಿಯವರು. ಆದರೆ ಮೂರು ಲೋಕಕ್ಕೂ ಭಯ ಅಲ್ಲ, 14 ಲೋಕಕ್ಕೂ ಭಯ ಹುಟ್ಟಿಸಿದವರು ಹಿರಣ್ಯಕಶಿಪು. ಹಿರಣ್ಯಕಶಿಪು ರಾವಣಾದಿಗಳೆಲ್ಲ ಆ ಮಟ್ಟದ ರಾಕ್ಷಸರು ಎಲ್ಲ ಕೂಡ ಬ್ರಹ್ಮದೇವರಿಂದ ವರ ಪಡೆದಿದ್ದರಿಂದ, ಬ್ರಹ್ಮದೇವರು ಸತ್ಯಲೋಕಾಧಿಪತಿಗಳಾದ್ದರಿಂದ ಅವರು ವರ ಅಲ್ಲಿವರೆಗೂ ಇವನು ಮೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಇವರ ದುಷ್ಟತನವನ್ನು ಹೊರಗಾಕಲಿಕ್ಕೆ ಬ್ರಹ್ಮದೇವರು ವರವನ್ನು ಕೊಟ್ಟಿತ್ತು. ಹಿರಣ್ಯಕಶಿಪು ವರದ ಬಲದಿಂದಾಗಿ ವರನ್ನು ಸುಮ್ಮನೆ ಪಡ್ಕೊಳ್ಳಲಿಲ್ಲ, ಅವನು ವಿಶೇಷವಾದ ಒಂದು ಕ್ಷುದ್ರ ಸಾಧನೆಯನ್ನು ಮಾಡುತ್ತಾನೆ, ಬ್ರಹ್ಮದೇವರ ಆರಾಧನೆಯನ್ನು ಮಾಡುತ್ತಾನೆ. 36,000 ವರ್ಷಗಳ ಕಾಲ ಮಾಡುತ್ತಾನೆ ಅದು. ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿಹಿ, ಎರಡೂ ಕೈಗಳನ್ನು ಮೇಲೆತ್ತಿ ಎರಡೂ ಹೆಬ್ಬೆರಡುಗಳ ಮೇಲೆ ಭಾರ ಹಾಕಿ ಆಕಾಶಗಳಿಗೆ ಮುಖ ಮಾಡಿ 36,000 ವರ್ಷ ನಿಂತಿನಂಥವ್ರಿ. ಅಂಥ ಹಠ ಇರಬೇಕು ಅವ್ರಿ. 36,000 ವರ್ಷ ನಾವು ತುಂಬ ನಿರ್ವಾಯ ಇಲ್ಲ ಅಂತೇಳಿ ಸ್ಟ್ಯಾಂಡಿಂಗ್ ಬಸ್ ಹೋಗ್ತೇವೆ, ನಿರ್ವಾಯಿಲ್ಲ ಅರ್ಜೆಂಟ್ ಹೋಗಬೇಕಾಗಿರುತ್ತೆ ಅಂತ ಹೋಗ್ತೇವೆ ಅಷ್ಟೇ, ಅರ್ಥಕ್ಕೆ ಭಾರಿ ಬೇಜಾರು ಅನಿಸಿದೆ. ಅಂಥದ್ದು 36,000 ವರ್ಷಗಳ ಕಾಲ ಆ ರೀತಿ ನಿಲ್ಲೋದಂದ್ರೆ ಎಷ್ಟು ಹಠ ಇರಬೇಕು. ನಿಂತಿದ್ದು ಜಾಗ ಯಾವುದೋ ಕೆಟ್ಟ ಜಾಗ ಅಲ್ಲ, ಮಂದರ ದ್ರೋಣಿ ಅಂತ ಕರೀತಾರೆ, ಮಂದರ ಪರ್ವತ. ಆ ಪರ್ವತದ ಒಂದು ತಪ್ಪಲಲ್ಲಿ ತಪಸ್ ಮಾಡ್ತಿದ್ದಾರೆ, ಒಳ್ಳೆ ಪವಿತ್ರವಾದ ಸ್ಥಳ, ಬಂಗಾರದ ಪರ್ವತ ಅಲ್ಲಿ. ಆ ಪರ್ವತದ ಒಂದು ಭಾಗನೇ ನಾವು ಕಂಡಿದ ಮೇರು ಪರ್ವತ, ಮಂದಾರ ಪರ್ವತ ಎಲ್ಲ ಕುಲ ಪರ್ವತಗಳು ಅಂತ ಹೆಸರು. ಅಂಥ ಮಂದಾರ ಪರ್ವತವನ್ನು ಇಟ್ಟು ಪಥನ ಮಾಡಿದಾಗಲೇ ಪೂರ್ವರೂಪ ಅವತಾರ ಮಾಡಿ, ಇದಕ್ಕೂ ಅದಕ್ಕೂ ಸಂಬಂಧ ಇದೆ. ಮಂದಾರ ದ್ರೋಣಿಯಲ್ಲಿ ಅವನು ತಪಸ್ ಮಾಡ್ದ, ಮಂದಾರ ಪರ್ವತ ಎತ್ತಿದ ರೂಪನೇ ಪೂರ್ವರೂಪ. ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಅಂತ ಹೇಳಬೇಕಾದ್ರೆ, ಮಂದಾರ ಪರ್ವತವನ್ನು ಪರಮಾತ್ಮ ಎತ್ತಿದ್ದಾನೆ ರುದ್ರದೇವರ ವರದಿಂದವಾಗಿ. ಅದು ಆಧಾರ್ಯಮನ್ಯೈಹಿ ಅಂತ ಹೇಳ್ತಾರೆ, ಬೇರೆ ಯಾರೋ ಎತ್ತಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಮೊದಲೇದಾಗಿ ಕಲ್ಲು ಎತ್ತೋದು ಕಷ್ಟ, ಅದು ಚಿನ್ನ, ಅದರಲ್ಲೂ ಕೂಡ ವರ ಬೇರೆ, ಅದು ಫಿಕ್ಸ್ ಆಗಿದೆ, ಅದನ್ನು ಎತ್ತಬೇಕು ಅಂದರೆ ಎಷ್ಟು ಕಷ್ಟ. ಕಿತ್ತಿ ಎತ್ತಬೇಕು, ಕಿತ್ತಿ ದೊಡ್ಡ ಕಲ್ಲಿರುತ್ತೆ, ಫಿಕ್ಸ್ ಮಾಡಿರೋದಲ್ಲಿ ಎತ್ತೋದು ಕಷ್ಟ, ಅದು ಫಿಕ್ಸ್ ಮಾಡಿರೋದೆಲ್ಲ ಎತ್ತೋದು ಕಷ್ಟ. ಫಿಕ್ಸ್ ಮಾಡಿರೋ ಬೆಟ್ಟ ಎತ್ತಬೇಕಾದ್ರೆ ಎಷ್ಟು ಕಷ್ಟ. ಅದನ್ನು ಹೊತ್ತ ರೂಪ ಪೂರ್ವರೂಪ. ಆ ಪೂರ್ವರೂಪದಿಂದ ಬೆಟ್ಟವನ್ನು ಹೊತ್ತಿದ್ದಕ್ಕೆ ಸಮುದ್ರ ಮಥನ ಕಾರ್ಯ ಸಾಧ್ಯವಾಗಿ ಅಮೃತ ಬರಲಿಕ್ಕೆ ಸಾಧ್ಯವಾಯಿತು. ಮಂದರ ಬರೆದ ಮುಳುಗಿ ಹೋಗ್ತಾ ಇತ್ತು, ಮುಳುಗಿ ಹೋಗ್ತಕ್ಕಂಥ ಪರ್ವತವನ್ನು ಎತ್ತಿ ಹಿಡಿದ ರೂಪನೇ ಪೂರ್ವರೂಪ. ಶ್ರೀ ಜಗನ್ನಾಥದಾಸರು ಅದನ್ನು ಕೊಂಡಾಡಬೇಕಾದ್ರೆ ಕೊಟ್ಟುದನು ಕೈಗೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನೊಡು ಹೊರಿಸಿದವರುಳು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿತ ನಹಿತರನು. ಬೆಟ್ಟ ಬೆನ್ನೊಡು ಹರಿಸಿದವರೊಡು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದ ನಹಿತರನು. ಬೆಟ್ಟವನ್ನು ಬೆನ್ಮೇಲೆ ಹೊತ್ತ ಪರಮಾತ್ಮ ಭಾರ ಜಾಸ್ತಿ ಕೊಟ್ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ, ಎಷ್ಟು ಹೊರಿಸ್ಬಿಟ್ಟದು ಅನ್ ಬೇರೆ ಅಂತೆ. ಆದ್ರೆ ಬಂದರ್ಬಾರ್ದು ಭಾರವನ್ನು ಹೊತ್ತು ಪರಮಾತ್ಮ ಏನು ಮಾಡಿದ್ರಂತೆ ಸಿಟ್ಟಾಗಲಿಲ್ವಂತೆ, ಅಮೃತವನ್ನೇ ಕೊಡಿಸ್ಬಿಡ್ತಾರೆ. ಸುಧೆ ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದ ನಹಿತರನು. ಅಮೃತ ಬರಲಿಕ್ಕೆ ಸಾಧ್ಯವಾಗಿದ್ದು ಕ್ರೂರರೂಪದಿಂದ, ಆದ್ದರಿಂದ ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಲೋಕವಿಧಾರಕ ದೇವವರೆಣ್ಯ. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಆ ರೂಪವನ್ನು ಕೊಂಡಾಡ್ತಾರೆ. ಆ ರೂಪದ ವೈಶಿಷ್ಟ್ಯ ಮಂದರ ಧಾರಿನ್ ಲೋಕವಿಧಾರಕ, ಎರಡು ಮಾತದು, ಲೋಕವಿಧಾರಕ ಮಂದರ ಧಾರಿನ್. ಅದಕ್ಕೆ ಅರ್ಥವನ್ನು ವಿಶೇಷ ತಿಳ್ಕೊಂಡಿರ್ಬೇಕು. ಮಂದರ ಪರ್ವತ ಎತ್ತಿದ ಕಥೆ ಸ್ವಲ್ಪವೇ ಕೇಳಿರ್ತಾರೆ, ಆದರೆ ಕೂರರೂಪದ ಮತ್ತೊಂದು ವಿಶೇಷ ಅಂದರೆ ಲೋಕವಿಧಾರಕ, ಇಡೀ ಲೋಕವನ್ನು ಎತ್ತಿಡಿದಿರತಕ್ಕಂಥ ರೂಪ. ಅದು ಹೇಗೆ ಅಂದರೆ ಹೇಳ್ತಾರೆ, ನಾವೆಲ್ಲ ಭೂಮಿ ಮೇಲೆ ಇದ್ದೇವೆ. ಈ ಭೂಮಿಯಲ್ಲಿ ಸಪ್ತ ದ್ವೀಪಗಳು ಸಪ್ತ ಸಮುದ್ರಗಳು ಸೇರಿರತಕ್ಕಂಥ ಒಟ್ಟು ಭೂಮಂಡಲ, ಇದನ್ನು ಹೊತ್ತಿರೋದು ಶೇಷದೇವರು. ತಮ್ಮ ಸಾವಿರ ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಇಡೀ ಸಪ್ತ ದ್ವೀಪಗಳ ಕೂಡಿರತಕ್ಕಂಥ ಭೂಗೋಳವನ್ನು ಶೇಷದೇವರು ಹೇಗೆ ಹೊತ್ತಿದ್ದಾರಂತೆ, ಒಂದು ಸಾಸಿವೆ ಕಾಳಷ್ಟು ಸಲೀಸಾಗಿ ಹೊತ್ತಿದ್ದಾರೆ. ಸಸಪ್ತ ಪಾತಾಳ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರ್ಷಪಾಯತಿ ಸಹಸ್ರ ಮೂರ್ಧ್ನ ಬತ ಏಕಮೂರ್ಧ್ನಿ ಅಂತ ಮಹಾಭಾರತ ತಾತ್ಪರ್ಯ ನಡೆಯಲ್ಲಿ ಶ್ರೀಮದ್ ಆಚಾರ್ಯರ ಮಾತು. ಅದು ಲೀಲಾಜಾಲ ಹೊತ್ತಿದ್ದಾರೆ ಅಂಥ ಇಡೀ ಶೇಷದೇವರನ್ನು. ಅದು ಭೂಮಿಯ ಸಮೇತ ವಾಯುದೇವರು ತ ಬೆನ್ನಲ್ಲಿ ಹೊತ್ತಿದ್ದಾರಂತ ಆರಾಮವಾಗಿ ವಾಯುಕೂರ್ಮ. ಅದನ್ನೇ ಮಧ್ವನಾಮದಲ್ಲಿ ದಿವಸ ಹೇಳಿಕೊಳ್ಳೋದು ಅದೇ ಆವಕಚ್ಚಪ ರೂಪದಿಂದ ಅಂಡೋದಕದಿ ಭೋವಿ ಧರಿಸಿಯ ಶೇಷ ಮೂರುತಿ ಅನ್ನೋದು ಆ ರೂಪ. ಅಂಥ ವಾಯುದೇವರನ್ನು ಪರಮಾತ್ಮ ತನ್ನ ಬೆನ್ನ ಹೊತ್ತಿದ್ದಾನೆ ಕೂರ್ಮರಾಗಿ. ಅಂದರೆ ನಾವು ಎಲ್ಲಿದ್ದೇವೆ ಈಗ, ಕೂರೂಪ ಅದಕ್ಕೆ ಕೂರ್ಮಾಸನ ಹಾಕಿರ್ತಾರೆ ಎಲ್ಲ ಕಡೆ ಹಾಕ್ಬೇಕಾದ್ರೆ ಕೂರ್ಮಾಸನ ಅಂತ ಕರೀತಾರೆ. ನಾವು ಅನುಸಂಧಾನ ಮಾಡೋದು ಎಲ್ಲ ಕೂತಿರೋದು ಅದನ್ನು ಆಧರಿಸಿದ್ರೆ ಪರಮಾತ್ಮನ ಕೂರೂಪದಿಂದ ನಾವೆಲ್ಲ ಬದುಕಿರೋದು. ಅದು ಲೋಕವಿಧಾರಕ, ಇದು ಭೂಮಿ ಮಂದರಧಾರಿ. ಎರಡು ಪದವನ್ನು ಆಚಾರ ತಿಳಿಸ್ತಾರೆ ನಮಗೆ. ಪೂರ್ವ ಜಯಂತಿ ಆಚರಣೆ ಮಾಡಬೇಕಾದ್ರೆ ಅನುಸಂಧಾನ ಇರಲಿ ಅಂತ ಹೇಳಿದ್ದಾರೆ. ಅದೇ ನಾಳೆ ಪೂರ್ವ ಜಯಂತಿ ಅಂತ, ಮತ್ತು ನಾಳೆ ವ್ಯಾಸ ಪೂರ್ಣಿಮಾ, ಅದೊಂದು ವಿಶೇಷ. ನಿನ್ನೆ ವೇದವ್ಯಾಸ ಜಯಂತಿ, ನಾಳೆನೂ ವೇದವ್ಯಾಸ ಜಯಂತಿನೇ. ಇದೇನಿದು ಎರಡು ಜಯಂತಿ ಒಂದೇ ಜಯಂತಿ ಎರಡು ದಿನದಲ್ಲಿ ಹೇಗೆ ಬರ್ತದೆ ಅಂತ ಕೇಳಿದರೆ, ನಿನ್ನೆ ಹೇಳಿದೆ ಅದನ್ನು, ವೇದವ್ಯಾಸ ರೂಪ ಪ್ರತಿ ಯುಗದಲ್ಲೂ ಆಗ್ತದೆ, ಆದರೆ ಸಾಕ್ಷಾತ್ ರೂಪ ಆಗೋದು ಐದು ಸರ್ತಿ ಮಾತ್ರ. 28 ಮನ್ವಂತರಗಳಾಗಿದೆ ಈಗಾಗಲೇ, 28 ಮನ್ವಂತರದಲ್ಲಿ ನಾವಿರೋದು. 28 ವ್ಯಾಸ ರೂಪಗಳಾಗಿತ್ತು, ಅದರಲ್ಲಿ 5 ವ್ಯಾಸ ರೂಪಗಳು ಮಾತ್ರ ಸಾಕ್ಷಾತ್ ನಾರಾಯಣ, ಉಳಿದ್ವೆಲ್ಲ ಸಾಕ್ಷಾತ್ ರೂಪಗಳಲ್ಲ. ಆ ಋಷಿಗಳಲ್ಲಿ ಪರಮಾತ್ಮ ಸನ್ನಿಧಾನ ಇಟ್ಟಿರ್ತಾನೆ ಅಷ್ಟೇ. ಅದಕ್ಕೆ ಸರಿಯಾಗಿ ನೆನ್ಪಿಟ್ಕೊಂಡಿರ್ಬೇಕು ಇವನ್ನೆಲ್ಲ. ನಿನ್ನೆ ವೇದವ್ಯಾಸ ಜಯಂತಿ ಆಯಿತು, ಈ ದ್ವಾಪರಯುಗಗಳು 28 ದ್ವಾಪರಯುಗಗಳ ಅವತಾರವಾದಂಥ ವೇದವ್ಯಾಸ ಜಯಂತಿ ನಿನ್ನೆ ಮಾಡಿರೋದು ನಾವು. ಇನ್ನೂ 4 ವೇದವ್ಯಾಸ ಜಯಂತಿ ಬರುತ್ತೆ, ಒಟ್ಟು 5 ಆಯ್ತು ಅಲ್ಲಿಗೆ. 5 ಸತ್ ಪರಮಾತ್ಮ ಅವತಾರ ಮಾಡಿದ್ರೆ 5 ವೇದವ್ಯಾಸ ಜಯಂತಿ ಆಯಿತು. 5 ವೇದವ್ಯಾಸ ಜಯಂತಿ ನಿಮಗೆ ಗೊತ್ತಿದೆ, ಆಷಾಢದಲ್ಲಿ ಒಂದು ಬರ್ತದೆ, ಕಾರ್ತಿಕ, ಮಾಘ ಮತ್ತು ಈ ವೈಶಾಖ. 5 ವ್ಯಾಸ ಪೂರ್ಣಿಮಾ ಅಂದರೆ ವೇದವ್ಯಾಸ ಜಯಂತಿಗಳು ಇಷ್ಟು ಕೂಡ. ಅದು ನೆನಪಿಟ್ಕೊಂಡ್ರೆ 5 ಸಾಕ್ಷಾತ್ ರೂಪಗಳು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ವ್ಯಾಸ ಪೂರ್ಣಿಮಾ ಅಂತ ಅದಕ್ಕೆ ಮಾಡೋದು. ಜನಕ್ಕೆ ವ್ಯಾಸ ಪೂರ್ಣಿಮಾ ಅಂತ ಗೊತ್ತಿರುತ್ತದೆ, ಯಾತಕ್ಕೆ ಅಂತ ಗೊತ್ತಿರೋದಿಲ್ಲ. 5 ವ್ಯಾಸ ರೂಪಗಳ ಅವತಾರಕ್ಕೋಸ್ಕರ ಬಂದಿರತಕ್ಕಂತಹ ವೇದವ್ಯಾಸ ಜಯಂತಿಗಳು, ಅಂತಹ ವೇದವ್ಯಾಸ ಜಯಂತಿ ಆಚರಣೆಯ ಜೊತೆಗೆ ನಾಳೆ ಪೂರ್ವ ಜಯಂತಿ ಬಗ್ಗೆ ಯಾತಕ್ಕೆ ಹೇಳಿದೆ ಅಂದರೆ, ಆ ಪೂರ್ವ ರೂಪವನ್ನು ಆಧರಣೆ ಮಾಡೋದ್ರಿಂದ ನಾವು ಯಾರನ್ನು ಆಶ್ರಯಿಸಿ ಬದುಕಿದ್ದೇವೆ ಅಂತ ಅರ್ಥ ಆಗುತ್ತೆ. ಪರಮಾತ್ಮ ಸರ್ವರಿಗೂ ಆಶ್ರಯ ಅಂತ ನಮಗೆ ಗೊತ್ತು, ಪೂರ್ವ ರೂಪದಿಂದ ಹೇಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಒಂದಾಯಿತು. ವೇದವ್ಯಾಸ ರೂಪದಿಂದ ಜ್ಞಾನವನ್ನು ಕೊಡ್ತಾನೆ. ನಾಳೆ 2 ಜಯಂತಿಯನ್ನು ಸೇರಿಕೊಂಡಿದ್ದು ಒಂದು ಪರ್ವಕಾಲ ಆಯಿತು. ಯಾಕೆ ವೇದವ್ಯಾಸ ಜಯಂತಿಯನ್ನಾಯಿತು, ಒಂದು ಮನ್ವಂತರದ್ದು, ಮತ್ತು ಪೂರ್ವ ಜಯಂತಿಯನ್ನಾಯಿತು, 2 ಪೂರ್ವಗಳು. ಮತ್ತೆ ಆ ಬ್ರಹ್ಮಾಂಡ ಸಾರಕವಾದ ಕೂರ್ಮ ಯಾವಾಗಲಿರ್ತಕ್ಕಂಥ ಕೂರ್ಮ, ಮಂದರಧಾರವಾದದ್ದು ಹಾಗೆ. ಇದೆಲ್ಲ ತಿಳ್ಕೊಂಡು ಪೀಠ ಪೂಜೆಯ ಕಾಲಕ್ಕೆ ಅವೆಲ್ಲ ಅನುಸಂಧಾನ ಮಾಡಬೇಕು. ಮೊದಲು ಪರಮಪುರುಷಾಯ ನಮಃ, ಮಧ್ಯೆ ಆಧಾರ ರೂಪೆಣ್ಣೆ ಶಕ್ತಿಯೇ ನಮಃ, ಅದಾದ ಮೇಲೆ ಬ್ರಹ್ಮಾಂಡ ಬಹಿ ಪೂರ್ವರೂಪಾಯ ನಮಃ ಅಂತ ಹೇಳಬೇಕು. ಆಮೇಲೆ ಮತ್ತೆ ಅದರ ಮೇಲೆ ಒಳಗಿರೋ ಕೂರ್ಮ, ಬ್ರಹ್ಮಾಂಡದ ಹೊರಗಿರೋ ಕೂರ್ಮ, ಒಳಗಿರೋ ಕೂರ್ಮ, ಅದರ ಮೇಲೆ ವಾಯುಕೂರ್ಮ, ಅದರ ಮೇಲೆ ಶೇಷದೇವರು, ಅದರ ಒಂದೆಡೆ ಮೇಲೆ ಭೂಮಿ, ಅದರ ಮಧ್ಯದಲ್ಲಿ ಕ್ಷೀರ ಸಮುದ್ರ, ಅದರ ಮಧ್ಯದಲ್ಲಿ ಶ್ವೇತದ್ವೀಪ, ಅದರ ಮಧ್ಯದಲ್ಲಿ ಅನಂತಾಸನ, ಅಲ್ಲಿ ದೇವರನ್ನ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿದ. ಅಲ್ಲಿ ಷಡ್ದಳ ಕಮಲ, ಅಷ್ಟದಳ ಕಮಲ, ಅದರಲ್ಲಿ ದೇವರನ್ನ ಆವಾಹನೆ ಮಾಡಿ ಪ್ರತಿನಿತ್ಯ ಚಿಂತನೆ ಮಾಡಲಿಕ್ಕೆ ಕೂರು ರೂಪದ ಬಗ್ಗೆ ಭಾಳ ಪರಿಚಯ ಗೊತ್ತಿರಬೇಕು. ಹೆಂಗಸರು ದೇವ್ರ ಪೂಜೆ ಮಾಡಬೇಕಾಗಿಲ್ಲ, ಇದು ತಿಳ್ಕೊಂಡಿರ್ಬೇಕು ಇವನ್ನೆಲ್ಲ ಕೂಡ. ಪೀಠಪೂಜೆಯ ಕ್ರಮ ಅವ್ರಿಗೆ ಅನುಸಂಧಾನಕ್ಕೆ ಎಲ್ಲರಿಗೂ ಬೇಕು. ಮಾನಸ ಪೂಜೆ ಅಂತ ಕರೀತಾರೆ. ಮಾನಸ ಪೂಜೆ ಹೆಂಗಸರು ಮಾಡಬೇಕು, ಗಂಡಸರು ಮಾಡಬೇಕು. ಚಿಂತನೆ ಅಂದರೆ ಹೆಂಗಸರು ಮಾಡೋದು ಚಿಂತನೆ ಮಾಡಿದರೆ ಸಾಕು. ಗಂಡಸರಾದರೆ ಆಯಾ ಮಂತ್ರಗಳಿಂದ ಆರಾಧನೆ ಮಾಡೋದು ಗಂಡಸರ ಕರ್ತವ್ಯವಾದರೆ ಬರೀ ರೂಪ ಚಿಂತನೆ ಎಲ್ಲರೂ ಮಾಡಬಹುದಲ್ಲ, ಮಾಡಲೇಬೇಕು. ಅದಕ್ಕಾಗಿ ಪರಿಜ್ಞಾನ ಇದ್ದರೆ ನಮಗೆ ಎರಡೂ ಕೂರ್ಮ ರೂಪಗಳು ಅದೆಲ್ಲ ಕಲ್ಪನೆ ಇರಬೇಕು. ವಾಯುದೇವರ ಕೂರ್ಮರೂಪ ಒಂದು, ಪರಮಾತ್ಮ ಎರಡು ಕೂರ್ಮ ರೂಪ, ಮೂರು ಕೂರ್ಮನ ಚಿಂತನೆ ಮಾಡಬೇಕು. ಪೀಠ ಪೂಜೆಯ ಕಾಲಕ್ಕೆ ಮೂರು ಕೂರ್ಮಗಳ ಚಿಂತನೆ. ಆ ದೃಷ್ಟಿಯಿಂದ ಕೂರ್ಮ ಜಯಂತಿ ಆಚರಣೆ ನಮಗೆ ಬಹಳ ಮುಖ್ಯವಾಗಿ ಒಳ್ಳೆಯ ಅನುಸಂಧಾನ ಕೊಡ್ತಕ್ಕಂಥದ್ದು. ಪೂಜಾ ಕ್ರಮಕ್ಕೆ ವೇದವ್ಯಾಸ ರೂಪ, ಜ್ಞಾನ ಕೊಡ ರೂಪ, ನರಸಿಂಹ ರೂಪದ ಬಗ್ಗೆ ಹೇಳ್ತಾ ಇದ್ದಿತ್ತು. ಹಿರಣ್ಯಕಶಿಪು ಪ್ರಾಂತದಲ್ಲಿ ಹಠ ಹಿಡಿದು ವಿಚಿತ್ರವಾದ ತಪಸ್ಸನ್ನು ಮಾಡಿದ, ಆರಾಧನೆ ಮಾಡಿದ ಸ್ಥಳ ಅತಿ ಶ್ರೇಷ್ಠವಾದ ದೇಶ ಮಂದಾರ ದ್ರೋಣಿ. ಆರಾಧನೆ ಮಾಡಿದ್ದು ಬ್ರಹ್ಮದೇವರನ್ನು, ಅವರು ಸಾಕ್ಷಾತ್ ಜೀವೋತ್ತಮರವರು. ಆದರೆ ಸಿಕ್ಕ ಫಲ ಮಾತ್ರ ದುರಂತದ ಫಲ ಸಿಕ್ತು. ಯಾತಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಬ್ರಹ್ಮದೇವರು ಪೂಜೆ ಮಾಡಿದ್ದಾನೆ. ಬ್ರಹ್ಮದೇವರು ಪರಮ ಸಾತ್ವಿಕ ದೇವತೆಗಳು. ನಿರುಪಮಾನಂದಾತ್ಮಭವ, ನಿರ್ಜರ ಸಭಾ ಸಂಸೇವ್ಯ, ರುಜುಗಣ ದರಸೆ, ಸತ್ವ ಪ್ರಚುರ, ವಾಣಿಯ ಮುಖ ಸರೋಜಯಿನ, ಗರುಡ ಶೇಷ ಶಶಾಂಕತಳ ಶೇಖರರ ಜನಕ, ಜಗದ್ಗುರುವೆ ತ್ವಚರಣಗಳಿಗೆ ಅಭಿವಂದಿಸುವೆ, ಪಾಲಿಪುದು ಸನ್ಮತಿ. ಎಷ್ಟು ಮಹಿಮೆ ಇದೆ ಅವರಿಗೆ. ಅಂಥವ್ರನ್ನ ಆರಾಧನೆ ಮಾಡಿದ್ದಕ್ಕೆ ಏನು ಸಿಕ್ಕ ಫಲ ಅಂತ ಕೇಳಿದರೆ 5 ವರ್ಷಕ್ಕೆ ಸರ್ವರಾಶ ಕಂಡು ಹಾಳಾಗೋಗ್ಬಿಟ್ಟ. ಮತ್ತೆ ಯಾಕೆ ಹೀಗಾಯಿತು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಬ್ರಹ್ಮದೇವರು ಉಪಾಸನೆ ಮಾಡಿದ, ಅದು ಸರಿಯಾಗಿ ಉಪಾಸನೆ ಮಾಡಲಿಲ್ಲ, ಅದಕ್ಕೆ ಹಾಗಾಯಿತು. ಏನಂತ ಉಪಾಸನೆ ಮಾಡಿದ? ಸರ್ವೋತ್ತಮರು ಅಂತ ಮಾಡಿದ, ಅದು ಪದಿತ್ಯ. ಸರ್ವೋತ್ತಮತ್ವನ ಉಪಾಸನೆ ಮಾಡಬಾರದು, ಜೀವೋತ್ತಮತ್ವನೇ ಮಾಡಬೇಕಾಗಿತ್ತು. ಅದು ತಪ್ಪಿತು. ಸರ್ವೋತ್ತಮತ್ವನ ಉಪ್ಪೆ ಪಾಯಸಕ್ಕೆ ಹಾಕಿಬಿಟ್ಟ, ಅಷ್ಟಾಯ್ತು ಅಷ್ಟೇ. ಸಕ್ಕರೆನ ಇನ್ನೊಂದಕ್ಕೆ ಹಾಕಿಬಿಟ್ಟ. ಆ ಪದಾರ್ಥ ಒಳ್ಳೆಯದು, ಆದರೆ ಹಾಕಿದ್ದು ಪದಾರ್ಥ ತಪ್ಪಾಯಿತು. ನೀನು ಅರ್ಥ ಮಾಡಿಕೊಂಡ್ರೆ ಯಾವ ಪದಾರ್ಥನ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಬೇಕು, ಹೇಗೆ ಚಿಂತನೆ ಮಾಡಬೇಕು ಹಾಗೆ ಚಿಂತನೆ ಮಾಡಬೇಕು. ತಪ್ಪಾಗಿ ಉಪಾಸನೆ ಮಾಡಿದ್ದಕ್ಕೆ ಅಸದುಪಾಸನೆ ಅಂತ ಕರೀತು. ಸದುಪಾಸನೆಯಿಂದ ಸತ್ಫಲ, ಅಸದುಪಾಸನೆಯಿಂದ ದುಷ್ಫಲ. ಇವತ್ತು ತುಂಬ ಜನ ಮಾಡ್ತಿರೋದು ಹಾಗೆ. ಎಷ್ಟೋ ಜನ ದೇವ್ರ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ತಾರೆ. ಕೋಟನೇ ತಪ್ಪಾಕಿರ್ತಾರೆ ಫಸ್ಟ್ ಹಾಕ್ಬೇಕಾದ್ರೆ. ಕೆಳಗೆ ನರಸಿಂಹದೇವರು, ಮೇಲೆ ರಾಯರು, ಕತೆ ಮುಗೀತಲ್ಲ. ಇದು ಯಾರು ಅಯ್ಯನ ಜ್ಞಾನಕ್ಕೆ ಮಾಡಬೇಕು ಇವರಿಗೆ? ಅದು ತಾರತಮ್ಯ ಜ್ಞಾನವೇ ಇಲ್ಲ. ಎಷ್ಟೋ ಕಡೆ ನೋಡ್ತೇವೆ ಅದನ್ನು. ತಪ್ಪು ತಪ್ಪಾಗಿ ಹಾಕಿರ್ತಾರಲ್ಲ, ಅದು ಎಷ್ಟು ಶಾಪ ಹಾಕ್ತಾರೋ ಅವರು, ಅದರ ಉದ್ಧಾರದ ಕ್ರಮನೇ ಬರೋದಿಲ್ಲ. ಇವತ್ತು ಕನೆಕ್ಷನ್ ಕೊಡ್ತಾನೆ, ರಾಂಗ್ ವೈರಿಂಗ್ ಕೊಟ್ಟರೆ ಏನಾಗುತ್ತೆ ಗೊತ್ತಲ್ಲ ನಮಗೀಗ. ಸರಿಯಾಗಿ ಕೊಟ್ಟರೆ ಬೆಳಕು ಬರುತ್ತೆ, ಇಲ್ಲ ಹೋದರೆ ಬ್ಲಾಸ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ ಅಷ್ಟೇ. ಅದು ಕನೆಕ್ಷನ್ ಸರಿಯಾಗಿರಬೇಕು ಅಂತ ನಮಗೆ ಯಾಕೆ ಅರ್ಥ ಆಗುತ್ತೋ. ಅನುಸಂಧಾನ ಅಂದರೆ ಕನೆಕ್ಷನ್ ಅಂದರು ಒಂದೇ. ಮೆಂಟಲ್ ಕನೆಕ್ಷನ್ ಅನುಸಂಧಾನ, ಅನುಸಂಧಾನ ಸಂಧಾನ ಅನುಸಂಧಾನ ಜಾಯಿನಿಂಗ್ ಅಂತ ಅರ್ಥ. ಮೈಂಡ್ ಸರಿಯಾಗಿ ಅಪ್ಲೈ ಮಾಡೋದಕ್ಕೆ ಅನುಸಂಧಾನ ಅಂತ ಕರೀತಾರೆ. ತಪ್ಪಾಗಿ ಅನುಸಂಧಾನ ಮಾಡಿದರೆ ದುಷ್ಫಲ, ಸರಿಯಾಗಿ ಅನುಸಂಧಾನ ಮಾಡಿದರೆ ಸತ್ಫಲ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ. ಸದುಪಾಸನೆಯ ಗೈವರಿಗಿತ್ತಪನು ತನ್ನ. ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿವೆ. ಮಾತು ಅರ್ಥ ಮಾಡಿಕೊಂಡ್ರೆ ಅಸದುಪಾಸನೆಯಿಂದ ದುಷ್ಫಲ. ದೈತ್ಯರು ಆರಾಧನೆ ಮಾಡ್ತಾರೆ, ಇವತ್ತು ಒಳ್ಳೆಯ ದೇವತೆಗಳು ಬ್ರಹ್ಮದೇವರು ಆರಾಧನೆ ಮಾಡ್ತಾರೆ, ಎಂಥ ಫಲ ಸಿಗುತ್ತೆ ಅವರಿಗೆ? ದೈತ್ಯರು ಮಾಡ್ತಾರೆ, ದುಷ್ಫಲ ಸಿಗುತ್ತೆ. ಶಿವನ ಆರಾಧನೆ ಮಾರ್ಕಂಡೇಯರು ಮಾಡ್ತಾರೆ, ಚಿರಂಜೀವಿಗಳೇ ಆಗಿಬಿಟ್ಟಿದ್ದಾರೆ. ದೈತ್ಯರು ಮಾಡ್ತಾರೆ, ಸತ್ತು ಹೋಗಿಬಿಡ್ತಾರೆ. ಅದಕ್ಕೆ ಸರಿಯಾದ ಉಪಾಸನೆ ಮಾಡದೆ ಹೋದ ಅನಾಹುತ ಎಷ್ಟು ದುಷ್ಪರಿಣಾಮಕ್ಕೆ ಕಾರಣ ಆಗುತ್ತೆ ನೋಡಬೇಕು. ಆ ರೀತಿ ಮಾಡಿದ. ಟೈಮ್ ನೋಡಿದರೆ 36,000 ವರ್ಷ ಬ್ರಹ್ಮದೇವರ ಆರಾಧನೆ, ಮಂದರ ದ್ರೋಣಿ ಪ್ರಾಂತ, ಅವ್ರು ಪ್ರತ್ಯಕ್ಷರು ಆದರು. ಕೊನೆಗೆ ಏನು ಬರಬೇಕು ಅಂತ ಕೇಳಿ. ಎಂಥ ವರ ಕೇಳ್ಬೋದಾಗಿತ್ತು, ನೀವು ಸರ್ವಮರ ಹೇಳ್ಕೊಂಡಿದ್ರೆ ಮುಗಿದೋಗ್ತಿತ್ತು ಅಷ್ಟೇ. ಸಸೇರಿಯರು ವೈಕುಂಠಕ್ಕೆ ಹೋಗ್ತಾ ಇದ್ದ, ಬಿಟ್ಟ ನಾನು ಸಾಯಬಾರದು ಅಂತ ಕೇಳಿದ. ಎಷ್ಟು ಮೂರ್ಖ ಇದ್ದಾರೆ, ಸಾಯಬಾರದು. ಅದು ಸಾಯಬಾರದು ಅಂದರೆ ಹೇಳ್ತಾರೆ, ಸಾಯ್ಲಿಕ್ಕೆ ಸಾಯ್ದೇ ಇರಲಿಕ್ಕೆ ಸಾಯ್ದು. ಭಾರಿ ಬುದ್ಧಿವಂತ ಹುಡುಗ ಪರೀಕ್ಷೆ ಕೊಡೋದಿಲ್ಲ ಅಂದ್ರೆ ಹೇಗೋ ಹಾಗೆ. ಎಷ್ಟು ಬುದ್ಧಿವಂತನಾಗಿದ್ದರೂ ಪರೀಕ್ಷೆ ಕೊಡಲೇಬೇಕು ಹೇಗೋ, ಎಷ್ಟು ಒಳ್ಳೆಯವನಾಗಿದ್ದರೂ ಅವನು ಸಾಯಲೇಬೇಕು. ಇನ್ನು ಮುಟ್ಟಿ ಬರಬಾರ್ದು, ಅದು ದೊಡ್ಡದು. ಇನ್ನು ಮುಟ್ಟಿ ಬರಬಾರ್ದು ಅಂತ ಕೇಳೋ ದೊಡ್ಡದನೋ, ಸಾಯಬಾರ ಅಂತ ಕೇಳೋ ದೊಡ್ಡದನೋ? ಅವ್ರು ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ಬೇರೆ ಕೇಳೋ ಅಂತ ಅಷ್ಟೇ ಕೇಳ್ತಾನೆ ಅವನು. ನಮಗೆ ಗೊತ್ತಿದೆ, ಹಗಲು ಸಾವು ಬೇಡ, ರಾತ್ರಿ ಸಾವು ಬೇಡ, ಮನೆ ಹೊರಗೆ ಬೇಡ, ಒಳಗೆ ಬೇಡ, ನಭೂಮವು ನಂಬರೇ ಮೃತ್ಯು, ಆಕಾಶದಲ್ಲಿ ಸಾವು ಬೇಡ, ಆಯುಧಗಳಿಂದ ಸಾವು ಬೇಡ, ದೇವತೆಗಳಿಂದ ಸಾವು ಬೇಡ, ಮನುಷ್ಯರಿಂದ ಸಾವು ಬೇಡ, ಶಸ್ತ್ರಾಸ್ತ್ರಗಳಿಂದ ಸಾವು ಬೇಡ. ಕೇಳಿದ್ದು ಕೇಳಿದ್ದೇನೆ, ಬ್ರಹ್ಮದೇವರು ಹೇಳ್ತಾರೆ, ಎಷ್ಟಾದ್ರೂ ಕೇಳಿಕೋ, ಸಾವಂತೂ ಬರುತ್ತೆ, ಯೋಚನೆ ಮಾಡಬೇಡ ಅಂತೇಳಿ. ಅದನ್ನೆಲ್ಲ ಮೀರಿ ಸಾವು ಬರುತ್ತೆ. ಎಷ್ಟು ತಗೊಂಡ್ರೂ ಕೂಡ ಆ ಸಾವನ್ನು ತಪ್ಪಿಸೋಕ್ಕಾಗೋದಿಲ್ಲ. ಅದು ಕತೆ ಹೇಳ್ತಾರೆ. ಅವ್ರಿಗೆ ವರಾಹಮೀರ ಅಂತ ದೊಡ್ಡ ವಿದ್ವಾಂಸ, ಜ್ಯೋತಿಷ್ ಶಾಸ್ತ್ರದಲ್ಲಿ ಒಳ್ಳೆ ಪುಸ್ತಕ ಬೃಹತ್ ಸಂಹಿತ ಆಗಿರುವಂಥ ಬರೆದಂತಹ ಭಾರಿ ಜ್ಯೋತಿಷಿ. ಆತನ ತನ್ನ ಮಗ ಒಂದು ಹಂದಿಯಿಂದ ಸಾಯ್ತಾನೆ ಅಂತ ಗೊತ್ತಾಯ್ತಂತೆ ಜಾತಕದವರು. ಅವನು ಎಕ್ಸ್ಪರ್ಟ್, ಅವರು ಜಾತಕ ನೋಡಿ ಭಾರಿ ಎಕ್ಸ್ಪರ್ಟ್, ಪುಸ್ತಕನೇ ಬರೆದಾನೆ, ಅದರಿಂದ ಭಾರಿ ಎಕ್ಸ್ಪರ್ಟ್. ಅದಕ್ಕೇನು ಮಾಡಿದ, ಏನು ಮಾಡಿದ್ರು ತನ್ನ ಮಗ ಹೊರಗೆ ಹೋಗಬಾರ್ದು, ಹಂದಿ ಕರೆ ಸಿಗಬಾರ್ದು ಅಂತ ಹೇಳಿ ಭಾರಿ ಪ್ರಯತ್ನ ಪಟ್ಟ. ಮನೆಯೊಳಗೆ ಇಟ್ಕೊಂಡಿದ್ದ. ಏನಾಯ್ತು ಗೊತ್ತಾ, ಮನೆಯಲ್ಲಿ ಒಂದು ಕಂಬ ಇತ್ತು, ಅಲ್ಲಿ ಹಂದಿ ಚಿತ್ರ ಇತ್ತು, ಅದು ಮೈಮೇಲೆ ಬಿತ್ತು ಸತ್ತವರು. ಅಂದರೆ ಹಂದಿ ಚಿತ್ರ ಇದ್ದು ಸಾವಂತ ಕೊನೆಗೆ ವರ ಅಂತೇಳಿ ಯಾವ ರೀತಿ ಬರೋ ದೇವರ ಯೋಚನೆ, ನಮ್ಮ ಯೋಚನೆ ನಡೆಯುತ್ತಾ? ಅವನೇ ವರ, ಅವನೇ ತಿಳ್ಕೊಂಡವನು, ಅವನ ಜ್ಯೋತಿಶಾಸ್ತ್ರನ ಅವನಿಗೆ ಕೈ ಕೊಟ್ಟು. ಅಂದರೆ ಏನು ಮಾಡಿದ್ರು ದೇವರ ಸಂಕಲ್ಪ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಬುದ್ಧಿಗೆ ಮಿತಿ ಇದೆ, ದೇವರೆಲ್ಲ ಕಂಟ್ರೋಲ್ ಪರಮಾತ್ಮನಲ್ಲಿದೆ. ಅದರ ಪರಿಣಾಮ ಅವನು ಮುಂದೆ ಕೊಡ್ತಾರೆ, ಆಯ್ತು ಆಯಿತು ಅಂತ ಹೇಳ್ತಾರೆ. ಕೊನೆಗೆ ಒಂದು ಕೇಳ್ತಾನೆ ಅವನು, ಎಷ್ಟು ತಪ್ಪು ತಿಳ್ಕೊಂಡಿದ್ದಾನೆ ಮೊದಲು ನಿದರ್ಶನ. ಬ್ರಹ್ಮದೇವರೇ, ನೀವು ಸೃಷ್ಟಿ ಮಾಡಿದ ಯಾರಿಂದನೂ ಸಾವು ಬೇಡ ಅಂತ ಕೇಳಿದ್ರು. ಅಲ್ಲಿ ಕತೆ ಮುಗಿತು. ಏನಂತ ತಿಳ್ಕೊಂಡು ಅವರನ್ನು ಸರ್ವೋತ್ತವರು ಅಂತ ತಿಳ್ಕೊಂಡು ತಕ್ಷ್ಟ ಹೇಳಿದ್ರು. ಖುಷಿ ಆಯ್ತು ಅವರಿಗೆ, ಆಯಿತು ನಾವು ಸೃಷ್ಟಿ ಮಾಡಿ ಯಾರಿಂದನೂ ಸಾವು ಬೇಡ, ನಮ್ಮ ಅಪ್ಪನಿಂದನೇ ಸಾಯಿ ಅಂತ ಹೇಳಿದ್ರು. ಅಷ್ಟೇ ಆಯ್ತು ಅಷ್ಟೇ. ಅದು ಹರಿಸರ್ವೋತ್ತಮತ್ವ ಜ್ಞಾನ ಇಲ್ಲದಕ್ಕೆ ಅವನಿಗೆ ಆದ ದುರಂತ ಇದೆ. ಹರಿಸರ್ವೋತ್ತಮತ್ವ ಕೂಗೋದಕ್ಕೆ ಅಭ್ಯಾಸ ಮಾಡಬಾರ್ದು, ಅನುಸಂಧಾನ ಮಾಡ್ಕೋಬೇಕಲ್ಲ. ದೇವರು ಸರ್ವೋತ್ತಮ ಅಂತ ತಿಳ್ಕೊಂಡಿದ್ರೆ ಸಾಯ್ತಿದ್ದಿಲ್ಲ ಅವರು. ತಿಳ್ಕೊಳ್ಳಿಲ್ಲ ಸತ್ತೋದ. ನಾವು ಯೋಚನೆ ಮಾಡಬೇಕು, ಅವರು ಇವ್ರ ಬಗ್ಗೆ ಯೋಚನೆ ಮಾಡೋಣ, ನಮ್ಮ ಬಗ್ಗೆ ಯೋಚನೆ ಮಾಡೋಣ, ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ. ಹರಿಸರ್ವೋತ್ತಮತ್ವ ಜ್ಞಾನ ಇಲ್ಲ ಅಂದರೆ ಹಿರಣ್ಯಕಶಿಪು ಅಷ್ಟೆಲ್ಲ ಸಾಧನೆ ಮಾಡಿ ಬದುಕಲಿಲ್ಲ. ನಮ್ಮವ್ರು ಏನೋ ಸಾಧನೆ ಮಾಡಿ ಇನ್ನೇನು ಬದುಕ್ತಾರೆ ಲೆಕ್ಕ ಇಟ್ಕೊಳ್ಳಿ. ತಪ್ಪು ತಿಳುವಳಿಕೆ ಇದ್ದರೆ ಎಷ್ಟು ಎಫರ್ಟ್ಸ್ ಹಾಕಿದ್ರು ಅದಕ್ಕೆ ಫಲ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಹಿರಣ್ಯಕಶಿಪು ಸಾಕ್ಷಿ. ಬ್ರಹ್ಮದೇವರು ಅಷ್ಟು ಹೇಳಿದರು. ಅದೃಶ್ಯನ ಹಿರಣ್ಯಕಶಿಪು ವರ ತಗೊಂಡ. ದುಷ್ಟರ ಸೈಕಾಲಜಿ ನೋಡಿ, ವರ ತಗೊಂಡ ಮೇಲೆ ಸದ್ವಿನಿಯೋಗ ಮಾಡಿಕೊಳ್ಳಿಲ್ಲ, ದುರ್ವಿನಿಯೋಗ ಮಾಡಿಕೊಂಡು ಮಾಡಿಕೊಡ್ತಾ ಇದ್ದಾರೆ. ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಸಜ್ಜನಿಗೂ ವಿದ್ಯಾ ಬರುತ್ತೆ, ದುರ್ಜನರಿಗೂ ವಿದ್ಯಾ ಬರುತ್ತೆ. ಸಜ್ಜನ ವಿದ್ಯಾ ಬಂದರೆ ಏನು ಉಪಯೋಗ, ಹೇಗೆ ಉಪಯೋಗಿಸ್ತಾನೆ, ದುರ್ಜನ ಹೇಗೆ ಉಪಯೋಗಿಸ್ತಾನೆ. ಸಜ್ಜನರಿಗೂ ಬಲ ಇರುತ್ತೆ, ದುರ್ಜನರಿಗೂ ಬಲ ಇರುತ್ತೆ. ಇವನೇ ಹೇಗೆ ಉಪಯೋಗಿಸ್ತಾನೆ, ಅವನೇ ಹೇಗೆ ಉಪಯೋಗಿಸ್ತಾನೆ. ಸಜ್ಜನರಿಗೂ ಕೂಡ ಎರಡೂ ಕಾಮನ್, ಆದರೆ ಉಪಯೋಗಿಸೋ ರೀತಿ ಮಾತ್ರ ಬೇರೆ. ಅದು ತಿಳಿಸ್ತಾರೆ. ದುರ್ಜನರಿಗೇನಾದರೂ ಕೂಡ ಸಜ್ಜನಿ ಬಂದರೆ ಹೇಳ್ತಾರಂತೆ, ವಿದ್ಯಾ ಬಂದರೆ ಅದರಿಂದ ಬ್ರಹ್ಮಜ್ಞಾನ ಮುಕ್ತಿಯನ್ನು ಪಡಿತಾನೆ, ಧನ ಬಂದರೆ ದಾನ ಮಾಡ್ತಾನೆ, ಬಲ ಇದ್ದರೆ ಸಜ್ಜನ ರಕ್ಷಣೆ ಮಾಡ್ತಾನೆ. ಇದು ಸಜ್ಜನ ರಕ್ಷಣೆ. ಅವನೇನು ಮಾಡ್ತಾನಂತ ಗೊತ್ತಾ, ವಿದ್ಯಾ ವಿವಾದಾಯ. ವಿದ್ಯಾ ಬಂತೋ ಹೋಗೋದು, ಕಂಡವರು ಜಗಳಾಡೋದು ಬರೋದು, ನನ್ನಂಥ ವಿದ್ವಾಂಸ ಇಲ್ಲ ಅಂತ ಗಲಾಟೆ ಮಾಡ್ಕೋತಾರೆ. ವಿದ್ಯಾ ವಿವಾದಾಯ. ಧನಂ ಮದಾಯ. ಸಂಪತ್ತು ಬಂತೋ ಅಹಂಕಾರ, ನನ್ನಂಥ ಶ್ರೀಮಂತನೇ ಇಲ್ಲ, ಮದ ಬರುತ್ತೆ. ಇನ್ನು ಶಕ್ತಿ ಹಿ ಪರೇಶಾಂ ಪರಿಪೀಡನಾಯ. ಶಕ್ತಿ ಹೋಗ್ತಾ ಪಟ್ಟಂತ ಹೊಡೆದೋಗೋದು ಯಾರು, ಶಕ್ತಿ ಇದೆ ಗೊತ್ತು, ಹೊಡ್ಲಕ್ಕೆ ಬಂದು ಇನ್ನೊಂದು ಹೊಡಿತೀನಿ ಅಂತ ಹೇಳೋದು. ದುರ್ವಿನಿಯೋಗ ಮಾಡ್ತಾರೆ ಅಂತ ತಿರುನಕಶ್ ಮಾಡಿದ್ದು ಹಾಗೆ. ಮೂರು ಲೋಕಗಳನ್ನು ಹೊಡಿಬೇಕು ಅಂತ ಹೊರಟ. ಹೊಡೆಯೋದು ಅಲ್ಲಿ ಸಂಪತ್ತನ್ನು ಕಿತ್ಕೊಂಡು ಬರೋದು. ಎಲ್ಲ ಲೋಕಗಳನ್ನು ಆಕ್ರಮಿಸ್ತಾ ಇದ್ದಾನೆ. ಬ್ರಹ್ಮಲೋಕ ಒಂದು ಬಿಟ್ಟು ಎಲ್ಲವನ್ನು ಆಕ್ರಮಿಸಿಬಿಟ್ಟನಂತ. ಬ್ರಹ್ಮದೇವಕ್ಕೆ ಏನೋ ಮಾಡಿ, ಬ್ರಹ್ಮದೇವ್ ವರ ಕೊಟ್ಟವರಲ್ಲ, ಅದು ವರ ವಾದ್ಯ ಅವನೇನು ಭಕ್ತಿ ಇಲ್ಲ, ವಿತರಣೆ ಮಾಡಿಕೊಂಡ್ರೆ ಕಷ್ಟ ಅಂತ ಭಯ ಅಷ್ಟೇ. ಕಷ್ಟ ಮಾಡಿಕೊಂಡು ಬರ್ತಾನೆ, ಲೋಕ ನಾಶ ಮಾಡ್ತಾನೆ, ಎಲ್ಲ ಸಂಪತ್ತನ್ನು ತಂದು ತಾನು ಇದರಲ್ಲಿ ಸೇರಿಸ್ತಾನೆ. ಬಹುಶಃ ಭೂಲೋಕದೊಳಗೆ ಸಂಪತ್ತಿನ ದಾಖಲೆಯಾಗಿದ್ದು ಹಿರಣ್ಯಕಶಿಪುವಿನ ಕಾಲಕ್ಕೆ. ಅದಕ್ಕೆ ಹಿರಣ್ಯಕಶಿಪು ಅಂತ ಹೆಸರು ಸಾರ್ಥಕವಾಯಿತು. ಹಿರಣ್ಯ ಅಷ್ಟು ಸಂಪತ್ತನ್ನು ಜಗತ್ತು ಯಾರೂ ಮತ್ತೆ ಪಡೆಯಲಿಲ್ಲ, ಅಂಥ ಸಂಪತ್ತನ್ನು ತಂದ ಅವನು. ಕಶಿಪು ಅಂದರೆ ಹಾಸಿಗೆ, ಭೋಗ ಅಂತ ಅರ್ಥ. ಎಲ್ಲ ಸಂಪತ್ತು ಇದೆ, ಎಲ್ಲ ಭೋಗನೂ ಇದೆ, ಹಿರಣ್ಯಕಶಿಪು ಅಂತ ಹೆಸರಾಯಿತು. ಅದರ ಪರಿಣಾಮ ಅವನಿಗೆ ಸುಖ ಸಿಕ್ತ ಅಂದರೆ ಸುಖ ಸಿಗಲೇ ಇಲ್ಲ. ನಾತೃಪ್ಯದ ಅಜಿತೇಂದ್ರಿಯ ವೇದವ್ಯಾಸದೇವರ ಮಾತು ಭಾಗವತದಲ್ಲಿ ಬರೀತಾರೆ. ಇಷ್ಟೆಲ್ಲ ಸಂಪತ್ತಿದ್ದರೂ ಅವನಿಗೆ ಸುಖ ಸಿಗಲಿಲ್ಲ. ಅದಕ್ಕೆ ಹೇಳ್ಕೊಡ್ತಾರೆ, ಸಂಪತ್ತಿನಿಂದ ಸುಖ ಸಿಗೋದಿಲ್ಲ, ನೆನಪಿರಲಿ ಅಂತ ಹೇಳ್ತಾರೆ. ಸಂಪತ್ತಿನಿಂದ ಸುಖ ಸಿಗೋದಿಲ್ಲ, ಅದ್ರ ಬಲ್ಲಿ ದುಃಖನೇ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಪುರಂದರದಾಸರ ಮಾತು. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಎರಡಕ್ಕೂ ಇಟ್ಕೊಳ್ಳೋದಕ್ಕೂ ಕಷ್ಟ, ಕೊಡೋದಕ್ಕೂ ಕಷ್ಟ. ಕೊಟ್ಟರೆ ವಾಪಸ್ ಕೊಡೋದಿಲ್ಲ, ಇಟ್ಕೊಂಡು ಕದ್ಕೊಂಡು ಹೋಗ್ತಾರೆ, ಎರಡು ಕಷ್ಟ. ಇನ್ನು ಎರಡಕ್ಕೂ ದುಃಖ ಕಾಣಕ್ಕ, ಇಹಲೋಕಕ್ಕೂ ದುಃಖ, ಪರಲೋಕಕ್ಕೂ ದುಃಖ. ಇಹಲೋಕಕ್ಕೂ ದುಃಖ, ಪರಲೋಕಕ್ಕೂ. ಇಹಲೋಕದಲ್ಲಿ ಕೊಲೆ ಮಾಡಿ ತಗೊಂಡು ಹೋಗ್ತಾರೆ, ಪರಲೋಕದಲ್ಲಿ ಯಮದೇವರು ಅವನು ಚೀಲ ಹೊಲ್ದ ಹೊಲ್ದಾಕ್ತಾರಂತ, ಅವ್ನು ನರಕಕ್ಕೆ ಹಾಕ್ತಾರಂತ. ಹೀಗಾಗಿ ಎರಡಕ್ಕೂ ದುಃಖ. ಆದ್ದರಿಂದ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಹಿರಣ್ಯಕಶಿಪುವಿನ ಸ್ಥಿತಿ ಹಾಗಾಗಿ. ಅಂದರೆ ಹಣಕಾಸುಗಳಿಂದ ನೆಮ್ಮದಿ ಸಿಗೋದಿಲ್ಲ. ನೆಮ್ಮದಿ ಸಿಗಬೇಕಾದ್ರೆ ಜ್ಞಾನದಿಂದ ನೆಮ್ಮದಿ ಸಿಗುತ್ತೆ ಹೊರತು ಧನದಿಂದ ನೆಮ್ಮದಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಭಾಳ ಉಪಾಯ ತಿಳ್ಕೊಂಡಿರ್ಬೇಕು. ಅಲ್ಲಿವರೆಗೆ ಹೋಗಲೇಬೇಡಿ. ನೀವೀಗ ಹಸಿವೆ ಆಗಿರುತ್ತೆ, ಹೊಟ್ಟೆ ಮೇಲೆ 100 ರೂಪಾಯಿ ನೋಟು ಹೊಟ್ಟೆ ತುಂಬುತ್ತೆ ನಿಮಗೆ. ತಲೆ ಮೇಲೆ ಬಂಗಾರದ ಗಟ್ಟಿ ಇಟ್ಕೊಂಡು ಹೊಟ್ಟೆ ತುಂಬೋದೆ, ಹೊಟ್ಟೆ ಮೇಲೆ ಏನಿಟ್ಕೊಂಡು ಹೊಟ್ಟೆ ತುಂಬೋದು. ಒಳಗೆ ಅನ್ನ ತಿಂದರೆ ಹೊಟ್ಟೆ ತುಂಬುತ್ತೆ ಹೊರತು ತುಂಬೋದಿಲ್ಲ. ಅನ್ನಕ್ಕೆ ನಾವು ದೇಹಕ್ಕೆ ಜೀರ್ಣ ಆಗುತ್ತೆ, ಅವ್ರದ್ದು ಚಿನ್ನ ಜೀರ್ಣ ಆಗೋದಿಲ್ಲ. ಕಾಮನ್ ಸೆನ್ಸ್. ಇಷ್ಟಾದ್ರೂ ಮನುಷ್ಯ ಏನು ಮಾಡ್ತಾನೆ, ಚಿನ್ನ ಚಿನ್ನ ಅಂತ ಸಾಯ್ತಾನೆ, ಸಂಪತ್ತು ಅಂತ ಸಾಯ್ತಾನೆ. ಸಂಪತ್ತಿ ಸಾಯಬಾರದು, ಅನ್ನ ಇದ್ದರೆ ಬದುಕ್ತಾನೆ, ಜ್ಞಾನ ಇದ್ದರೆ ಮೋಕ್ಷಕ್ಕೆ ಹೋಗ್ತಾನೆ, ಎರಡು ಬೇಕನ. ಚಿನ್ನ ಅಲಂಕಾರಕ್ಕೆ ಹೊರತು ಚಿನ್ನಕ್ಕೆ ಬರೋದೇ ಇಲ್ಲ. ಹಿರಣ್ಯಕಶಿಪು ಅಷ್ಟು ಇಟ್ಕೊಂಡ. ಕಶಿಪು ಭೋಗ, ನಮ್ಮ ಜನಕ್ಕಾಗಿ ಹೇಳ್ತಾನೆ, ಲಕ್ಷಾಂತರ ಸಂಬಳ ಸಿಕ್ಕಾಬಿಟ್ಟು ಫೆಸಿಲಿಟೀಸ್, ಹಿರಣ್ಯಕಶಿಪು ಬೇಕಾದಷ್ಟು ಬರುತ್ತೆ, ಜ್ಞಾನ ಮಾತ್ರಕ್ಕೆ ಅವಕಾಶವೇ ಇರೋದಿಲ್ಲ. ಅದೇ ಕಾಲದಲ್ಲಿ ಅವಿದ್ಯೆ ಹೆಚ್ಚು ಕಡಿಮೆ. ಮುಂದೆ ಕಾಲ ಕಳೀತು, ಲೋಕನಾಶ ಮಾಡದ ಅವ್ರು ಯೋಚನೆ ಮಾಡಲಿಲ್ಲ. ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ತೃಪ್ತಿ ಸಿಗಲಿಲ್ವಲ್ಲ, ಯಾತಕ್ಕೆ ಅಂತ ಯೋಚನೆ ಮಾಡಿದ್ರೆ ಉತ್ತರ ಸಿಗ್ತಿತ್ತು. ಅವನೇನು ತಿಳ್ಕೊಂಡ ಗೊತ್ತಾ, ನಾನು ಇನ್ನೂ ಸಂಪಾದನೆ ಮಾಡಿದ್ದು ಸಾಲದು, ಇನ್ನೊಂದು ರೌಂಡ್ ಹೋಗೋಣ ಅಂತ ಮತ್ತೆ ಹೊರಟ. ಹೀಗಾಗಿ ಲೋಕಕ್ಕೆ ಭಯ ಶುರುವಾಯಿತು, ಅವನಿಗಂತೂ ಸುಖ ಸಿಗಲಿಲ್ಲ. ಇದರಿಂದ ಇಷ್ಟೇ, ಇನ್ನೊಬ್ಬರಿಗೆ ಭಯ ಮಾಡಿಕೊಡ್ತಾನೆ, ತಾನು ಸುಖವಾಗಿರೋದಿಲ್ಲ. ಇದು ಅವನ ದುರಂತ, ದುಷ್ಟರ ದುರಂತ ಅಂದ್ರೆ ಇಷ್ಟೇ. ಕೊನೆಗೇನಾಯ್ತಂತೆ, ದೇವತೆಗಳು ನೋಡ್ತಾರೆ ಈ ರೀತಿ ಲೋಕನಾಶ ಮಾಡ್ತಿದ್ದರೆ ಗತಿ ಏನಾಗಬೇಕು ಅಂತ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೂ ಒಂದು ವಿಶೇಷ, ದೇವರು ಅವರಿಗೆ ದರ್ಶನ ಕೊಟ್ಟನಂತೆ. ದರ್ಶನ ಕೊಡಬೇಕಾದ್ರೆ ದೇವತೆಗಳು ಏನು ಮಾಡಿದರು ಅಂದರೆ, ಬ್ರಹ್ಮದೇವರನ್ನ ಮುಂದಿಟ್ಟುಕೊಂಡ್ರು, ದೇವರ ಹತ್ರ ಹೋದರು, ದೇವರು ಕಂಡ. ಎಷ್ಟು ಸುಲಭ ಇದು, ಬ್ರಹ್ಮದೇವರ ಮುಂದಿಟ್ಟುಕೊಂಡು ಹೋದರೆ ದೇವರನ್ನ ಕಂಡ. ಸೊ ವಾಯುದೇವರ ಮುಂದಿಟ್ಟುಕೊಂಡು ದೇವರು ಕಾಣಿಸ್ತಾನೆ. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ ಅಂತ ಬ್ರಹ್ಮ. ನಮ್ಮ ಮುಂದೆ ಆಚಾರ್ಯ ಇಲ್ಲ ಹೋದರೆ ಎಂದೂ ನಾವು ದೇವರನ್ನ ಕಾಣಲಿಕ್ಕಾಗೋದಿಲ್ಲ. ಆಚಾರ್ಯವಾನ್ ಪುರುಷೋ ವೇದ, ಉಪನಿಷತ್ತನ್ನೇ ಮಾತು, ಆಚಾರ್ಯವಾನ್ ಪುರುಷ ವೇದ. ಗುರುಗಳಿದ್ದರೆ ಮಾತ್ರ ದೇವರು ಕಾಣುತ್ತಾನೆ. ಅಂತ ಗುರುಗಳ ಮುಖ್ಯ ಗುರುಗಳು ಯಾರು ಅಂದರೆ, ಉಪನಿಷತ್ತು ಹೇಳ್ತದೆ ಮತ್ತೆ, ಪ್ರಾಣ ಆಚಾರ್ಯ ಉಪನಿಷತ್ತನ್ನೇ ಮಾತು. ಮುಖ್ಯ ಪ್ರಾಣದೇವರೇ ಗುರುಗಳೇ ಹೊರತು ಬೇರೆಯವರು ಮುಖ್ಯ ಗುರುಗಳಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರು ಮುಂದಿಟ್ಕೊಂಡು ಹೋದರು, ಒಂದು ಭಾಗ ಆಯಿತು. ಇದು ವಿಚಾರ ಆಯಿತು. ಅವನು ಹೇಗೆ ಸ್ತೋತ್ರ ಮಾಡಿದ್ರಂತೆ, ವಿನಿದ್ರಾ ವಾಯುಭೋಜನಾಹ, ವಿನಿದ್ರಾಹ ವಾಯುಭೋಜನಾಹ. ನಿದ್ರೆ ಮಾಡಲಿಲ್ಲ, ನಿದ್ರೆ ಎಂಬ ಸಮಯದಕ್ಕೆ ಅಜ್ಞಾನ ಅಂತ ಅರ್ಥ. ವಿನಿದ್ರ ಅಂದರೆ ಜ್ಞಾನಪೂರ್ವಕ ಸ್ತೋತ್ರ ಮಾಡಿದರು ಅಂತ ಅರ್ಥ. ಮೆಕ್ಯಾನಿಕಲ್ ಸ್ತೋತ್ರಕ್ಕೆ ದೇವರು ಒಲಿಯೋದಿಲ್ಲ, ಜ್ಞಾನಪೂರ್ವಕ ಸ್ತೋತ್ರ ಮಾಡಿದರು. ಮತ್ತು ವಾಯುಭೋಜನಾಹ, ವಾಯುಭೋಜನ ಅಂದರೆ ಏನು ಗೊತ್ತಾ, ಉಪವಾಸ ಇದ್ದರು ಅಂತ ಅರ್ಥ. ಏಕಾದಶಿ ದಿವಸ ವಾಯುಭೋಜನ ಎಲ್ಲ ಕೂಡ, ಅನ್ನ ಇಲ್ಲ ನೀರಿಲ್ಲ, ಉಪವಾಸ ಅವತ್ತಿನ ದಿವಸ. ಅದಕ್ಕೆ ಯಾರು ಆಚಾರ ಸರಿಯಾಗಿಟ್ಕೋ ಏಕಾದಶಿ ವ್ರತಗಳನ್ನು ಮಾಡ್ತಾರೋ ಅವರೇ ದೇವರು ಕಾಣ್ತಾರೆ. ಯಾರು ವಾಯುದೇವರು ಮುಂದಿಟ್ಕೋತಾರೋ ಅವರೇ ದೇವರು ಕಾಣ್ತಾರೆ. ಸದ್ಯ ಸದ್ಜ್ಞಾನ ಇದ್ದರೆ ದೇವರು ಕಾಣ್ತಾನೆ, ಬೇರೆಯವರು ದೇವರು ಕಾಣೋದಿಲ್ಲ. ದೇವರು ಕಂಡ, ಏನು ಬೇಕು ಅಂತ ಕೇಳಿದ. ಇವರು ಹೇಳಿದರು ಇವರು ಕಷ್ಟ ಅತಿಯಾಗಿದೆ ನಮಗೆ, ಕಾಪಾಡಬೇಕು ಅಂತ ಕೇಳಿದರು. ಆಗ ಪರಮಾತ್ಮ ಹೇಳಿದ, ಯೋಚನೆ ಮಾಡಬೇಡಿ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಶ್ಯೇ ಧನಿಷ್ಯೇಪಿ ವರೋರ್ಜಿತ. ಯಾವಾಗ ತನ್ನ ಮಗನಿಗೆ ದ್ರೋಹವನ್ನು ಮಾಡ್ತಾನೆ ಅವಾಗ ನಾನು ಕೊಲ್ತೇನೆ ಅಂತ ಪರಮಾತ್ಮ ಹೇಳಿದ. ತನ್ನ ಮಗನಿಗೆ ದ್ರೋಹ ಮಾಡಿದಾಗ ನಾನು ಕೊಲ್ತೇನೆ ಅವನನ್ನು. ನಮಗೆ ಭಾರಿ ಆಶ್ಚರ್ಯ, ಎಷ್ಟೋ ಜನ ಮಕ್ಕಳಿಗೆ ದ್ರೋಹ ಮಾಡೋರು ಇವತ್ತಿಗೂ ಇದ್ದಾರೆ, ಹೊಸ ವಿಚಾರ ಅಲ್ಲ. ಕುಡ್ತಿರ್ಲಿಕ್ಕೆ ಬಿಸಾಕಿ ಹೋಗ್ತಾರೆ ಡಸ್ಟ್ಬಿನ್ನಲ್ಲಿ, ದ್ರೋಹ ಅಲ್ವೇನದು ಒಂದು, ದೇವ್ರು ಯಾಕೆ ಕೊಲ್ಲೋದಿಲ್ಲ ಅವ್ರನ್ನ ಅಂತ ನಾವು ಕೇಳ್ತೇವೆ. ಅದಕ್ಕೆ ಹೇಳ್ತಾರೆ, ಮಕ್ಕಳು ಅಂದರೆ ಬರೀ ಮಗ ಅಲ್ಲ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ಆ ಸ್ವಸುತ ಅನ್ನೋ ಪದ ಇದೆ, ಅದು ಹೊರಗಿನ ಅರ್ಥ ತನ್ನ ಮಗನಿಗೆ ಅಂತ ಅರ್ಥ, ಒಳಗಿನ ಅರ್ಥ ನನ್ನ ಮಗನಿಗೆ ಅಂತ ಅರ್ಥ. ನನ್ನ ಮಗನಿಗೆ ದ್ರೋಹ ಮಾಡಿದಾಗ ಅಲ್ಲ, ಪ್ರಹ್ಲಾದ ಹಿರಣ್ಯಕಶಿಪನ ಮಗ ದೇವ್ರ ಮಗನಿಗೆ ಹೇಗಾಗ್ತಾನೆ ಅಂತ ಕೇಳಿದ್ರೆ, ಒಳಗೆ ವಾಯುದೇವರ ಆವೇಶ ಇದೆ, ಅದಕ್ಕೆ ಯಾರಿಗೆ ದ್ರೋಹ ಮಾಡಿದಾಗ ಆಯ್ತು, ಈಗ ವಾಯುದೇವರಿಗೆ ದ್ರೋಹ ಮಾಡಿದಾಗ. ಅದಕ್ಕೆ ನನ್ನ ಮಗನಿಗೆ ದ್ರೋಹ ಮಾಡಿದಾಗ ಕೊಲ್ತೇನೆ ಅಂತ ಹೇಳಿದ್ರಿಂದ, ವಾಯುದೇವರಿಗೆ ದ್ರೋಹ ಮಾಡಿದ ಪರಮಾತ್ಮ ಕೊಲ್ತಾನೆ. ಅದೇ ವಾಯುಸ್ಥಿತಿಯ ಬಾತು. ಅಸ್ಮಿನ್ ಅಸ್ಮದ್ ಗುರುಣಾಂ ಹರಿಚರಣ ಚಿರ ಧ್ಯಾನ ಸನ್ಮಂಗಲಾನಾಂ ಅಂತ ಹೇಳ್ತಾ, ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣರಳಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ ಯಸ್ತೂ ದಾಸ್ತೇ ಸಾಸ್ತೇ ಅಧಿಭವ ಮುಸುಲಭ ಕ್ಲೇಶ ನಿರ್ಮೋಕಮಸ್ತಪ್ರಾಯಾನಂದಂ ಕಥಂಚಿತ್ ನಾ ವಸತಿ ಸತತಂ ಪಂಚಕಷ್ಟೇತಿ ಕಷ್ಟೇ. ಅದು ಉತ್ತಪ್ತಾತ್ಯುತ್ಕಟತ್ ಶುಕ್ಷಾವನ್ ಮೂರಕ್ಕೆ ತ್ವದ್ವಿಷಃ ನಿಮ್ಮ ದ್ವೇಷಗಳನ್ನು ಹಾಗೆ ಮಾಡ್ತಾರೆ ಅಂತ ಹೇಳಿರೋದ್ರಿಂದ, ಪರಮಾತ್ಮನ ಮಕ್ಕಳು ಅಂದರೆ ವಾಯುದೇವರು, ವಾಯುದೇವರ ದ್ವೇಷವನ್ನು ಮಾಡಿದಾಗ ಮನುಷ್ಯ ಸರ್ವನಾಶವನ್ನು ಕಾಣ್ತಾನೆ. ಅಲ್ಲಿವರು ಏನು ತಪ್ಪು ಮಾಡಿದ್ರು ಬದುಕಿರ್ತಾನೆ, ವಾಯುದೇವರ ದ್ರೋಹ ಮಾಡಿದ ತಕ್ಷಣ ಮುಗಿದೋಯ್ತು. ವಾಯುದೇವರ ದ್ರೋಹಕ್ಕಿಂತ ದೊಡ್ಡ ದ್ರೋಹ ಇಲ್ಲ, ವಾಯುದೇವರಲ್ಲಿ ಭಕ್ತಿ ಮಾಡೋದಕ್ಕಿಂತ ಹೆಚ್ಚು ಸಾಧನೆ ಇಲ್ಲ. ಎರಡೆರಡು ಪಾಸಿಟಿವ್ ಮಾಡಬೇಕು ವಾಯುದೇವರಲ್ಲಿ ಭಕ್ತಿ ಮಾಡಿ, ಇಲ್ಲ ಕೆಟ್ಟದ್ದು ಮಾಡಬೇಕು ವಾಯುದೇವರು ದ್ರೋಹ ಮಾಡಿ ಅಷ್ಟೇ. ಇದರಿಂದ ಮುಕ್ತಿ, ಅದರಿಂದ ತಮಸ್. ಅದೇ ರೀತಿ ಪರಮಾತ್ಮ ಹೇಳಿದ, ಬಂದು ಪ್ರಹ್ಲಾದ ಕಥೆ ನಿಮಗೆ ಗೊತ್ತಿದೆ, 5 ವರ್ಷದ ಹುಡುಗ, ಆತನ ಹೆಸರನ್ನು ದೇವಲೋಕದಲ್ಲಿ ಕೊಂಡಾಡ್ತಿದ್ರು. ದೇವಲೋಕದೊಳಗೆ ಈತಿರೋದು, ಮನುಷ್ಯ ಲೋಕದೊಳಗೆ ಕೀರ್ತಿ, ದೇವಲೋಕದೊಳಗೆ ಈತನ ವಯಸ್ಸು 5 ವರ್ಷ. ದೇವತೆಗಳು ಕೊಟ್ಟು ಮಾಡಿ ವಯಸ್ಸು ನೋಡಿದರೆ 5 ವರ್ಷ ಇರೋದು ಭೂಲೋಕದಲ್ಲಿ, ಕೀರ್ತಿ ದೇವಲೋಕದಲ್ಲಿ ಅಂದರೆ ಪ್ರಹ್ಲಾದ ಹೇಗೆ ಬದುಕಿರಬೇಕು, ಹೇಗೆ ಬದುಕಿದ್ದ ಅಂದರೆ, ನೆಸ್ತ ಕ್ರೀಡನಕೋ ಬಾಲ ನವೇದ ಜಗದೀ ದೃಶ್ಯಂ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀ ದೃಶ್ಯಂ ಸದಾಕಾಲ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ದೇವ್ರ ಮೇಲೆ ಮನಸ್ಸು, ಯಾವಾಗ ಬೇರೆ ಕಡೆ ಮನಸ್ಸೇ ಹಾಕಲಿಲ್ಲ, ದೇವ್ರ ಕಡೆ ಮನಸ್ಸು ಬೇರೆ ಕಡೆ ಮನಸ್ಸಿರಲಿಲ್ಲ. ನಮಗೆ ಇದೆಲ್ಲ ಅರ್ಥ ಆಗೋದು ಕಷ್ಟ. ಯಾವಾಗಲೂ ದೇವ್ರ ಧ್ಯಾನ ಮಾಡ್ತಾರೆ ಬೋರ್ ಹೊಡೆಯೋದಿಲ್ಲ ಅಂತ ಕೇಳುತ್ತೆ, ಯಾವಾಗಲೂ ಟಿ ವಿ ನೋಡ್ತಿದ್ರೆ ಬೋರ್ ಆಗೋದಿಲ್ಲ ಅದಕ್ಕೆ ಉತ್ತರ ಇಲ್ಲ, ಅದಕ್ಕೆ ಮಾತ್ರ ಅದೇ ಬೋರ್ ಆಗುತ್ತೆ ಅಂತ ಕೇಳಿದ್ರೆ ಅದೇ ಆಗುತ್ತೆ, ಎಷ್ಟು ಚಾನಲ್ ಬರೋದು ಗೊತ್ತಾ ಅಂತ ಹೇಳ್ತಾರೆ. ಇದ್ರ 100 ಚಾನಲ್ ಇರುತ್ತೆ, ಬಾ ಇನ್ಫೈನೈಟ್ ಚಾನಲ್ ಇದೆ ಪರಮಾತ್ಮ, ಇನ್ಫೈನೈಟ್ ಚಾನಲ್ ಗೊತ್ತಾ, ಎಷ್ಟು ವೈಭವ ದೇವರಿಗೂ. ಅಂದರೆ ನಮಗೆ ಇದು ಬೋರ್ ಹೊಡೆಯೋದಿಲ್ಲ, ಏನು ನೋಡಿದ್ದೇ ನೋಡ್ತಾರೆ, ಅದೇ ಸೀರಿಯಲ್ ನೋಡ್ತಾರೆ, ವರ್ಷಗಟ್ಟಲೆ ನೋಡ್ತಿರ್ತಾನೆ, ಅದೇ ಮುಖಗಳು ಅದೇ ಇದೆ, ನೋಡಿದ್ದು ನೋಡಿದ್ದೆ. ಊರೊಂದು ಹೆಸರೇ ಇಲ್ವಲ್ಲ, ಏನು ಆಶ್ಚರ್ಯ ಇವರಿಗೆ. ಇಂಥ ಸೀಮಿತ ಮನುಷ್ಯರು ನೋಡಿದರೆ ಇವು ಬೋರಾಗೋದಿಲ್ಲ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಪರಮಾತ್ಮ ನೋಡಿದರೆ ಹೇಗೆ ಬೋರಾಗುತ್ತೆ? ಯೋಚನೆ ಮಾಡಿ. ದಾಸಃ ಮಾವಿರಭೂ ಚೌರಿಹಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸೃಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಃ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ದೇವರು ಕಂಡ ಗೋಪಿಕಾಸ್ತ್ರೀಯರಿಗೆ ಹೇಗಿದ್ದಾರೆ ಅಂದರೆ ಸಾಕ್ಷಾನ್ ಮನ್ಮಥ ಮನ್ಮಥಃ. ಇದು ಅರ್ಥ ಮಾಡಿಕೊಂಡ್ರೆ ಸದಾಕಾಲ ದೇವರ ಧ್ಯಾನ ಮಾಡ್ತಾ ಇದ್ದಾರೆ. ಇವತ್ತು ಮನುಷ್ಯನಿಗೆ ದುಶ್ಚಟ ಇರುತ್ತೆ, ಅದ್ರ ಬಗ್ಗೆ ಗಮನ ಇಟ್ಟಿರ್ತಾನೆ. ದೂತಕ್ಕೆ ಹೋಗೋನು ಆ ಕಡೆಗೆ ಏನೋ ಮಾಡೋನಿರ್ತಾನೆ. ಆದರೆ ಒಳ್ಳೆ ರೀತಿಯಾದಂಥ ಪ್ರಹ್ಲಾದನಂಥ ವ್ಯಕ್ತಿ ಯಾವಾಗಲೂ ದೇವ್ರ ಕಡೆ ಮನಸ್ಸಾಕಿರ್ತಾನೆ. ಮಕ್ಕಳಾಡಿಸುವಾಗ ಮಡದೇವರ ಲಕ್ಕರದೆ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕೆ ತನಯ್ಯನ ಸ್ಮರಿಸುತಿಹ ನರ ಸಿಕ್ಕನೆವ ದೂತರಿಗೆ ಆವಲ್ಲಿ ನೋಡಿದರು. ಎಲ್ಲ ಕಡೆ ದೇವರು ಕಾಣೋರಿಗೆ ಏನು ಭಯನೇ ಇಲ್ಲ. ಇಲ್ಲೇ ಯೋಚನೆ ಮಾಡಿ, ಆ ವರ್ಲ್ಡ್ ಕಪ್ ಮುಗೀತು, ಇಸುರುವಾಯ್ತು, ಮತ್ತೆ ಬಾಯ್ ತಗೊಂಡು ಕೂತಿರ್ತಾರೆ. ಕೊನೆಯೆಲ್ಲ ಮತ್ತೆ ಅವ್ರು ಸೋತರು ಅಷ್ಟೇ, ಗೆದ್ದರು ಅಷ್ಟೇ, ಎಲ್ಲ ಸೊತ್ತರು ಅಷ್ಟೇ, ಏನು ನಮಗೆ ನಷ್ಟ ಇಲ್ಲ, ಲಾಭನೂ ಇಲ್ಲ. ಆದರೆ ನಮಗೆ ಅವ್ರು ಯಾವ ಸಂಪರ್ಕನೂ ಇಲ್ಲ. ಎಷ್ಟು ಸಾಯ್ತಾರೆ, ಎಷ್ಟು ಲಕ್ಷಾಂತರ ರೂಪಾಯಿ ಇಡ್ತಾರೆ ಅದಕ್ಕೆ, ಎಷ್ಟು ಜನ ಹಾರ್ಟ್ ಫೇಲ್ ಆಗಿ ಸಾಯ್ತಾರೆ, ಎಷ್ಟು ಮೂರ್ಖರಲ್ವೇನು. ಇದು ಅರ್ಥ ಮಾಡಿಕೊಂಡ್ರೆ ಈ ಕ್ಷುಲ್ಲಕಕ್ಕೋಸ್ಕರ ತಮ್ಮ ಜೀವನವನ್ನು ನಾಶ ಮಾಡೋ ಜನ ಮಾಡಿಕೊಳ್ಳೋ ಜನ ಕಾಣ್ತಾರೆ, ಉದ್ಧಾರಕ್ಕೋಸ್ಕರ ಇರೋ ಪ್ರಹ್ಲಾದನಂಥವರು ಕಾಣ್ತಾರೆ. ಆದರೆ ಪ್ರಹ್ಲಾದನಂಥವ್ರ ಸಂಖ್ಯೆ ಭಾರಿ ಕಡಿಮೆ, ಇವರ ಸಂಖ್ಯೆ ಭಾರಿ ಜಾಸ್ತಿ, ಅಷ್ಟೇ ವ್ಯತ್ಯಾಸ. ಹಾಗೆ ಮಾಡಿಕೊಂಡು ಕಾಲ ಕಡಿತಾ ಇದ್ದ. ಆಗ ಪ್ರಹ್ಲಾದನನ್ನು ಒಂದು ದಿವಸ ಕರೆದು ಕೇಳಿದ, ಏನು ಓದಿದ್ದಿ ಅಂತ ಕೇಳಿದ. ಪ್ರಹ್ಲಾದ ಹೇಳ್ತಾರೆ, 5 ವರ್ಷದ ಹುಡುಗನ ಮಾತದು. ಹಿತ್ವಾತ್ಮಪಾತಂ ಗೃಹ ಮಂದಕೂಪಂ ವನಂಗತೋ ಹರಿ ಯದ್ಧರಿಮಾಶ್ರಯೇ ತಾಪ. ನಮ್ಮ ಪತನಕ್ಕೆ ಕಾಣುವತಕ್ಕಂಥ ಮನೆ ಬಿಡಬೇಕು, ವನಕ್ಕೆ ಹೋಗಬೇಕು, ಹರಿಯನ್ನು ಆಶ್ರಯ ಮಾಡಬೇಕು. ಇದೇ ಉಪದೇಶ. ಆಚಾರ್ಯ ಹೇಳಿದ ಮಾತು ಅದೇ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪತಿ. ಬಂಧಕವಾದಂಥ ಇದನ್ನು ಬಿಟ್ಟುಬಿಡು, ಮೋಚಕವಾದ ದೇವರ ಕಥೆ ಕೇಳು ಅಂತ ಅರ್ಥ. ನಮಗೆಲ್ಲ ಅರ್ಥ ಆಗುತ್ತೆ ಗೊತ್ತಾ, ಈ ಟೈಮ್ ವೇಸ್ಟ್ ಮಾಡೋ ಕಥೆ ಕಾದಂಬರಿ ಬಿಟ್ಟುಬಿಡು, ಟೆಕ್ಸ್ಟ್ ಬುಕ್ ಓದು ಅಂತಾರಲ್ಲ ಹಾಗೆ. ಕಥೆ ಕಾದಂಬರಿ ಬಿಟ್ಟು ಓದಿದರೆ ಬಂಧಕ, ಟೆಕ್ಸ್ಟ್ ಬುಕ್ ಓದಿದರೆ ತಾರಕ ಅಷ್ಟೇ. ಇದರಿಂದ ಎಲ್ಲಿ ಯಾರು ಕ್ವಶನ್ಸ್ ಕೇಳೋದು ಅಲ್ಲಿ ಪ್ರಶ್ನೆ ಕೇಳುತ್ತಾರೆ. ಇವತ್ತು ನಮಗೆ ಪ್ರಶ್ನೆ ಕೇಳೋದೇ ಒಂದು, ನಾವು ಓದ್ತಿರೋದೇ ಒಂದು, ಅರ್ಥ ಸಂಬಂಧನೇ ಇಲ್ಲ. ಬಿಟ್ಬಿಡಿ, ಕೆಮಿಸ್ಟ್ರಿ ಪೇಪರ್ ಇದೆ, ಫಿಸಿಕ್ಸ್ ಓದ್ಕೊಂಡು ಹೋಗಿರ್ತಾರೆ, ಪದಿತಿ ಆಗುತ್ತೆ. ಅದೇನು ಟೆಕ್ಸ್ಟ್ ಬುಕ್ಕೇ ಪಾಪ, ಒಂದು ಪೇಪರ್ ಹೆಚ್ಚು ಕಡಿಮೆ ಅದಕ್ಕೆ ಎಷ್ಟು ಜೀವನ ಅರ್ಥ ಹಾಳಾಗುತ್ತೆ ಅವನಿಗೆ. ಅಂಥದ್ದು ಕಥೆ ಕಾದಂಬರಿ ಓದ್ಕೊಂಡು ಗತಿಯೇನಾಗಬೇಕು ಅವನಿಗೆ. ಇದು ಅರ್ಥ ಮಾಡಿಕೊಂಡಾಗ ತದಲಂ ಬಹುಲೋಕ ವಿಚಿಂತನಯ ಮಾಡೆ ಪರೀಕ್ಷೆ, ಬೇರೆ ಓದಬೇಡ, ಟೆಕ್ಸ್ಟ್ ಬುಕ್ಕೇ ಓದು ಅಂತಾರಲ್ಲ ಹಾಕಿ, ಬೇರೆ ವಿಷಯ ಬಿಟ್ಬಿಡು, ದೇವರ ಕಥೆನೇ ಕೇಳು. ನಾಳೆ ಯಮದೇವರ ಹತ್ರ ಹೋಗಿರ್ತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ, ಯಮದೇವರ ಕಾಟನ ಬಿಡಿಸ್ಕೋಬೇಕು ಅಂತಿದ್ರೆ ತತ್ವಜ್ಞಾನ ಒಂದೇ ಸಾಧನ. ನ ಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮಿಹ ವಿದ್ಯತೆ. ಅದಕ್ಕಾಗಿ ಪ್ರಹ್ಲಾದ ಅದೇ ಮಾತನ್ನ ಹೇಳಿದ. ಹೇಳಿ ಕಷ್ಟಿಗೆ ಅರ್ಥ ಆಗಲಿಲ್ಲ, ನಮ್ಮ ಜನಕ್ಕೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಅರ್ಥನೇ ಆಗಲಿಲ್ಲ. ಹೇಳಿದ, ಇವನಿಗೆ ಹಾಗೆಲ್ಲ ಹೇಳಬಾರ್ದು, ಹಿರಣ್ಯಕಶ್ಯಪರ ಬಗ್ಗೆ ಹೇಳಬೇಕು, ನಾರಾಯಣ ಬಗ್ಗೆ ಹೇಳಬಾರ್ದು ಅಂತ ಹೇಳಿ ಕಳಿಸಿದೆ. ಅವರು ಶುರು ಮಾಡಿದರು ಪಾಪ. ಅವ್ರು ಹೇಳೋದೇ ಒಂದು, ಪ್ರಹ್ಲಾದ ಹೇಳೋದೇ ಒಂದು, ಇಬ್ಬರಿಗೂ ಮ್ಯಾಚೇ ಆಗ್ತಿರಲಿಲ್ಲ. ಕಾರಣ ಅವ್ರ ಟೆಕ್ಸ್ಟ್ ಬುಕ್ಕೇ ಒಂದು, ಇವ್ರ ಸಿಲೆಬಸ್ಸೇ ಒಂದು, ಅರ್ಥಾತ್ ಸಂಬಂಧ ಇಲ್ಲ. ಕೊನೆಗೆ ಅವ್ರು ಅಂದ್ಕೊಂಡ್ರಂತೆ, ನಾವು ಏನು ಹೇಳಿದರೂ ನಮೋ ನಾರಾಯಣ ಅಂತ ಆತ ಬಿಡ್ತಾ ಇಲ್ಲ, ಹಿರಣ್ಯಕಶ್ಯಪ ನಾವು ಇವ್ರು ಬಿಡ್ತಾ ಇಲ್ಲ, ಅರ್ಥಾತ್ ಸಂಬಂಧ ಇಲ್ಲ. ಕೊನೆಗೆ ಅವ್ರು ಅಂದ್ಕೊಂಡ್ರಂತೆ, ಎಂಥ ಪ್ರಹ್ಲಾದ ಗಂಟು ಬಿದ್ದ ನಮಗೆ. ದೈತೇಯ ಚಂದನ ಮನೆ ಜಾತೋಯಂ ಕಂಟಕದ್ರುಮಃ ಅಂತ ಕರೆದ್ರಂಥವ್ರು. ದೈತ್ಯರು ಅಂತಕ್ಕಂಥ ಶ್ರೀಗಂಧದ ತೋಟದೊಳಗೆ ಒಂದು ಮುಳ್ಳಿನ ಗಿಡ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಹ್ಲಾದ ಮುಳ್ಳಿನ ಗಿಡ ಅಂತ ಅವರೆಲ್ಲ ಶ್ರೀಗಂಧದ ತೋಟ, ಅದು ಉಲ್ಟಾಪಟ್ಟ. ಪ್ರಹ್ಲಾದರೇ ಶ್ರೀಗಂಧದ ಇದು, ಇವರೇ ಮುಳ್ಳಿನ ಗಿಡಗಳೆಲ್ಲ ಕೂಡ. ಅದು ಅವ್ರಿಗೆ ಅರ್ಥ ಆಗೋದೇ ಇಲ್ಲ ಅದೆಲ್ಲ ಕೂಡ. ಕೊನೆಗೂ ಪ್ರಹ್ಲಾದ ಮತ್ತೆ ಕರ್ಕೊಂಡು ಬರ್ತಾರೆ. ಪ್ರಹ್ಲಾದ ಏನು ಓದಿದೆ ಅಂತ ಕೇಳುತ್ತಾರೆ. ಪ್ರಹ್ಲಾದ ತೋರಿಸ್ತಾರೆ. ಓದೋದಲ್ಲಿ ಒಂದು ಯಾವಾಗಲೂ ಕೂಡ ಏನಿರಬೇಕು ಅಂದರೆ ಮುಂದೆ ಹೋಗಿರಬೇಕು. ಯಾವಾಗ ಕೇಳಿದ್ರು ಫಸ್ಟ್ ಬಿ ಎಸ್ ಸಿ ಅಂದರೆ ಪಾಸಾಗಿಲ್ಲ ಅಂತ ಅರ್ಥ. ಯಾವಾಗ ಕೇಳಿದ್ರು ಪಿ ಯು ಸಿ ಪಾಸಾಗಿಲ್ಲ ಅಂತ ಅರ್ಥ. ಮುಂದೆ ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚರಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ನಾನು ದೇವ್ರು ಹಿಡಿಬೇಕು ಅಂತ ಹೇಳಿದ್ದೆಲ್ಲ ಹೇಗೆ ಹಿಡಿಬೇಕು ಅಂತ ಗೊತ್ತಾಗಿದೆ ಅಂತ ಹೇಳಿದ್ದ. ಶ್ರವಣ ಕೀರ್ತನ ಇತ್ಯಾದಿ 9 ಭಕ್ತಿಯನ್ನು ಮಾಡಬೇಕು. ಇದೆಲ್ಲ ಪ್ರಹ್ಲಾದನ ಒಂದು ಕಡೆ ಕಥೆ, ಒಂದು ಕಡೆ ಉಪದೇಶ ಇದೆ. ಪ್ರಹ್ಲಾದ ದೇವ್ರನ್ನ ಕಂಡ ಅಂತ ನಮಗೆ ಗೊತ್ತು, ಯಾತಕ್ಕೆ ಕಂಡ ಅಂತ ಅಲ್ಲಿ ಹೇಳಿದ್ದಾರೆ ಅದು ಓದೋದಿಲ್ಲ ಅಷ್ಟೇ. ನಾವು 9 ವಿಧವಾದ ಭಕ್ತಿಯನ್ನು ದೇವರಲ್ಲಿ ಮಾಡಬೇಕು, ಮೊದಲನೇದೇ ಮಾಡೋದಿಲ್ಲ ಫಸ್ಟು. ಶ್ರವಣದ ಹೆಸರೇ ನಮಗಿಲ್ಲ ಅಂದರೆ ಮುಂದಿನ ಹೋಗೋ ಚಾನ್ಸೇ ಇಲ್ಲ. ಅದು ಸ್ಕೂಲಿಗೆ ಹೋಗಿಲ್ಲ ಅಂದರೆ ನೀವು ಉಳಿದ ಅಟೆಂಡೆನ್ಸೇ ಇಲ್ಲ ಅಂದರೆ ನಿನ್ನ ಖಾತೆ ಎಲ್ಲ ಮುಗಿದೋಯ್ತು ಕತೆ. ಶ್ರವಣ ಮನಕಾನಂದ ವೀಬುದು. ನವವಿಧ ಭಕ್ತಿಗಳಲ್ಲಿ ಶ್ರವಣದ ಮಹಿಮೆನೇ ಅಷ್ಟಿರಬೇಕಾದ್ರೆ ಇನ್ನು ಉಳಿದ ಮಹಿಮೆ ಎಷ್ಟಿರಬೇಕು? ಶ್ರವಣ ಮನಕಾನಂದ ವೀಬುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ಮೆನಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸಾಹದಿ ಕಿವಿಗೊಟ್ಟಾರಿಪುದು ಭೂಸುರರು ದಿನ ದಿನದಿ. ಶ್ರವಣಕ್ಕೆ ಎಷ್ಟು ಮಹತ್ವ, ಇನ್ನು ಮನನಕ್ಕೆ, ಕೀರ್ತನೆಗೆ, ಅರ್ಚನೆಗೆ, ವಂದನೆಗೆ, ದಾಸ್ಯಕ್ಕೆ ಎಷ್ಟು ಫಲ ಇರಬಹುದು. ಅವನಿಗೆ ಅರ್ಥ ಆಗೋದಿಲ್ಲ. ಅವೇ ಭಾರಿ ವಿದ್ಯಾನೆ ಪ್ರಹ್ಲಾದ, ಇವನು ಕೊಂದೇ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಪ್ರಹ್ಲಾದನ ಕೊಂದೇ ಬಿಡಬೇಕು, ನಮಗೊಂದು ಎಚ್ಚರಿಕೆ ಇದ್ದವನು. ದೇವರ ಆರಾಧನೆ ಮಾಡಲಿಕ್ಕೆ ಹೊರಟಾಗ ನಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಇರ್ತದೆ, ನೆನಪಿಟ್ಕೊಡಿ ಅಂತ ಹೇಳ್ತಾರೆ. ಆಧುನಿಕ ಪ್ರಪಂಚದಲ್ಲೂ ಹಾಗೇನೆ, ಒಳ್ಳೆ ಹುಡುಗನ ರ್ಯಾಗಿಂಗ್ ಜಾಸ್ತಿ ಮಾಡ್ತಾರೆ, ಕೆಟ್ಟವರಿಗೆ ಮಾಡೋದಕ್ಕೆ ಒಳ್ಳೆಯವರಿಗೆ ಮಾಡೋದು. ಅದು ಸುಮ್ಮನೆ ಓದಕ್ಕೆ ಬಿಡೋದಿಲ್ಲ, ಪುಸ್ತಕ ಕಿತ್ಕೊಂಡು ಹೋಗ್ತಾರೆ, ಪುಸ್ತಕ ಓದ್ತಾರೆ, ಬುಕ್ ಬರ್ಬಂತಾರೆ. ಕುಡಿಮೆ ಕುಡಿಮೆ ಈ ಕಡೆ ಪದ್ಧತಿ ಇದೆಯಲ್ಲ, ಬುಕ್ ಪುಸ್ತಕದ ಹುಳ ಅಂತ ಕರೀತಾರೆ. ಇವನೊಬ್ಬನು ಭಾರಿ ಮಹಾನುಭಾವಪ್ಪ ಅಂತ ಕರೀತಾರೆ. ಕೂದ ಎದ್ರಕ್ಕೂ ತಮಾಷೆ ಮಾಡ್ತಿರ್ತಾರೆ, ಕೆಟ್ಟವರಿಗೆ ತಮಾಷೆ ಮಾಡೋದಿಲ್ಲ, ಒಳ್ಳೆಯವರಿಗೆ ಮಾಡೋದು. ಅಲ್ಲಿಂದ ಶುರುವಾಗುತ್ತೆ. ಈ ಲೋಕದ ಓದು ಓದಬೇಕಾದ್ರೆ ಎಷ್ಟು ಬೈತಾರಲ್ಲ, ಶಾಸ್ತ್ರ ಓದು ಓದಬೇಕಾದ್ರೆ ಅಂತೂ ಹುಚ್ಚ ಅಂತ ತಿಳ್ಕೊಂಡ್ಬಿಡ್ತಾರೆ ಇದಾರೆ ಹೆಚ್ಚು ಕಡೆ. ಅರೆ ಪ್ರಹ್ಲಾದ ಕೇರ್ ಮಾಡೋದಿಲ್ಲ ಅದನ್ನು, ನಿಶ್ಚಿಂತ ಎಲ್ಲ ಎದುರಿಸ್ತಾನೆ. ಈ ಸಾಮರ್ಥ್ಯ ಇಲ್ಲದವರಿಗೆ ವೇದಾಂತ ಎಂದು ಬರೋದಿಲ್ಲ. ಎಷ್ಟೋದರ ಮನೆಯಲ್ಲೇ ವಿರೋಧಗಳು ಶುರುವಾಗ್ತಾರೆ. ಪ್ರಹ್ಲಾದ ವಿರೋಧ ಮಾಡಿದ್ದು ಯಾರೋ ಅಲ್ಲ, ಸ್ವಂತ ಅಪ್ಪ ಮಾಡ್ತಾನೆ, ಅಮ್ಮ ಮಾಡ್ತಾಳೆ, ಗುರುಗಳು ಮಾಡ್ತಾರೆ, ಎಲ್ಲ ಅಪೋಸಿಟ್. ಪ್ರಹ್ಲಾದ ಮಾತ್ರ ದೊಡ್ಡ ಸಾಧನೆ ಮಾಡ್ತಾನೆ. ಇವತ್ತು ಕಲಿಯುಗ ಹೇಗಿರುತ್ತೆ ಒಂದು ನಿದರ್ಶನ. ಹಿರಣ್ಯಕಶಿಪು, ಇದು ಕಲಿಯುಗ, ಸುಯೋಧನನ ಯುಗ. ಹಿರಣ್ಯ ಧನ ಎರಡು ಒಂದೇ ಆಯಿತು. ಎಂದೂ ಕೂಡ ಧನಕ್ಕೆ ಯಾವನು ಗಂಟು ಬಿಡುತ್ತಾನೋ ಜ್ಞಾನಕ್ಕೆ ವಿರೋಧ ಮಾಡ್ತಾನೆ ಅಂತ ಅರ್ಥ. ಧನದಾಸೆ ಇತ್ತು ಅಂದರೆ ಜ್ಞಾನ ಲೋಪ ಆಗುತ್ತೆ, ಜ್ಞಾನದಾಸೆ ಬಂದರೆ ಧನದಾಸೆ ಬರೋದೇ ಇಲ್ಲ. ಇದೊಂದು ಭಾರಿ ವಿಶೇಷಾಂಶ. ಪ್ರಹ್ಲಾದನ ಕಥೆ ಕೇಳಕ್ಕೆ ಹೊರಟಾಗ ತುಂಬ ಜನ ಬರ್ತಿರ್ತಾರೆ, ನಮಗೆ ಅನುಕೂಲನೇ ಇಲ್ಲ, ಭಾರಿ ತೊಂದರೆ ಇದೆ ಅಂತ ಹೇಳ್ತಾರೆ. ಪ್ರಹ್ಲಾದನ ಕಥೆ ಕೇಳಬೇಕು ಅವರು. ಪ್ರಹ್ಲಾದನಷ್ಟು ತೊಂದರೆ ಯಾರ್ಯಾರು ಬಂದಿತ್ತ ಜಗತ್ತೊಳಗೆ? ಯಾರ್ಯಾರಿಗೂ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರಿಗೆ ಬಂದಿದ್ದು, ಭೀಮಸೇನ ದೇವರಿಗೆ, ಪ್ರಹ್ಲಾದನಿಗಷ್ಟೇ. ಭೀಮಸೇನ ದೇವರಿಗೆ ಎದುರು ವಾಯುದೇವರು, ಈತಗೆದ್ದ ವಾಯುದೇವ ರಾವೇಶ ಅಷ್ಟೇ, ಬೇರೆಯವರಿಗೆ ಎಲ್ಲಕ್ಕಾಗೋದಿಲ್ಲ. ಏನ್ಮಾ ಪಡೀಲಕ್ಕೆ ಹೋಗ್ತಾರೆ, ಚುಚ್ಚುತ್ತಾರೆ, ಪರಮಸ್ಥಾನಕ್ಕೆ ಚುಚ್ಚುತ್ತಾರೆ, ಹಾವಗಳಿಂದ ಕಚ್ಚಿಸ್ತಾರೆ, ಆರೆಗಳಿಂದ ತುಳಿಸ್ತಾರೆ, ಕಲ್ಲು ಕಟ್ಟಿ ಸಮುದ್ರದಲ್ಲಿ ಬಿಸಾಕ್ತಾರೆ, ವಿಷ ಕುಡಿಸ್ತಾರೆ, ಒಂದಲ್ಲ ಎರಡಲ್ಲ. ಆದರೆ ಪ್ರಹ್ಲಾದ ಎಲ್ಲದರಿಂದನೂ ಗೆದ್ದು ಬರ್ತಾನೆ. ಇದೇ ನರಸಿಂಹೋ ಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಹಿರಣ್ಯಕಶಿಪು ಮಾಡಿದ ಎಲ್ಲ ಪೀಡೆಯನ್ನು ಕೂಡ ಪ್ರಹ್ಲಾದ ಗೆದ್ದ. ಯಾರು ಇವತ್ತು ಕಲಿಯುಗದಲ್ಲಿ ಬರ್ತಕ್ಕಂಥ ಎಲ್ಲ ಪೀಡೆಗಳನ್ನು ಗೆಲ್ಲಬೇಕು ಅಂತಿದ್ರೆ ನರಸಿಂಹದೇವರ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಬರೀ ಪ್ರಹ್ಲಾದ ಸಾಯಲಿಲ್ಲ ಅಲ್ಲ, ಕೈಕಾಲು ಮುಡ್ಕೊಳ್ಳಿಲ್ಲ ಅಲ್ಲ, ಆತನ ಕೂದಲು ಕೊಂಕಲಿಲ್ಲ ಹಾಗೆ ಬದುಕ್ತಾನೆ ಅಂತ ಹೇಳ್ತಾರೆ. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ಅನನ್ಯ ಚಿಂತ ಎಂತೋ ಮಾಂ ಯೇ ಜನ ಪರ್ಯುಪಾಸತೆ ದೇಶಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹ. ಅವ್ರ ಯೋಗಕ್ಷೇಮ ನಾನು ನೋಡ್ಕೋತೇನೆ ಅಂತ ಹೇಳ್ತಾನಲ್ಲ, ಕರೆಕ್ಟ್ ಪ್ರಹ್ಲಾದನ ಕಥೆ ಕೇಳಿಬಿಟ್ರೆ ಯೋಗಕ್ಷೇಮ ಹೇಗೆ ನೋಡ್ತಾನೆ ಗೊತ್ತಾಗುತ್ತೆ. ಸ್ವಲ್ಪ ದೊಡ್ಡವರಾದ್ರೆ ಫೈಟಾರ ಮಾಡ್ಬೋದು, 5 ವರ್ಷದ ಕೂಸು ಅಷ್ಟೇ, ಏನು ಮಾಡಾಗಿಲ್ಲ. ಪ್ರಹ್ಲಾದನ ಹೇಗೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಈ ಕಥೆ ಕೇಳಿದವರಿಗೆ ಆಗ ನಂಬಿಕೆ ಇಟ್ಟವರಿಲ್ಲವೋ ರಂಗಯ್ಯ ಅನ್ನೋ ಮಾತು ಅರ್ಥ ಆಗುತ್ತೆ. ಇವತ್ತು ನಾವೇನು ಮಾಡ್ತೇವೆ ಗೊತ್ತಾ, ನಾವು ಎಷ್ಟು ಮಾಡ್ತೇವೆ ದೇವರು ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಕೇಳಿದರೆ, ನಮ್ಮ ದೃಷ್ಟಿಯಲ್ಲಿ ಆ ಪ್ರಹ್ಲಾದ ಇದ್ದಾಗೆ ಅಂತ ಅಂದ್ಕೊಂಬಿಟ್ಟಿದ್ದೇವೆ ಅಷ್ಟೇ, ಯಾವ ಆಧಾರಗಳು ಇಲ್ಲ ಅಂತ ನಾವೇ ಅಂದ್ಕೊಂಬಿಟ್ಟಿದ್ದೇವೆ ಅಷ್ಟೇ. ತಪ್ಪು, ಇವತ್ತು ಪ್ರಹ್ಲಾದನಂತೆ ಇದ್ದರೆ ದೇವರು ಕೈ ಬಿಡೋದೇ ಇಲ್ಲ. ಪ್ರಹ್ಲಾದನಂತ ಇಲ್ಲವೇ ಇಲ್ಲಲ್ಲ ಫಸ್ಟ್. ನಾವು ಇರೋದು ಹಿರಣ್ಯಕಶಿಪುವಿನಂತೆ ಎಕ್ಸ್ಪೆಕ್ಟ್ ಮಾಡೋದು ನರಸಿಂಹದೇವರು ಅವತಾರೆ, ಹೇಗೆ ಸಾಧ್ಯ ಆಗುತ್ತೆ? ಬರ್ತಾರೆ, ಕೊಲ್ಲಕ್ಕೆ ಬರ್ತಾರೆ, ಉದ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಉದ್ಧಾರ ಮಾಡಲಿಕ್ಕೆ ಬರಬೇಕಾದ್ರೆ ಪ್ರಹ್ಲಾದನ ಭಕ್ತಿ ನಮಗೆ ಬೇಕು. ಈ ಭಕ್ತಿ ಇಟ್ಟುಕೊಂಡೇ ಟೀಕಾರ್ಯಾರು ಬರೆದಿತ್ತು. ದೇವರಲ್ಲಿ ಭಕ್ತಿ ಮಾಡೋದನ್ನು ಏನು ಗೊತ್ತಾ, ಎಲ್ಲ ಸರಿ ಇದ್ದರೆ ಭಕ್ತಿ ಮಾಡ್ತೀವಿ ಅಂದರೆ ಯಾರು ಬೇಕಾದ್ರೆ ಮಾಡ್ತಾರೆ, ದೊಡ್ಡದಲ್ಲ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಎಂಥ ಡೆಫಿನೇಷನ್ ಜೈತೀರ್ಥರ ಮಾತದು. ಅಂತರಾಯ ಸಹಸ್ರೇಣಾಪಿ, ಸಾವಿರ ಸಾವಿರ ವಿಘ್ನ ಬಂದರೂ ಕೂಡ ನಮ್ಮ ಸಾಧನೆ ನಿಲ್ಲಬಾರದು, ಅದನ್ನು ಸಾಧನೆ ಅಂತ ಕರೀತಾರೆ. ನಮ್ಮ ವಿಘ್ನ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ತೇವೆ, ಪಾಠ ಏನಾದರೂ ನೆಪ ಹೇಳ್ಬೋದಲ್ಲ, ಬಸ್ ಸ್ಟ್ರೈಕ್ ಶುರು ಅವೋ ಅದಕ್ಕೇನೆ ಬರಲಿಲ್ಲ, ಆ ಥರ ಶುರು ಮಾಡುತ್ತೆ, ಎಲ್ಲೋ ಏನೋ ಆಗಿರುತ್ತೆ, ಅದು ಅಲ್ಲ. ಸಾವಿರ ಕಾರಣ ಇದ್ದರೂ ಕೂಡ ಹೋಗೋದು ಒಂದೇ ಕಾರಣ ಆಗಬೇಕೆ ಹೊರತು ಬಿಡೋದಕ್ಕೆ ಕಾರಣ ಆಗಬಾರ್ದು. ಇದನ್ನು ಗುರಿ ಸಾಧನೆ ದೃಷ್ಟಾಂತ. ಪ್ರಹ್ಲಾದರಿಗಿರೋ ಆಪತ್ತುಗಳು ಆತ ಗೆದ್ದ ರೀತಿ ನೋಡಿದವರಿಗೆ ಜೀವನದಲ್ಲಿ ನಮಗೆ ಕಲಿಯುಗ ಕಲಿಯುಗ ಅಂತೇವೆ. ಕಲಿಯುಗ ಅಷ್ಟೇ, ಇದು ಹಿರಣ್ಯಕಶಿಪು ಎದುರಿಗೆ ಕೂತಿದ್ದಾನೆ, ಅವನು ಡೈರೆಕ್ಟ್ ಹೊಡಿಲಕ್ಕೆ ಕೂತಿದ್ದಾನೆ, ಅಂಥದ್ದು ಗೆದ್ದಲ್ಲ ಪ್ರಹ್ಲಾದ. ಅದಕ್ಕೆ ನಮಗೆ ನಿಶ್ಚಿಂತೆಯಾಗಿ ಬದುಕಬೇಕು ಅಂತಿದ್ರೆ, ಸಾಧನೆ ಮಾಡಬೇಕು ಅಂತಿದ್ರೆ ಪ್ರಹ್ಲಾದನ ಕಥೆ ನಮ್ಮ ಮುಂದೆ ಇರಬೇಕು. ಆಗ ನರಸಿಂಹದೇವರು ಕಾಣ್ತಾರೆ, ಎಲ್ಲರೂ ಕಾಣೋದಿಲ್ಲ. ಕೊನೆಗೆ ಹಿರಣ್ಯಕಶಿಪು ಸುಸ್ತೊಡ್ದ, ತಮಾಷೆ ಗೊತ್ತಾ, ಶಿಕ್ಷೆ ಕೊಟ್ಟಿದ್ದವನು ಶ್ರಮ ಆಗಿದ್ದವನಿಗೆ ನಾವು ಧ್ಯಾನ ಆಗಲೇ ಇಲ್ಲ. ಇದು ಪ್ರಹ್ಲಾದನ ಕಥೆ. ಜಡಭರತರಾಜನ ಕೊಲ್ಲಕ್ಕೆ ಅಂತ ಖಡ್ಗ ಎತ್ತಿದ ಆ ಶೂದ್ರರಾಜ, ಅವನ ತಲೆ ಹಾರಿತು, ಜಡಭರ ಸುಖ ಕೂತಿದ್ದ ಹಾಗೆ. ಹೊಡಿಲಕ್ಕೆ ಹೋದವನು ಸತ್ತ, ಹೊಡೆಸ್ಕೋಬೇಕಾದ್ರೂ ಬದುಕಿದ. ಇದೇ ಕಥೆ ನರಸಿಂಹದೇವರ ಪ್ರಸಾದ. ಇಲ್ಲೂ ಪ್ರಹ್ಲಾದನ ಕಥೆಯಲ್ಲೂ ಹಾಗೆ, ಆ ಕಥೆಯಲ್ಲೂ ಹಾಗೆ. ಮನೆಗೆ ಯೋಚನೆ ಮಾಡಿದ, ಯಾಕೆ ಹೀಗಾಯಿತು? ತಮಾಷೆ ಹೇಳ್ತಾರೆ, ನಾನು ಬ್ರಹ್ಮದೇವನ ವರ ಕೇಳಿದೆ, ಹಾಗೆ ಸಾಯೋದು ಬೇಡ, ಹೀಗೆ ಸಾಯೋದು ಬೇಡ, ಏನೇನೋ ಕೇಳಿದೆ, ಅವ್ರು ವರ ಕೊಟ್ಟರು, ನನಗೊಬ್ಬರಿಗೆ ಕೊಡದೆ ವಂಶಕ್ಕೆ ಕೊಟ್ಟುಬಿಟ್ರು ಅಂತ ಗಾಬರಿ ಆಗಿಬಿಟ್ಟಂತ. ನಿಮ್ಮ ವಂಶನೇ ಹೀಗಾಗಲಿ ಅಂತ ಹೇಳಿಬಿಟ್ಟು, ಆದರೆ ಏನು ಪ್ರಹ್ಲಾದ ಗಟ್ಟಿಬಿಟ್ಟಾಗಿದ್ದು ಬಿಟ್ಟಿದ್ದಾನೆ. ಮನೆಗೆ ಯೋಚನೆ ಮಾಡಿದೆ, ಆಯಿತು, ಅವರ ಗುರುಗಳು ಬರ್ತಾರೆ, ಚಂಡಾಮರ್ಕರು ಗುರುಗಳು ಶುಕ್ರಾಚಾರ್ಯ ಬರ್ತಾರೆ, ಅವರ ಅಪ್ಪನೂ ಹೌದು ಗುರುಗಳು ಹೌದು, ಅವ್ರ ಕೈ ಹೇಳ್ಸೋಣಂತ ಕಾದ. ಆ ಪ್ರಸಂಗ ಬರಲೇ ಇಲ್ಲ. ಮಕ್ಕಳ ಕಥೆ ಕೇಳಿರ್ತೇವೆ ಎಲ್ಲರೂ. ಒಂದ್ಸರ್ತಿ ಅಧ್ಯಾಪಕರು ಚಂಡಾಮರ್ಕರು ಮನೆ ಕೆಲಸಕ್ಕೆ ಹೋದರು, ಆಗ ಮಕ್ಕಳೆಲ್ಲ ಆಡಕ್ಕೆ ಶುರು ಮಾಡಿದರು. ಸ್ವಲ್ಪ ಭಯ ಆಯಿತು ಅವರಿಗೆ, ತಾವು ಆಡಿದ್ರೆ ಗುರುಗಳು ಹೊಡಿತಾರೆ ಅಂತ ಗೊತ್ತಾಯಿತು. ಈ ಪ್ರಹ್ಲಾದನ ಜೊತೆ ಸೇರಿಸ್ಕೊಂಡ್ಬಿಟ್ರೆ ರಾಜಕುಮಾರನ ಹೊಡೆಯೋದಿಲ್ಲ, ನಾವು ಸೇಫು ಅಂತೇಳಿ ಪ್ರಹ್ಲಾದನ ಆಟಕ್ಕೆ ಕರೆದ್ರು. ಇಷ್ಟೇ ಆಗಿತ್ತು. ತಕ್ಷಣ ಈ ಪ್ರಹ್ಲಾದ ಬಾ ಅಂತ ಕರೆದ್ರೆ ಪ್ರಹ್ಲಾದ ಹೋಗಲಿಲ್ಲ, ನೀವು ಬನ್ನಿ ಅಂತ ಕರೀತಾರೆ. ಇದು ಜೀವನ ಅಂದ್ರಿ, ಯಾರೋ ಸಿನಿಮಾ ಕರೀತಾರೆ ಹೋಗಬಾರ್ದು. ಪ್ರವಚನಕ್ಕೆ ಇವನು ಕರಿಬೇಕು ವಾಪಸ್, ಅವನು ಕರೆದ ತೊಗೆಬಿಡ್ತಾರೆ, ಇವ್ರು ಬಿಡೋದಿಲ್ಲ. ಅವನು ಕರೆದ್ರೆ ಹೋಗಬಾರ್ದು, ತಾನು ಕರೆದ್ರೆ ಅವರು ಬರಬೇಕು, ಆ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಇಲ್ಲಿ ಬನ್ನಿ ಅಂತ ಎಲ್ಲ ಬಂದು ಕೂರ್ತಾರೆ. ಅಂದರೆ ಸಾವಿರಾರು ಜನ ಕರೆದ್ರೆ ಒಬ್ಬ ಪ್ರಹ್ಲಾದ ಹೋಗಲಿಲ್ಲ, ಒಬ್ಬ ಪ್ರಹ್ಲಾದ ಕರೆ ಎಲ್ಲರೂ ಬಂದು ಕೂಡ್ತಾರೆ. ಇದನ್ನು ವರ್ಚಸ್ಸು ಅಂತ ಕರೀತಾರೆ. ಎಂಥ ವರ್ಚಸ್ಸು, ಪ್ರಹ್ಲಾದನ ವರ್ಚಸ್ಸು. ಒಂದು ಅಷ್ಟು ಜನ ಬಂದರು, ಏನು ಪ್ರಹ್ಲಾದ ಅಂತ ಕೇಳ್ತಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ಎಷ್ಟು ದಾರಿ ತಪ್ಪತ್ತಿರಲ್ಲ ಅಂತ ಕೇಳ್ತಾರೆ. ರಾಯರು ಬರೀತಾರೆ, ಸಾಧನೆ ಎರಡು ಮುಖ, ನಾವು ಮಾಡೋದು ಎಷ್ಟು ಮುಖ್ಯನೋ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಅದು ಮುಖ್ಯ. ನಾವು ಒಬ್ಬರೇ ಸಾಧನೆ ಮಾಡಿದರೆ ವೈಕುಂಠಕ್ಕೆ ಹೋಗೋಕ್ಕಾಗೋದಿಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಗೊತ್ತಾಗುತ್ತೆ, ಯಾವಾಗ ಗೊತ್ತಾ, ಬರೀ ಒಬ್ಬರೇ ದುಡಿದ್ರೆ ಮನೆ ಕಟ್ಟಲಿಕ್ಕಾಗೋದಿಲ್ಲರಿ, ಮನೆಯವರೆಲ್ಲ ದುಡಿಬೇಕು ಅಂತ ಹೇಳ್ತಾರೆ. ಅಷ್ಟು ಗೊತ್ತಾಗ್ತದೆ ಅಷ್ಟೇ. ಎಲ್ಲರೂ ಸಂಪಾದನೆ, ಎಲ್ಲರೂ ಸಾಲ ಮಾಡಬೇಕು, ಮನೆ ಕಟ್ಟಬೇಕು, ಇಷ್ಟು ಗೊತ್ತಾಗ್ತದೆ ನಮಗೆ. ಇಲ್ಲಿ ಮನೆ ಕಟ್ಟಬೇಕಾದ್ರೆ ಎಲ್ಲರೂ ದುಡಿಬೇಕಲ್ಲ, ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಸಾಧನೆ ಮಾಡಬೇಕು ಅಂತ. ಒಬ್ಬಿಬ್ಬರು ಸಾಧನೆ ಮಾಡಿದ್ರೆ ಆಗೋದಿಲ್ಲ, ಮನೆಯವರೆಲ್ಲ ಸಾಧನೆ ಮಾಡಬೇಕು, ಆಗ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ರಾಯರು ಹೇಳ್ತಾರೆ, ನಾನು ಮಾಡ್ತೇನೆ ಗುರುಕಾರ್ಯ ಮಾಡಿಸ್ತೇನೆ, ನಿಮ್ಮ ಭಾವನೆ ಇರಬೇಕು. ನಾವು ಏಕಾದಶಿ ಉಪವಾಸ 100 ವರ್ಷ ಮಾಡ್ತೇವೆ, ಎಷ್ಟು ದಿವಸ ಆಯ್ತು, ಎಷ್ಟು ಏಕಾದಶಿ ಆಯ್ತು ನಮಗೀಗ, ಎಷ್ಟಾದರೂ ಲಿಮಿಟೆಡ್. ಅದು ಆದರೆ ಇನ್ನೊಂದು ಕೈ ಮಾಡಿಸಿದ್ರೆ ಡಬಲ್ ಆಯಿತು, ಟ್ರಿಪಲ್ ಆಯಿತು, 4 ಆಯಿತು, 1000 ಜನಕ್ಕೆ ಹೇಳಿ ಎಷ್ಟಾಯ್ತು ಗೊತ್ತಾಗ ಆಗ ಸಾಧ್ಯ. ರಥಕ್ಕೆ ನೀವು 10 ಲಕ್ಷ ಕೊಡ್ಬೋದು, ಬೇಕಾದರೆ ಒಬ್ಬರಿಗೆ ಎಳಿಲಕ್ಕಾಗೋದಿಲ್ಲ, ಅದರ ತುಂಬ ಜನ ಸೇರಿನೇ ಹಿಡಿಬೇಕು. ಅದಕ್ಕೆ ಜೀವನ ರಥ ಇದು ಒಂದು ವೈಕುಂಠದ ರಥ. ನಾವು ಮುಟ್ಟಬೇಕು ಅಂತಿದ್ರೆ ವೈಕುಂಠ ಲೋಕನ, ತುಂಬ ಜನ ಸೇರಿ ಎಳಿಬೇಕು. ಅದಕ್ಕೆ ಇವತ್ತು ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಮಹತ್ಸೇವಾಂ ದ್ವಾರ ಮಾಹುರು ವಿಮುಕ್ತೇ. ಪ್ರಹ್ಲಾದನ ಕಥೆ ಅಂದರೆ ಅಧ್ಯಾತ್ಮದ ಪೂರ್ತಿ ಸಾಧನೆ ಅಂತ. ಅದಕ್ಕೆ ಹೇಳ್ತಾರೆ, ನೀವು ಸಾಧನೆ ಮಾಡಬೇಕು ಅಂತ ಹೇಳ್ತಾನೆ ಪ್ರಹ್ಲಾದ. ನಾವೆಲ್ಲ ಸಣ್ಣವರು, ನಾವು ಹಾಗೆ 40 ವರ್ಷ, 50 ವರ್ಷ, 70 ವರ್ಷ ಅಂತ ಕೂತಿರ್ತೇವೆ. ನಾವೆಲ್ಲ ಸಣ್ಣವರು, ಪಾಪ ನೀವೆಲ್ಲ 5 ವರ್ಷ ಅಷ್ಟೇ ಅವರಿಗೆಲ್ಲ ಕೂಡ. ಇನ್ನೂ ಬೇಕಾಷ್ಟು ಟೈಮ್ ಇದೆ ಅಂದರೆ ಪ್ರಹ್ಲಾದ ಹೇಳ್ತಾನೆ, ಏನು ತಪ್ಪು ತಿಳ್ಕೊಂಡಿದ್ದೀರಿ ನೀವು? 100 ವರ್ಷದೊಳಗೆ ರಾತ್ರಿ ಅರ್ಧ ಹೋಗುತ್ತೆ, 20 ವರ್ಷ ಬಾಲ್ಯಾದಿಗಳಲ್ಲಿ ಹೋಗುತ್ತೆ, 20 ವರ್ಷ ಮುಂದೆ ವೃದ್ಧಾಪ್ಯದಲ್ಲಿ ಹೋಗುತ್ತೆ, 50+20+20 90 ಹೋಯ್ತು, ಉಳಿದಿದ್ದು ಎಷ್ಟು ಬರ್ತಾ? ಬರೀ 10 ಏನು ಸಾಧನೆ ಮಾಡ್ತೀರಿ ಅಂತ ಹೇಳ್ತಾ. ದಿವಸಕ್ಕೆ 1 ಗಂಟೆ ದೇವ್ರ ಪೂಜೆ, ಇರೋದು 24 ಗಂಟೆ, 1 ಗಂಟೆ ದೇವ್ರ ಪೂಜೆ, ಎಷ್ಟು ಗಂಟೆ ಮಿಸ್ ಮಾಡಿಕೊಂಡೆ ನಾವೀಗ? ಎಷ್ಟು ಕಡಿಮೆ ಆಗಲಿಲ್ಲ, ದಿನಾ ದೇವ್ರ ಪೂಜೆ ಮಾಡ್ತಾನೆ, ಎಷ್ಟೊತ್ತು? 1 ಗಂಟೆ. ಅದು ಬಿಟ್ಟವ್ರಿಗೆ 100 ಪಾಲಿದ್ದಾರೆ, ಅಂದರೆ ಮಾಡೋರು ಹಣೆಬಾರ ಎಷ್ಟು ಅಂದರೆ ಬಿಟ್ಟವ್ರ ಗತಿ ಏನಾಗ್ಬೋದು? ಪ್ರಹ್ಲಾದ ಹೇಳ್ತಾ 5 ವರ್ಷದ ಹುಡುಗರು ಹೇಳ್ತಾನೆ, ಹುಷಾರಾಗಿರಿ, ಇವ್ರು 70 ವರ್ಷ ಬದುಕ ಟಿ ವಿ ನೋಡ್ತಾ ಕೂತಿರ್ತಾನೆ, ಗತಿ ಏನಾಗ್ಬೇಕು ನಾ ಕೇಳ್ಕೊಳ್ಳಿ. 5 ವರ್ಷ ಮಾಡಿದರೆ ಟೂ ಲೇಟ್ ಅಂತ ಪ್ರಹ್ಲಾದ ಹೇಳ್ತಿರೋದು. 5 ವರ್ಷಕ್ಕೆ ಟೂ ಲೇಟ್ ಅಂದರೆ ಇದು 70 ಆದರೂ ಜಸ್ಟ್ ಹೆಂಗಂತ ತಿಳ್ಕೊಂಡ್ರೆ ಗತಿ ಏನಾಗಬೇಕಾಗ? ಇದನ್ನೇ ದಾರಿ ತಪ್ಪೋ ರೀತಿ, ತುಂಬ ತಪ್ಪು ಮಾಡ್ತಾ ಇದ್ದೀರಿ, ಬೇಗ ಸಾಧನೆ ಮಾಡಬೇಕು. 10 ವರ್ಷ ಕೂಡ ಎಷ್ಟು ಟೆಂಪ್ಟೇಷನ್ ಗೊತ್ತಾ? ಹೆಂಡತಿ, ಮಕ್ಕಳು, ಓದು, ಬರಹ, ಮೊಮ್ಮಕ್ಕಳು, ಅವ್ರ ಕಾಟ, ಇವೆಲ್ಲ ಏನು ಗೆಲ್ತೀರಿ ನೀವೀಗ? 10 ವರ್ಷ ಸಾಧನೆ ಮಾಡೋಕ್ಕಾಗತ್ತಾ? ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ತಡ ಮಾಡಬೇಡಿ, ಈಗಲೇ ಮಾಡಿ ಅಂತ ಹೇಳ್ತಾ. ಕೌಮಾರ ಆಚರ್ಯ ಪ್ರಾಜ್ಞ ಧರ್ಮಾನ್ ಭಗವತಾನಿಹ. ನಮ್ಮಲ್ಲಿ 5 ವರ್ಷಕ್ಕೆ ಸ್ಕೂಲಿಗೆ ಸೇರಿಸ್ಬೇಕು ಅಂತಿರೋದು, 2 ವರ್ಷಕ್ಕೆ ಸೇರಿಸ್ಬಿಡ್ತಾರೆ. ಅದಕ್ಕೆ ಬೇಗ ಓದಬೇಕು ಹುಡುಕ ಅಂತೆ, ಲೌಕಿಕ ಬೇಗ ಓದಬೇಕು, ಅಧ್ಯಾತ್ಮ ಓದಲೇಬಾರ್ದು. ನಮ್ಮದು ವಿಚಿತ್ರವಾದ ಕಲ್ಪನೆ, ಲೌಕಿಕ ಬೇಗ ಓದಬೇಕು, ಅಧ್ಯಾತ್ಮ ಜನ್ಮದಲ್ಲೇ ಓದಬಾರ್ದು. ಎಷ್ಟು ತಪ್ಪಾಗಲಿಲ್ಲ, ಜೊತೆ ಹೇಳ್ಕೊಡಿ, ಕುದುರೆ ಕಷ್ಟ ಏನೂ ತಪ್ಪಲ್ಲ. ಜೊತೆಗೆ ಸ್ಕೂಲಲ್ಲಿ ಹುಡುಗ ಓದ್ಕೊಂಡ್ಬರ್ತಾರೆ, ABCD ಕಲ್ತ್ಬರ್ತಾರೆ. ಮನೆಯಲ್ಲಿ ಅಜ ಆನಂದ ಹೇಳ್ಕೊಡಿ, ಸ್ಕೂಲಲ್ಲಿ ಅದನ್ನು ಹೇಳ್ಕೊಡ್ತಾರೆ. ಮನೆಯಲ್ಲಿ ಅಜ ಆನಂದ, ಇಂದ್ರ, ಈಶಾ, ಮಾತೃಕಾ ರೂಪಗಳು ಹೇಳ್ಕೊಟ್ಟಾಗ ಆಯ್ತು. 20 ತತ್ವಗಳನ್ನು ಹೇಳ್ಕೊಡಿ, ಅಭಿಮಾನ ದೇವತೆ ಹೇಳ್ಕೊಡಿ. ಎಷ್ಟು ಗೊತ್ತಾ, ಅವ್ರು SSLC ಮುಗಿಯೋದು ದೊಡ್ಡ ಸುಧಾ ಪಂಡಿತನೇ ಬಿಡ್ತಾರೆ ಅಷ್ಟೊತ್ತಿಗೆ. ಮನೆ 10 ನಿಮಿಷ ಹೇಳ್ಕೊಡಿ ಸರ್, ಅರ್ಧ ಗಂಟೆ ಹೇಳ್ಕೊಡಿ, ನಮ್ಗೆ ಇಲ್ಲೇ ಇಲ್ಲ, ಪೂರ್ತಿ ಬಿಟ್ಟುಬಿಡ್ತಾರಲ್ಲ ಪದಿತ್ಯಾಗಿ. ಸ್ಕೂಲಲ್ಲಿ ಹೇಳೋದೆಲ್ಲ ಹೊಟ್ಟೆಪಾಡಿದ್ದು, ಮನೆಯಲ್ಲಿ ಕಲಿಯೋದೆಲ್ಲ ವೈಕುಂಠ ಲೋಕಕ್ಕೆ ಬೇಕಾಗಿತ್ತು. ಅದೆಲ್ಲ ಪ್ರಹ್ಲಾದ ಹೇಳ್ತಾನೆ, ಈಗೆಲ್ಲ ಬದುಕಬಾರ್ದು, ದೇವರು ಧ್ಯಾನ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಪ್ರಹ್ಲಾದ, ಲೋಕವನ್ನು ಯಾತಕ್ಕೆ ಬೈಬೇಕು ನಾವು? ಹಣಕಾಸು ಯಾತಕ್ಕೆ ನಮಗೆ ಬೇಡ ಅಂತ ಕೇಳ್ತಾರೆ. ಪ್ರಹ್ಲಾದ ಹೇಳ್ತಾನೆ, ರಾಯ ಕಲತ್ರಂ ಪಶವಸ್ಸುತಾದಯ ಗೃಹಾಮಹಿ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮಾಹ ಕ್ಷಣಭಂಗುರಾಯುಷ ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಎಷ್ಟು ಮಾರ್ಮಿಕವಾದ ಮಾತು. ರಾಯ ಕಲತ್ರಂ ಪಶವ ಸುತಾದಯ, ಸಂಪತ್ತು, ಹೆಂಡತಿ, ಮಕ್ಕಳು, ಆನೆ, ಕುದುರೆ ಎಲ್ಲ ಯಾತಕ್ಕೆ ಬರ್ತದೆ ಗೊತ್ತಾ? ನಮ್ಮ ಹಿಂದೆ ಬರ್ತಕ್ಕಂಥ ಪದಾರ್ಥಗಳಲ್ಲ. ಪ್ರಹ್ಲಾದರ ಸ್ಟ್ರೇಟ್ ಕ್ವಶನ್ ಒಂದೇ, ನಿಮಗೆಲ್ಲ ಏನು ಬೇಕು ಫಸ್ಟು? ನಿತ್ಯ ಸುಖ ಬೇಕು, ಗೊತ್ತಾ? ನಿತ್ಯ ಸುಖ ಬೇಕು. ನೀವು ಹಿಡಿದಿರೋ ಪದಾರ್ಥಗಳು ಯಾವುದು? ಧನ ಗಿನ ಎಲ್ಲ ಏನು? ಅನಿತ್ಯ ಪದಾರ್ಥಗಳು. ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಅನಿತ್ಯ ಪದಾರ್ಥಗಳಿಂದ ನಿತ್ಯ ಸುಖ ಹೇಗೆ ಸಿಗುತ್ತೆ? ಎಂಥ ಪವರ್ಫುಲ್ ಲಾಜಿಕ್ ಇದೆ. ಅನಿತ್ಯ ಪದಾರ್ಥಗಳು ನಿತ್ಯ ಸುಖ ಹೇಗೆ ಸಿಗುತ್ತೆ? ನಿತ್ಯ ಸುಖ ಸಿಗಬೇಕು, ಏನಾಗಬೇಕು? ನಿತ್ಯ ಪದಾರ್ಥವೇ ಆಗಬೇಕು. ನಿತ್ಯ ಪದಾರ್ಥದಿಂದ ನಿತ್ಯ ಸುಖ, ಅನಿತ್ಯ ಪದ ಅನಿತ್ಯ ಸುಖ ಬೇಕಾಗಿರೋ ನಿತ್ಯ ಸುಖ ಹಿಡಿದು ಅನಿತ್ಯ ಪದಾರ್ಥಗಳನ್ನು. ಅದನ್ನೇ ದಾಸರು ಮಂಚ ಬಾರದು, ಮಡದಿ ಬಾರಡು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವ. ಅಷ್ಟೇ ಅಲ್ಲ, ಆನೆ ಕುದುರೆ ಒಂಟೆ ಲೊಳಲೊಟ್ಟೆ, ಸೀಮೆ ಬಂಗಾರವು ಲೊಲೊಲೊಟ್ಟೆ, ಪುರಂದರ ವಿಠಲ ರಾಯನ ಬಂಟನಾಗದವ ಲೊಲೊಲೊಟ್ಟೆ ಅಂತ ಹೇಳಿದ್ದಾರೆ. ಎಲ್ಲವೂ ವೇಸ್ಟ್ ವೇಸ್ಟ್ ವೇಸ್ಟ್, ಏನು ಕೆಲಸಕ್ಕೆ ಬರೋದಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು, ಇವು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಅದರಿಂದಾಗಿಯೇ ನಾವೇನು ಮಾಡಬೇಕೀಗ? ನಿತ್ಯ ಸುಖ ಬೇಕಾದ ನಾವು ನಿತ್ಯ ಪದಾರ್ಥ ಹಿಡಿಬೇಕು. ನಿತ್ಯ ಯಾರು ಅಂದರೆ ಭಗವಂತ ಒಬ್ಬನೇ. ಸ್ವಾತಂತ್ರ್ಯೇಣ ಸರ್ವಾತ್ಮನ ನಿತ್ಯ ಅಂದರೆ ದೇವರು ಒಬ್ಬನೇನೆ. ಅದಕ್ಕೆ ಹರಿರೇವ ಪರಹ ಹರಿರೇವ ಗುರು ಅಂತ ಕಡಿದೆ. ಅದಕ್ಕೆ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ನಿತ್ಯ ಪದಾರ್ಥವನ್ನು ಹಿಡಿಬೇಕು, ಅವ್ರದ್ದು ಅನಿತ್ಯ ಪದಾರ್ಥ ಹಿಡಿಬಾರ್ದು. ಇದು ಸ್ವಲ್ಪ ತಲೆಯಲ್ಲಿ ಕೂತು ಅಂದರೆ ಯಾರೋ ಅಡ್ಡದಾರಿಗೆ ಹೋಗೋ ಚಾನ್ಸೇ ಇಲ್ಲ. ಆದರೆ ಓದೋ ಚಾನ್ಸೇ ಇಲ್ವಲ್ಲ, ಫಸ್ಟ್ ಅವರಿಗೆ ತಿಳಿಯೋ ಚಾನ್ಸ್ ಇಲ್ವಲ್ಲ. ಮನುಷ್ಯನಿಗೆ ಮುಳ್ಳು ಕಂಡರೆ ತುಳಿಯೋದಿಲ್ಲ, ಕಾಣದೆ ಹೋದರೆ ತುಳಿದೇ ತುಳಿತ. ಇವತ್ತು ನಾವು ನೋಡಿದರೆ ಅರ್ಥ ಆಗುತ್ತೆ, ನೋಡೋ ಸ್ಥಿತಿಯಲ್ಲಿ ನಾವಿಲ್ಲ. ಮನುಷ್ಯ ಹಾಳಾಗ್ತಾ ಇಲ್ಲ ಅಲ್ಲಿ, ನೋಡು ಇಷ್ಟು ಮಾಡಿ ನೀವು ಅಂತ ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಯಿತು. ಪ್ರಹ್ಲಾದ, ನಿನ್ನ ಮಾತು ನಮಗೆ ಅರ್ಥ ಆಗಿದೆ, ನಾವೇನು ಮಾಡೋಣ ಈಗ? ಅಲ್ಲ ಪ್ರಹ್ಲಾದ, ಒಂದೇ ನಮಗೆ ಸಮಸ್ಯೆ. ನಮ್ಮ ಗುರುಗಳು ಚಂಡಾಮರ್ಕರು ಇಷ್ಟು ದಿವಸ ಪಾಠ ಹೇಳಿದ್ದಾರೆ, ಒಂದು ದಿವಸನೂ ಇದನ್ನು ಹೇಳೇ ಇಲ್ಲ. ನೀನು ಒಂದು ಅವ್ರು ಅರ್ಧ ಗಂಟೆಯಲ್ಲೇ ಹೋಗಿದ್ದಾರೆ ಹೇಳಿಬಿಟ್ಟಿಯಲ್ಲ, ಈಗ ಯಾಕೆ ಗೊತ್ತಾಯಿತು ಅಂತ ಕೇಳ್ತಾನೆ. ಹಾಗೆ ಹೇಳ್ತಾನೆ, ನಾರಾಯಣೋ ನರಸಖ ಕಿಲ ನಾರದಾಯ. ನಾರದರಿಗೆ ನಾರಾಯಣ ಹೇಳಿದ್ದನ್ನ ನಾರದ ನನಗೆ ಹೇಳಿದ್ರು ಅಂತ ಹೇಳಿದ ತಕ್ಷಣ ಅವ್ರು ಕೇಳ್ತಾರೆ, ಯಾವಾಗ ಹೇಳಿದ್ದು? ನಮ್ಮ ಕಥೆ ಗೊತ್ತೇ ಇದೆ, ಗರ್ಭದಲ್ಲಿ ಕೂತಿದ್ದಾಗ ಹೇಳಿದ್ದಾರೆ. ಪ್ರಹ್ಲಾದ ಗರ್ಭದಲ್ಲಿ ಕೂತಿದ್ದಾನೆ, ಕೈಯಾದ ಗರ್ಭದಲ್ಲಿ. ಆಗ ನಾರದ ಹೇಳ್ತಾರೆ, ನೆನಪಿಟ್ಕೊಂಡಿದ್ದಾರೆ. ನಮಗೆ ಪರಮಾತ್ಮ ಹೇಳ್ಕೊಡ್ತಾನೆ ಈ ಕಥೆ ಮೂಲಕ. ವೇದವ್ಯಾಸ ಹೇಳ್ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಎಜುಕೇಷನ್ ಗರ್ಭದಲ್ಲಿದ್ದಾಗ ಶುರು ಮಾಡಿ ಅಂತ ಹೇಳ್ತಾರೆ. ಗರ್ಭದಲ್ಲಿದ್ದಾಗ ಶುರು ಮಾಡಿ. ಇಲ್ಲಿ ಫಾರಿನಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾ? ಗರ್ಭದಲ್ಲಿದ್ದಾಗ ಹೆಸರು ಎಲ್ಲ ಇಟ್ಬಿಡ್ತಾರಂತ. ಆಗ್ಲೇನೆ ಗರ್ಭದಲ್ಲಿದ್ದಾಗಲೇನೆ, ನಮ್ಮಲ್ಲಿದ್ದಾಗ ಅವ್ರು ಗಂಡ ಹೆಣ್ಣು ನಮ್ಮಲ್ಲಿ ಹೇಳಲ್ಲ, ಅಲ್ಲಿ ಹೇಳ್ತಾರೆ. ಹೇಳ್ಬಿಟ್ಟು ಹೆಸರು ಮೊದಲು ರಿಜಿಸ್ಟರ್ ಮಾಡಿಸ್ಬೇಕಂತ. ಆಗಲೇ ಹುಟ್ಟೋದಕ್ಕಿಂತ ಮುಂಚೆ, ಕೂಸು ಹುಟ್ಟೋದಕ್ಕಿಂತ ಮುಂಚೆ ನಾಮಕರಣ ಆಗಬೇಕು ಅವರಿಗೆ. ಆಮೇಲೆ ಬರಿಬೇಕಾದ್ರೆ ಶುರು ಮಾಡ್ತಾರಂತ. ಹಾಗೆ ಅದು ಇಷ್ಟು ಜ್ಞಾನ ಅವರಿಗಿದೆಯಲ್ಲ, ನಾವು ಅಲ್ಲಿಂದ ಶುರು ಮಾಡಬೇಕು. ಗರ್ಭದಲ್ಲಿದ್ದಾಗಲೇ ಶುರು ಮಾಡೋದ್ರೆ ಏನರ್ಥ? ಅವ್ರಿಗೆ ನೈವೇದ್ಯದ ಅನ್ನ ಕೊಡೋದು, ನಿತ್ಯ ತೀರ್ಥ ಕೊಡೋದು. ಗರ್ಭಿಣಿ ತೀರ್ಥ ಕೊಟ್ಟರೆ ಮಗು ತೀರ್ಥ ಮುಟ್ಟುತ್ತೆ ಅಂತ ಹೇಳ್ತಾರೆ. ಗರ್ಭಿಣಿ ಕೊಡೋ ತೀರ್ಥ, ಗರ್ಭಿಣಿ ಕೊಡೋ ಪ್ರಸಾದ ಎಲ್ಲ ಮಕ್ಕಳಿಗೆ ಮುಟ್ಟುತ್ತಂತಾಗಲೇ. ಭಾಗವತ ಕೇಳಿದ್ರೆ ಮಗು ಕೇಳುತ್ತಂತಾಗಲೇ, ಆ ವಾತಾವರಣ ಶುರುವಾಗುತ್ತಂತೆ. ಈ ಮಾತನ್ನು ಭಾಗವತ ಮಹಾಭಾರತಲ್ಲಿ ಹೇಳ್ತಾರೆ. ಸೊಸೆ ಗರ್ಭಿಣಿ, ಋಷಿಗಳು ಪರಾಶರರು, ಮಹಾನುಭಾವರು ವಶಿಷ್ಠರು, ಸೊಸೆ ಗರ್ಭಿಣಿ, ತಮ್ಮ ನೂರು ಮಕ್ಕಳು ಸತ್ತು ಹೋಗ್ಬಿಡ್ತಾರೆ ಪಾಪ. ತುಂಬ ದುಃಖ ಪಡ್ತಾರೆ. ಮುಂದೆ ವಂಶದ ಗತಿ ಏನು ಅಂತ ಯೋಚನೆ ಮಾಡ್ತಾರೆ ಪಾಪ. ವಂಶದ ಗತಿ ಏನು? ನೂರು ಜನ ಮಕ್ಕಳಲ್ಲಿ ಒಬ್ಬನು ಉಳಿಯಲಿಲ್ಲ. ಪ್ರಜಾತಂತುಮ್ಮ ವ್ಯವಚ್ಛೇಚಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನನ್ನ ಮಕ್ಕಳೇ ಇಲ್ಲ, ಏನು ಮಾಡಲಿ? ದುಃಖ ಪಡ್ತಾ ಇರ್ತಾರೆ. ಆಗ ಹಿಂದಿನಿಂದ ಶಬ್ದ ಕೇಳಿಸುತ್ತೆ, ವೇದ ಘೋಷ ಕೇಳಿಸುತ್ತೆ. ಆಶ್ಚರ್ಯ ಆಗುತ್ತೆ, ನೋಡ್ತಾರೆ ಯಾರು ಕಾಣ್ತಾ ಇಲ್ಲ. ಸೊಸೆ ಬರ್ತಿರ್ತಾಳೆ, ಅಮ್ಮ ಎಲ್ಲಿ ವೇದ ಘೋಷ ಅಂದರೆ, ಮಾವಂದರೆ ನಮ್ಮ ಗರ್ಭದಲ್ಲಿ ಕೂಸು ವೇದ ಹೇಳುತ್ತೆ ಅಂತ ಹೇಳಿದರು. ಕೂಸು ವೇದ ಹೇಳ್ತಾರೆ, ಪರಮಾಶ್ಚರ್ಯ ಆಗಿಬಿಡುತ್ತೆ ಅವರಿಗೆ. ಗರ್ಭದಲ್ಲಿರೋ ಕೂಸ ಹೌದು, ಪಾಠ ಕೇಳಿ ಕೇಳಿ ಅಲ್ಲೇ ಪಾಠ ಮಾಡಿಬಿಟ್ಟಿದೆ ಅಂತ, ಅಲ್ಲೇ ಹೇಳೋ ಕೂತಿದೆ ಅಂತ. ಆಗಲೇ ಗರ್ಭದಲ್ಲಿ ಕೂತ್ಕೊಂಡು ಸಿನಿಮಾ ಹೇಳ್ತಾರಂತ ಕಾಲ ಬಂದಿದೆ ಅಷ್ಟೇ. ಗರ್ಭದಿಂದಲೇ ಶುರು ಮಾಡಿಬಿಡ್ತಾರೆ ಸಿನಿಮಾಗಳನ್ನು, ಆ ರೀತಿ ಆಗಬಾರದು. ಮುಂದೆ ಹೆರ್ತಾಳೆ, ಅವರ ಪರಾಶರ ಮನೆಗಳು ಹುಟ್ಟಿ ಬರ್ತಾರೆ. ಅವರ ಮಕ್ಕಳನ್ನು ಅವತಾರ ಮಾಡಿದ್ದೆ ವೇದವ್ಯಾಸ ದೇವರು. ವೇದವ್ಯಾಸ ಅಂತ ಯಾತಕ್ಕೆ ನೆನಪಿಟ್ಕೋಬೇಕು ಅಂದರೆ, ಪರಾಶರದ ಸಾಧನೆ ಎಂಥದ್ದು ಗೊತ್ತಾ? ಗರ್ಭದಲ್ಲಿದ್ದಾಗಲೇ ವೇದ ಕಲಿತ ಮಹಾನುಭಾವರವರು, ಮಗ ವೇದವ್ಯಾಸ ದೇವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗರ್ಭದಲ್ಲಿದ್ದಾಗಲೇ ಪಾಠ ಪ್ರವಚನ ಮಕ್ಕಳಿಗೆ ತಲುಪುತ್ತೆ ಅಂತ ಹೇಳಿದ್ದಾರೆ. ಆ ವಾತಾವರಣದಲ್ಲಿ ಬೆಳೀತಾರಲ್ಲ, ಅದೇ ಮನಸ್ಸಿಗೆ ಪಾವಿತ್ರ ತಂದು ಕೊಡೋದಿಲ್ಲ. ಟೆನ್ಷನ್ ಇರುತ್ತೆ, ಟೆನ್ಷನ್ ಇರೋದಿಲ್ಲ ಮಕ್ಕಳಿಗೆ. ಯಾರು ಶಾಸ್ತ್ರ ಪ್ರವಚನ ಅದನ್ನು ಕೇಳಿ ಬದುಕ್ತಾರಲ್ಲ ಗುರುಗಳು, ಹುಟ್ಟುತ್ತಲೇ ಕೊಳ್ಳೆ ಜ್ಞಾನಗಳಿದ್ದಾಗಿರುತ್ತೆ, ಮುಂದೆ ಜ್ಞಾನ ಬಂದೇ ಬಿಡುತ್ತೆ. ಪ್ರಹ್ಲಾದ ಅನುಭವ ಹೇಳುತ್ತಾನೆ, ಭಾರಿ ಖುಷಿಯಾಗುತ್ತೆ ಅವರಿಗೆ. ಸರಿ, ಎಲ್ಲರೂ ಓಂ ನಮೋ ನಾರಾಯಣ ಶುರು ಮಾಡೇ ಬಿಡ್ತಾರೆ. ಅವ್ರು ಬಂದು ನೋಡ್ತಾರೆ, ಗಾಬರಿ ಆಗಿಬಿಡುತ್ತೆ ಎಲ್ಲ ಮನೆ ವಾತಾವರಣ. ತುಂಬ ಹಿರಣ್ಯಕೇಶ್ ಇಲ್ಲ ಇಲ್ಲ, ಎಲ್ಲ ನಾರಾಯಣ ನಾರಾಯಣ ಆಗಿರುತ್ತೆ. ಗಾಬರಿ ಆಗ್ತಾರೆ, ಎತ್ಕೊಂಡು ಹೋಗ್ತಾರೆ ಹಿರಣ್ಯಕೇಶ್ವರನಿಂದ, ಬಿಡ್ತಾರೆ ಹಿರಣ್ಯಕೇಶ್ವರಿಗೆ. ಏನು ಮಾಡೋಕ್ಕೆ ಆಗೋದಿಲ್ಲ, ಇವ್ರು ತಿದ್ದೋದಕ್ಕೆ ಸಾಧ್ಯನೇ ಇಲ್ಲ, ಏನಾರು ಮಾಡ್ಕೊಂಡು ಬಿಟ್ಟು ಹೋಗ್ತಾರೆ. ಆಗ ಕೇಳ್ತಾನೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರ ಅಧಮ. ಎಲ್ಲವೋ ದುರ್ವಿನೀತ ಮಂದಾತ್ಮನ್ ಕುಲಭೇದಕರ ಅಧಮ, ನಾಲ್ಕು ಮಾತು ಬೈತಾರೆ. ಇನ್ನು ಯಾರು ಶಕ್ತಿ ಕೊಡ್ತಾ ಇದ್ದಾರೆ? ನನ್ನ ಕಂಡ್ರೆ ಏನು ಗೊತ್ತಾ, ತ್ರಯೋಲೋಕ ಪ್ರಕಂಪಂತೆ, ಮೂರು ಲೋಕ ಗಡಗಳು ನಡುಗ್ತಾನೆ. ಹೆಸರು ಕೇಳಿದ್ರೆ ಸಾಕು, ಈ ಗುಂಡಗಳು ಬರ್ತಲ್ಲಿ ನಡುಗ್ತಾರಲ್ಲ ಜನ ಆ ಥರ. ನಡುಗ್ತಾ ಇರ್ತಾರೆ. ಅಂತ ಹೊತ್ತಿನಲ್ಲಿ ನನ್ನ ಮುಂದೆ ಧೈರ್ಯ ಮಾತಾಡ್ತೀಯಲ್ಲ, ಯಾರು ನೀನು, ನೀನು ಯಾರು ಬಲ ಕೊಡ್ತಾರೆ ಅಂತ ಕೇಳಿದೆ. ಆಗ ಹೇಳ್ತಾನಪ್ಪ, ನನಗೆ ನಿನಗೆ ಅಂತ ಕೇಳಿ ಎಲ್ಲರಿಗೂ ಬಲ ಕೊಡೋ ದೇವರೇನೆ. ನ ಕೇವಲಮ್ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾನ್ ಚಾಪರೇಶ. ಪ್ರಹ್ಲಾದನ ಜ್ಞಾನ ಅಂಬುದು ರಕ್ತಗತವಾಗಿತ್ತು ಆತನ ಜ್ಞಾನ. ಬಾಯ್ಪಾಠ ಶ್ಲೋಕ ಅಂತ ಹೇಳ್ತಿರಲಿಲ್ಲ, ಅನುಭವದಿಂದ ಮಾತಾಡ್ತಿದ್ದ ಪ್ರಹ್ಲಾದ. ಅಪ್ಪ ಇಷ್ಟೆಲ್ಲ ಕೂಗಾಡ್ತೀಯಲ್ಲ, ಹತ್ತು ದಿಕ್ಕ ಗೆದ್ದಿದ್ದೇನೆ, ಹತ್ತಿಗೆ ಗೆದ್ದೇನೆ ಅಂತ. ಏನು ಹತ್ತಿಗೆ ಗೆದ್ದಿರೋದು ನೀನೀಗ? ಮನಸ್ಸನ್ನೇ ಗೆದ್ದಿಲ್ಲ, ಕಾಮಕ್ರೋಧಗಳನ್ನೇ ಗೆದ್ದಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಮಗ ಹೇಳ್ತಿದ್ದಾನೆ ಕಾಮಾಗಿ, ಇವನಿಗೆ ಟೆನ್ಷನ್ನು ಟೆನ್ಷನ್. ಏ ಪ್ರಹ್ಲಾದ, ನನ್ನ ಬಿಟ್ಟರೆ ಇಲ್ಲಯ್ಯ ದೇವರಿದ್ದಾನೆ, ನೋಡಿದರೆ ಅವನೇ ಮಾಯಾವಾದಿ ಅಂತ ಅದಕ್ಕೆ ಕರೆದಿದ್ದ. ನಾನೇ ದೇವರು ಅಂತ ಕರೆಯೋನೇ ಮಾಯಾವಾದಿ. ಜಗತ್ತು ಸುಳ್ಳು, ನಾನು ದೇವರು. ಬ್ರಹ್ಮಸತ್ಯಂ ಜಗನ್ಮಿತ್ಯ ಮದನ್ಯೋ ಜಗದೀಶ್ವರ ಕಹ. ನನ್ನ ಬಿಟ್ಟರೆ ದೇವರಿಲ್ಲಿದ್ದಾನೆ. ತಕ್ಷಣ ಪ್ರಹ್ಲಾದ, ಅಪ್ಪ ಎಲ್ಲ ಕಡೆ ಇದ್ದಾನೆ, ಹಾಗಿದ್ರೆ ಕಂಬದಲ್ಲಿದ್ದಾನ? ಇದ್ದೇ ಇದ್ದಾನೆ ನೋಡು ಅಂತ ಹೇಳಿದ. ಇದು ಪ್ರಹ್ಲಾದರ ಕನ್ವಿಕ್ಷನ್ ಆಗಿತ್ತು. ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋ ಮಾತು ಬರೀ ಇದಾಗಿರಲಿಲ್ಲ, ರಕ್ತಗತವಾಗಿತ್ತು ಅದು. ಅದಕ್ಕೆ ಜ್ಞಾನಿಗಳಾದರೂ ಕಂಬ ತುಳಿತಾರೆ ಅಂತ ತಿಳ್ಕೊಂಡು ಹೋಗ್ತಾ ಕಂಬಕ್ಕೆ ನಮಸ್ಕಾರ ಮಾಡ್ತಾರೆ. ನರಸಿಂಹದೇವರಿದ್ದಾರೆ, ಅನುಸಂಧಾನ ಇರುತ್ತವೆ. ಬರೀ ಕಂಬದಲ್ಲಲ್ಲ, ಎಲ್ಲ ಕಡೆ ದೇವರಿದ್ದಾನೆ. ಎಚ್ಚರಿಕೆಯಿಂದ ಓಡಾಡಬೇಕು. ಓಡಾಡಬೇಕಾದ್ರೆ ಕೂತಾಗ ನಿಂತಾಗ ಅಪಚಾರ ಆಗಬಾರ್ದು ಇನ್ನೊಬ್ಬರಿಗೆ, ದೇವತಾ ದ್ರೋಹ ಆಗಬಾರ್ದು ಎಚ್ಚರಿಕೆ ಇರಬೇಕು. ಪ್ರಹ್ಲಾದ ಮಾತು ಹೇಳಿದ ತಕ್ಷಣ ಕಂಬ ಒಡೆದೇ ಬಿಡ್ತೀನಿ ನೋಡು, ಕಂಬ ಹೊಡಿತೇನೆ, ಅಲ್ಲಿ ಕಾಣದೆ ಹೋದ ತಲೆ ಹೊಡಿತೇನೆ ಅಂತ ಹೇಳ್ತಾರೆ. ಪ್ರಹ್ಲಾದ ಓ ಹಾಗೆ ಮಾಡು ಅಂತ ಹೇಳ್ತಾರೆ. ಎಷ್ಟು ಧೈರ್ಯ ಇತ್ತು ಅದನ್ನು. ಇದನ್ನು ನಿಶ್ಚಯ ಜ್ಞಾನ ಅಂತ ಕರೆಯೋ. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು, ನಿಶ್ಚಯ ಜ್ಞಾನ. ಆರಿ ತುಪ್ಪಕ್ಕೆ ಯಾರು ಬೇಕಾದ್ರೆ ಕೈ ಇಡ್ತಾರೆ, ದೊಡ್ಡದಲ್ಲ. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು. ಮತ್ತು ಹಾವನ್ನು ಹೇಳ್ತಾರೆ, ಫಣಿಫಣವನ ಕೈಯಲ್ಲಿ ಹಿಡಿವೆ, ಹಾವಿನ ಹೆಡೆ ಹಿಡಿತೇನೆ ಅಂತ ಹೇಳ್ತಾರೆ. ಬರೀ ಹಾವನ್ನು ಸತ್ತ ಹಾವನ್ನು ಹಿಡಿಬೋದು, ಬೇಕಾದ್ರೆ ಹೆಡೆ ಇಡಬೇಕಾದ್ರದು ಬದುಕಿರಬೇಕು, ಸಿಟ್ಟಾಗಿರಬೇಕು ಅಂತ ಹಾವನ್ನು ಹಿಡಿತೇನೆ. ಇತ್ತ ಕನ್ವಿಕ್ಷನ್ ಬಂದರೆ ಮಾತ್ರ ದೇವರು ಕಾಣಿಸ್ತಾನೆ ಹೊರತು, ಎಲ್ಲೋ ನಾಲ್ಕು ಅಕ್ಷರ ಕೇಳಿದ ದೇವರು ಕಾಣೋದಿಲ್ಲ. ಕೇಳಿ ಕೇಳಿ ಗಟ್ಟಿ ಆಗಬೇಕಾದ್ರೆ, ಇವತ್ತು ಕೆಲಸ ಕೊಡಬೇಕಾದ್ರೆ ರಿಟರ್ನ್ ಟೆಸ್ಟ್ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ, ಆಮೇಲೆ ಸೆಲೆಕ್ಟ್ ಮಾಡ್ತಾರೆ. ಇನ್ನು ದೇವರು ನಮಗೆ ಎಷ್ಟೆಷ್ಟು ಮಾಡ್ಬೋದು ಲೆಕ್ಕ ಹಾಕಿ ನೋಡೋಣ, ಎಷ್ಟು ರಕ್ತಗತವಾಗಿದೆ ಅನ್ನೋದನ್ನು ನೋಡ್ತಾನೆ. ಬುದ್ಧಿಯಲ್ಲಿ ಕೂತಿರ್ಬೇಕು ಜ್ಞಾನವೆಲ್ಲ ಕೂಡ. ಆಗ ಹೊಡೆದೇ ಬಿಡ್ತೇನೆ ಅಂತ ಹೊಡಿತಾನೆ ಕಂಬವನ್ನು. ಆಗ ನರಸಿಂಹದೇವರು ಬರ್ತಾರೆ. ಅದನ್ನೇ ವಜ್ರಾಸ್ವಾಮಿ ಹೇಳಿದ್ದು, ತಂಭೋಡಿ ತಿಷ್ಟನಕ ಸಂಭೇದಿ ತೇಂದ್ರರಿಪು ಕುಂಭೀಂದ್ರ ಪಾಹಿ ಕೃಪಯ ಸ್ತಂಭಾರ್ಭಕಾ ಸಹನ ಡಿಂಭಾಯ ದತ್ತವರ ಗಂಭೀರ ನಾದನು ಹರೇ ಅಂಭೋಜಿ ಜಾನು ಸರಣ ಅಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ಯದರ ಜಂಭಾರಿ ಷಣ್ಮುಖ ಮುಖಾಂಭೋರು ಹಾಭಿನುತ ಮಾಂ ಅಂಥೇಳಿ ಅದೇ ಸ್ತೋತ್ರ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಜಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನಾ ಮೃಗಂ ನಾ ಮಾನುಷಂ. ನರಸಿಂಹರು ಬಂದೇ ಬಿಡ್ತಾನೆ ಪರಮಾತ್ಮ. ಹಿರಣ್ಯಕಶಿಪನು ನಡೀತಾನೆ, ತೊಡೆ ಮೇಲೆ ಬಳಸ್ಕೊತಾನೆ. ಮನುಷ್ಯ ಅಲ್ಲ, ಸಿಂಹ ಅಲ್ಲ, ನರಸಿಂಹ. ಹಗಲಲ್ಲ, ರಾತ್ರಿ ಅಲ್ಲ, ಸಂಧ್ಯಾಕಾಲ. ಮನೆ ಹೊರಗಲ್ಲ, ಒಳಗಲ್ಲ, ಹೊಸ್ತಿಲ ಮೇಲೆ ಕೆಳಗಲ್ಲ, ಮೇಲಲ್ಲ, ತೊಡೆಯ ಮೇಲೆ. ಇಷ್ಟು ಮಾಡಿತ್ತಾನೋ ಅಸ್ತ್ರಗಳೇ ಅಲ್ಲ, ಉಗುರುಗಳಿಂದ ಬಗೆದುಕೊಂಡು ಹಾಕಿದ್ದೆ. ಅದೇನು ವರ ಕೇಳಿದ್ದ? ಅಷ್ಟು ವರನೂ ನಡೀತು, ಅವನ ಪ್ರಾಣ ಮಾತ್ರ ಉಳಿಲೇ ಇಲ್ಲ. ಹಿರಣ್ಯಕೇಶವ ಸತ್ತು ಬಿಡುತ್ತಾರೆ. ಆಗ ಬ್ರಹ್ಮಾದಿ ದೇವತೆಗಳು ಬರ್ತಾರೆ, ದೇವರ ಸ್ತೋತ್ರ ಮಾಡುತ್ತಾರೆ. ಅದನ್ನೇ ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸವೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳ. ಹರಿಕಥಾಮೃತ ಸಾರ, ನರಹರಿಯ ಸ್ತೋತ್ರ. ಸೊ ನರಹರಿ ಕಥಾಮೃತ ಸಾರ ಮಾಡಿ ಜಗನ್ನಾಥಾಸ್ತ್ರ ಕೊಂಡಾಡ್ತಾರೆ. ಅದನ್ನು ದೇವತೆಗಳೆಲ್ಲ ಬಂದು ಪರಮಾತ್ಮನ ಅಷ್ಟು ಕೊಂಡಾಡ್ತಾರೆ. ಪರಮಾತ್ಮ ಇವನಿಂದ ಇವನಿಂದ ನಮಗೆ ಏನೂ ಆಗಿರಲಿಲ್ಲ, ಸರ್ವನಾಶವಾಗಿ ಮಾಡ್ತಾ ಇದ್ದ, ಉದ್ಧಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಆಗ ಪ್ರಹ್ಲಾದನ ಸ್ತೋತ್ರ ಮಾಡ್ತಾನೆ ಪ್ರಹ್ಲಾದ. ಲಕ್ಷ್ಮೀದೇವಿ ಹೋಗಲಿಲ್ಲ, ಕಾರಣ ಏನಂತ ಕೇಳಿದರೆ ನಿತ್ಯ ಜೊತೆಗೆ ಇರೋರು, ಅವರೇನು ಹೋಗ್ಬೇಕು? ಲಕ್ಷ್ಮೀಧರ ಸಿಂಹ ಅಂತಲೇ ಹೆಸರು. ಇನ್ನು ಬ್ರಹ್ಮದೇವರು ಹೋಗೋದಿಲ್ಲ, ಅವ್ರು ಹೇಳಿದ್ದಕ್ಕೆ ಪ್ರಹ್ಲಾದನಿಗೆ ಜ್ಞಾನ ಬಂದಿರೋದು. ಪ್ರಹ್ಲಾದನ ಕಳಿಸ್ಕೊಡ್ತಾರೆ, ಪ್ರಹ್ಲಾದ ಸ್ತೋತ್ರ ಮಾಡ್ತಾನೆ, ದಿವ್ಯವಾದ ಸ್ತೋತ್ರ ಮಾಡ್ತಾರೆ. 50 ಶ್ಲೋಕ ಹೇಳ್ತಾನೆ ಚಿಕ್ಕಡಿ. ಆ ಶ್ಲೋಕದಲ್ಲಿ ಇದರ ಮುಖ್ಯಾಂಶ ಅಂದರೆ ಪ್ರಹ್ಲಾದ ಬರೀ ಹುಡುಗನಾಗಿರಲಿಲ್ಲ, ಒಳ್ಳೆ ಬ್ರಹ್ಮಜ್ಞಾನಿ ಆಗಿದ್ದ ಪುಣ್ಯಾತ್ಮ. ವಯಸ್ಸು 5 ಹೊರತು ಮಾನಸಿಕವಾಗಿ ದೊಡ್ಡ ಬ್ರಹ್ಮಜ್ಞಾನಿ ಆತ. ಇದೆಲ್ಲ ಹೇಳ್ತಾನೆ. ದೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ ಯಜ್ಜಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ದೇವರೇ, ನಿಮಗೆ ಮಾಡ್ತಕ್ಕಂಥ ಸೇವೆ ಎಲ್ಲ ಯಾರಿಗೂ ಗೊತ್ತಾ? ನೀನು ಮೊಟ್ಟರೆ ನಮಗೆ ಬರುತ್ತೆ ಅಂತ ಮಾಡಬೇಕು, ಬೇರೆ ದಾರಿ ಇಲ್ಲ. ನಾವು ತೊಗೊಳ್ಳೋದಕ್ಕೆ ಬರೋದಿಲ್ಲ, ದೇವರಿಗೆ ಕೊಟ್ಟರೆ ನಿಮಗೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತೊಗೊಳೋದಕ್ಕೆ ಸಾಧ್ಯ ಇಲ್ಲ, ಇವನು ಕ್ಯಾಶ್ ಚೆಕ್ ಕೊಟ್ಟಿರ್ತಾರೆ, ಆದರೆ ಇಟ್ಕೊಂಡ್ರೆ ದುಡ್ಡಲ್ಲ ಅದು. ಎನ್ ಕ್ಯಾಶ್ ಮಾಡಿಕೊಂಡು ದುಡ್ಡಾಗೋದು, ಹಾಗೆ ಇಟ್ಕೊಂಡು ಬರೋದಿಲ್ಲ ಅದು. ಹಾಗೆ ಇಟ್ಕೊಂಡು ಹಾಗೆ ಪೇಪರ್ ತುಂಡು ಅಷ್ಟೇ, ಆ ಡೇಟಾಗಿ ಆರು ತಿಂಗಳಾರ ಕತೆ ಮುಗಿದೋಯ್ತು. ಅದು ಆಲ್ರೆಡಿ ಪೇಪರ್ ಅಷ್ಟೇ, ಯಾವ ಕೆಲಸಕ್ಕೂ ಬರೋದಿಲ್ಲ. ಎನ್ ಕ್ಯಾಶ್ ಮಾಡಿಸ್ಬೇಕಾದ್ರೆ ಇಲ್ಲಿ ಹೋದ್ರೆ ಕೆಲಸಕ್ಕೆ ಬರೋದಿಲ್ಲ. ಅದು ಬ್ಯಾಂಕ್ ಮನೆಯಲ್ಲಿ ಕ್ಯಾಶ್ ಮಾಡೋದಲ್ಲ, ಕೊಟ್ಟು ಬ್ಯಾಂಕ್ನಲ್ಲೇ ಹೋಗಬೇಕು. ನಿಯಮ ಹೇಗೋ ಇವತ್ತು ನಾವೇನೇ ತಿನ್ನಬೇಕು ಕುಡಿಬೇಕು ಅಂತಿದ್ರೆ ದೇವರಿಗೆ ಕೊಟ್ಟರೆ ನಮಗೆ ಬರುತ್ತೆ, ಡೈರೆಕ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕು. ದೇವರ ಗರ್ಭಿಣಿ ಸ್ತ್ರೀಗೆ ಏನೇ ಕೊಟ್ಟರು ಕೂಡ ಮಗುವಿಗೆ ಮುಟ್ಟುತ್ತೆ ಹೇಗೋ, ಪರಮಾತ್ಮನ ಒದರದಲ್ಲಿ ನಾವು ಇದ್ದೇವೆ ಈಗ. ಡೈರೆಕ್ಟ್ ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ, ದೇವರಿಗೆ ಕೊಟ್ಟರೆ ಅವ್ರಿಗೆ ಮುಟ್ಟುತ್ತೆ ಅಂತ ಹೇಳ್ತಾರೆ. ಅದನ್ನೇ ಬಿಂಬ ಪ್ರತಿಬಿಂಬವ ಅಂತದೇ, ಬಿಂಬಕ್ಕೆ ಕೊಟ್ಟಿದ್ದು ಮಾತ್ರ ಪ್ರತಿಬಿಂಬಕ್ಕೆ ಬರುತ್ತೆ ಹೊರತು ಪ್ರತಿಬಿಂಬಕ್ಕೆ ಡೈರೆಕ್ಟಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದನ್ನೇ ದೇವ್ರ ಪೂಜೆ ಅಂದರೆ ಅದೇ ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಾಮಿ ಅಂದರೆ ನಿಮಗೆ ನೀರಿನ ಆಪತ್ತೆ ನಿಮಗಿಲ್ಲ, ನೀರು ಬರ್ತಾನೆ ಇರುತ್ತೆ ಅಂತ ಅರ್ಥ. ಓಂ ನಮೋ ನಾರಾಯಣಾಯ ನೈವೇದ್ಯಂ ಸಮರ್ಪಯಾಮಿ, ಊಟ ಅಕ್ಷಯ ಆಗುತ್ತೆ ಅಂತ ಅರ್ಥ. ತಾನೇ ತಿಂದ, ಖಾಲಿ ಪಾತ್ರೆ ಆಗಲೇ ಇರೋದೇ ಇಲ್ಲ. ಹೊಟ್ಟೆನೂ ತಿಂದ ಅನುಭವ ಬರೋದಿಲ್ಲ, ಕಡತನ ಮಾಡಿದ ಪಾಪ ಇರುತ್ತೆ ಹೊಟ್ಟೆಯೊಳಗೆ. ಯಾಕೆಂದ್ರೆ ದೇವ್ರು ನೈವೇದ್ಯ ಮಾಡಿಲ್ವಲ್ಲ, ಅದು ಅನಕೌಂಟೆಡ್ ಮನೆ ಇದ್ದಾಗ ಟೆನ್ಷನ್ ಅದು ಒಂದು ಸಮಾಧಾನ ಆಗೋದಿಲ್ಲ. ಮಠಕ್ಕೆ ಹೋಗಿ ಗಲಾಟೆ ಮಾಡಿ ಊಟ ಮಾಡಿ ಬಂದಿರ್ತಾರೆ, ಒಂಥರ ನೆಮ್ಮದಿ ಇರುತ್ತೆ, ನೈವೇದ್ಯ ಆಗಿರುತ್ತದೆ. ತಾನೇ ಮಾಡ್ಕೊ ಊಟ ಮಾಡಿದ್ರೆ ಅಷ್ಟೇ ಆನಂದ ಇರೋದಿಲ್ಲ, ಅದಕ್ಕೆ ನೈವೇದ್ಯವಾಗಿಲ್ಲದೆ ಹೋದರೆ ಆ ಥರ ಆಗಿದೆ. ದೇವ್ರಿಗೆ ಕೊಟ್ಟು ಟ್ಯಾಕ್ಸ್ ಕೊಟ್ಟಮೇಲಿರೋ ಅಮೌಂಟು 100 ರೂಪಾಯಿ ಇದ್ರೆ ನಿಶ್ಚಿಂತೆ ಕೂತಿರ್ತಾನೆ. ಯಾಕೆ ಟ್ಯಾಕ್ಸ್ ಕೊಟ್ಟಿದ್ದೆ ನೋಡು, ಯಾರೇ ಬರಲಿ ನಿಶ್ಚಿಂತೆ ಅವನಿಗೆ, ಕೊಡದೆ ಹೋದರೆ ಟೆನ್ಷನ್, ಒಂದು 100 ರೂಪಾಯಿ ಎಕ್ಸ್ಟ್ರಾ ಇದ್ದರೂ ಪ್ರಾಬ್ಲಮ್ ಶುರುವಾಗುತ್ತೆ. ಅದಕ್ಕೆ ಅದು ಅನಕೌಂಟೆಡ್ ಮನಿ. ಈ ದೃಷ್ಟಿಯಲ್ಲಿ ನಾವು ದೇವರಿಗೆ ಕೊಟ್ಟು ಮಾತ್ರ ಬದಲಕ್ಕೆ ಸಾಧ್ಯ ಇಲ್ಲೋದ್ರೆ ಇಲ್ಲ, ಅದು ಎಷ್ಟು ಮಾತಾಡ್ತಾನೆ ಲೆಕ್ಕನೇ ಇಲ್ಲ. ಅದೆಲ್ಲ ಓದಿ ಸರಿಯಾಗಿ ಬರೀಬೇಕಾದ್ರೆ ಒಂದೇ ಸುಮಾರು ಒಂದು 200-300 ಪುಟ ಪುಸ್ತಕ ಆಗುತ್ತೆ. ಅಂಥ ದೊಡ್ಡ ಮಾತುಗಳನ್ನು ಆಡ್ತಾರೆ. ಕೊನೆಗೆ ನರಸಿಂಹದೇವರು ಹೇಳ್ತಾರೆ, ಪ್ರಹ್ಲಾದ ಏನು ಬೇಕು ಕೇಳಿಕೊ ಕೊಡ್ತೇನೆ. ಪ್ರಹ್ಲಾದ ಕ್ಷಣಕ್ಕೆ ಹೇಳ್ತಾರೆ, ದೇವರೇ ನೀನೇನು ನಾನು ಕೇಳೋದಿಲ್ಲ, ನೀನು ಕೊಡಬೇಡ. ನೀನು ಕಂಡೆ ಅಂತ ನಾನು ಕೇಳಿಬಿಟ್ರೆ ನಾನು ಭಕ್ತ ಅಂತ ನಾನು ಗುಪ್ಪಿ ಸೇರೋದಿಲ್ಲ, ನಾನೊಬ್ಬ ವ್ಯಾಪಾರಿ ಆಗ್ತೇನೆ ಅಂತ ಹೇಳ್ತಾರೆ. ಎಷ್ಟು ಆಶಿಷ ಆಶಾಸ್ತೆ ನವೈ ಭಕ್ತ ಸವೈ ವಣಿಕ್, ನಾನು ವ್ಯಾಪಾರಿ ಅಲ್ಲ, ನನ್ನ ಭಕ್ತ ನಾನು, ಅದಕ್ಕೆ ಏನೂ ಬೇಡ ಅಂತ ಹೇಳ್ಬಿಡ್ತಾರೆ. ಏನೂ ಬೇಡ ಅನ್ನೋದು ದೇವ್ರಿಗೆ ಕಾಣಿಸ್ತಾನಂತೆ, ಬೇರೆಯವರೆಲ್ಲ ಕಾಣೋದಿಲ್ವಂತೆ. ಇವರು ನಿನ್ನೆ ಗೋಪಾಲದಾಸರ ಪುಸ್ತಕ ಪ್ರಿಂಟ್ ಆಗಿದೆ, ಅಲ್ಲಿ ಗುರು ಗೋಪಾಲದಾಸರು ತಮಾಷೆ ಮಾಡ್ತಾರೆ. ವ್ಯಾಸತತ್ವಜ್ಞರು ವಿಶೇಷವಾಗಿ ದೇವರ ಆರಾಧನೆ ಮಾಡ್ತಾರೆ. ಅವರಿಗೆ ಆಗ ಒಂದು ಕನಸಾಗುತ್ತೆ, ಇಂಥ ಸ್ಥಳ ನನ್ನ ವಿಗ್ರಹ ಇದೆ, ಅದನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ತಕ್ಷಣ ಹೋಗ್ತಾರೆ, ತರ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತಿಗೂ ಅದಿದೆ, ವೇಣಿ ಸೋಮಪುರಕ್ಕೆ ಹೋದರೆ ಆ ಸಂತಾನ ಗೋಪಾಲಕೃಷ್ಣ ವೇಣುಗೋಪಾಲಕೃಷ್ಣ ದೇವರಿದ್ದಾರೆ, ಸ್ವಪ್ನದಲ್ಲಿ ಲಬ್ಧವಾದ ದೇವರವರಿಗೆ. ಅದನ್ನು ಗುರುಗೋಪಾಲದಾಸರು ನೋಡ್ತಾರೆ, ಅವರಿಬ್ಬರು ಕಂಟೆಂಪರರೀಸ್. ದೇವರನ್ನು ಹೋಗ್ತಾರೆ, ದೇವರೇ ಇಲ್ಲಿ ಬಂದಿದ್ದು ಭಾರಿ ಒಳ್ಳೆಯದಾಯ್ತೇನು ಅಂತ ಹೇಳ್ತಾರೆ. ನಂದೌರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೇ ಬಹು ಲಾಭವು. ನಂದಗೋಕುಲ ಬಿಟ್ಟು ಬಂದು ಸರಿ, ಗೋಕುಲ ಬಿಟ್ಟು ಬಂದು ಸರಿ, ದ್ವಾರಕಾ ಬಿಟ್ಟು ಬಂದು ಸರಿ, ಯಾತಕ್ಕೆ ಸರಿ ಗೊತ್ತಾ? ನೀನು ಗೋಕುಲ ಬಿಟ್ಟು ಬಂದಿದ್ದು ಯಾತಕ್ಕೆ ಒಳ್ಳೇದಾಯಿತು ಅಂದರೆ, ನೀನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ಅವರು ಕುಡಿದಿರ್ಲಕ್ಕೆ ಬೇರೆ ಕಡೆ ಕಳಿಸಿಬಿಟ್ರು, ಸೊ ಉಪಯೋಗ ಇಲ್ಲ. ಆಮೇಲೆ ಗೋಕುಲಕ್ಕೆ ಹೋಗಿಬಿಟ್ರೆ ನಿನ್ನ ಕೈಯಲ್ಲಿ ದನ ಕಾಯಿಸಿಬಿಟ್ರು, ಗೊತ್ತಾಯ್ತಾ? ಭಾರಿ ಅವಮಾನ ಮಾಡಿದ್ದಾರೆ ಅದಕ್ಕೆ. ಇನ್ನು ನಂದು ಇದಕ್ಕೆ ಹೋಗಿಬಿಟ್ರೆ ಬೆಟ್ಟ ಹೆಚ್ಚಿಬಿಟ್ರು, ಪಾಪ 5 ವರ್ಷದ ಕೂಸಿನ ಕೈಯಲ್ಲಿ ಬೆಟ್ಟ ಹೆಚ್ಚಿಬಿಟ್ರು, ಅದೂ ಬೇಡ ಅಂತ ಹೇಳಿ ಪಾಂಡವರ ಹತ್ರ ಹೋಗಿಬಿಟ್ರೆ ಡ್ರೈವರ್ ಮಾಡಿ ಹಾಕ್ಬಿಟ್ರಿ ನನ್ನ ಪಾಪ, ಡ್ರೈವರ್ ಕೆಲಸ ಕೊಟ್ಟುಬಿಟ್ರು, ಎಂಥ ಅವಮಾನ ಮಾಡಿಬಿಟ್ರು ಗೊತ್ತಾಯ್ತಾ? ಈಗ ಇಲ್ಲಿ ಬಂದು ನೋಡು, ನಿಶ್ಚಿಂತ ಎಲ್ಲೂ ಹೋಗಬೇಡ, ಇಲ್ಲಿ ಸುಖವಾಗಿಲ್ಲೇ ಇದ್ಬಿಡು ಅಂತ ಹೇಳಿದ್ರು. ಮತ್ತೆ ಅವರೆಲ್ಲ ಕೆಲಸ ನಮ್ಮನ್ನು ವ್ಯಾಸತ್ವಜ್ಞರು ಎಂಥವ್ರು ಅದಕ್ಕೆ ಕೆಲಸ ಮಾಡಿಸೋದಿಲ್ಲ, ಪೂಜೆ ಮಾಡಿಕೊಂಡು ನಿಶ್ಚಿಂತೆ ಪೂಜೆ ಮಾಡ್ಕೊಂಡಿರ್ತಾರೆ. ಅವ್ರು ಪ್ರಶ್ನೆ ಹಾಕೋತಾರೆ, ಇನ್ನು ಎಷ್ಟೋ ಜನ ಪೂಜೆ ಮಾಡೋದು ಅಲ್ಲಿಗೆ ಹೋಗ್ಬೋದಲ್ಲ ಅಂತ ಕೇಳಿದರೆ ಹೋಗ್ಬೋದು, ಫಲ ಕೇಳಿಬಿಡ್ತಾರೆ, ಒಳ್ಳೆ ಯಾವಾಗಲೂ ಅದು ಬೇಕು ಇದು ಬೇಕು ಅಂತ ತಲೆ ತಿರುಗಿ ಹೋಗ್ಬಿಡುತ್ತೆ. ಮಕ್ಕಳು ಕೇಳಿದ್ರೆ ಬೇಜಾರಾಗುತ್ತೆ, ತಗಲಲ್ಲ ಅಪ್ಪ ಪೆನ್ನು ಪೇಪರ್ ಒಂದು ದಿವಸ ಕೇಳ್ತಿದ್ರೆ ಬೇರೆ ಬಿಟ್ಬಿಡಿ, ಅದೇ ಕೇಳಿದ್ರೆ ಬೇಜಾರಾಗುತ್ತೆ. ಅದಕ್ಕೆ ಯಾರು ಮನೆಗೆ ಹೋದ್ರು ಕೂಡ ಫಲಾದ್ರೂ ಕೇಳ್ತಾರೆ, ಬಿಡೋದಿಲ್ಲ. ವ್ಯಾಸ್ತತ್ವದಲ್ಲಿ ಬಂದಿದ್ದೀಯಲ್ಲ, ಯಾಕೆ ಸುಖ ಗೊತ್ತಾ? ನೀನು ಏನು ಕೇಳೋದೇ ಇಲ್ಲ, ಅವರು ಸುಖವಾಗಿಲ್ಲೇ ಎದ್ದುಬಿಡು ಅಂತ ಹೇಳ್ತಾರೆ. ಅದು ಏನು ಎಲ್ಲ ಕೇಳೋದಿಲ್ಲ, ಸುಖವಾಗಿರ್ತಾರೆ. ನಿಷ್ಕಾಮನೆಯ ಪೂಜೆ ಮಾಡಿದರೆ ದೇವರು ಬರ್ತಾರೆ ಹೊರತು ಸಕಾಮನೆ ಕೇಳೇ ಬರೋದಿಲ್ಲ. ಅವ್ರ ಮನೆಗೆ ಹೋಗಿದ್ರೆ ಹೋಗೋದಿಲ್ಲರಿ, ಏನೋಳೆ ಕೇಳ್ತಾರೆ ಅಂತ ಹೇಳ್ತಾರೆ. ಅವ್ರು ಏನೋಳೆ ಕೇಳಿದ್ರು, ಏನು ತಂದ್ರಿ ಅಲ್ಲಿ ಮೈಸೂರಿಂದ ಬಂದ್ರೆ, ಏನು ತಂದ್ರಿ ಮೈಸೂರು ಭಾಗ ತಂದ್ರೆ, ಧಾರವಾಡದಿಂದ ಪೇಡ ತಂದ್ರೆ ಅಂತ ಕೇಳಿ ಏನು ಮಾಡಬೇಕು ಅವ್ರು? ಪಾಪ, ಯಾರ ಮನೆಗೆ ಹೋದ್ರು ಕೂಡ ಸ್ವಾಮಿ ಏನೋ ತರಬೇಡಿ, ತಂದ್ರೆ ಸೇರಿಸೋದಿಲ್ಲ, ಬರೀ ಕೈಲಿ ಬರಬೇಕು ಅಂದ್ರೆ ಅವಾಗ ಖುಷಿ ಆಗುತ್ತೆ. ಅದು ಯಾರು ನಿಷ್ಕಾಮ ಭಕ್ತರು ಅವರು ದೇವರು ಮೆಚ್ಚುತ್ತಾನೆ ಹೊರತು ಸಕಾಮ ಭಕ್ತರನ್ನ ಮೆಚ್ಚೋದಿಲ್ಲ. ಅದಕ್ಕೆ ನಾನು ಏನೂ ಕೇಳೋದೇ ಇಲ್ಲ, ಆದರೆ ಒಂದು ಕೇಳಿಬಿಡ್ತೇನೆ, ಏನು ಗೊತ್ತಾ? ಇವತ್ತೇನೋ ಪುಣ್ಯ, ನಿನ್ನ ಕೇಳೋ ಬುದ್ಧಿ ಬಂದಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು ಪ್ರಾರ್ಥನೆ ಮಾಡ್ತೇನೆ. ಕಾಮಾನಾಂ ಹೃದಯ ಅಸಂಭ್ರೋಹಂ ಭವತಸ್ತು ಋಣೇ ವರಂ, ನನ್ನ ಮನಸ್ಸಲ್ಲಿ ಕೇಳಬೇಕು ಅಂತ ಎಂದು ಅನಿಸ್ಲೇಬಾರ್ದು ಹಾಗೆ ಮಾಡು ಅಂತ ಕೇಳಿದರು. ಎಂಥ ಪ್ರಹ್ಲಾದ, ಎಷ್ಟು ದೊಡ್ಡವನು, ಅದಕ್ಕೆ ಲೋಕಮಾನ್ಯನಾಗ್ತಾನೆ ಪುಣ್ಯಾತ್ಮ. ಆಗ ನರಸಿಂಹ ಹೇಳ್ತಾರೆ, ಪ್ರಹ್ಲಾದ ನೀನು ಗೆದ್ದು ಬಿಟ್ಟೆ ಬಿಡು, ನೀವು ವರ ಕೊಡ್ತೇನೆ, ನಿನಗೆ ಮೋಕ್ಷ ಅಲ್ಲ, ನೀನು ಹಿಂದೆ ಬಂದವರಿಗೆಲ್ಲ ಮೋಕ್ಷ ಅಂತ ಹೇಳಿಬಿಡ್ತಾರೆ. ಇದು ಪ್ರಹ್ಲಾದನಿಗೆ ಕೊಟ್ಟ ವರ ಇದು. ಅದನ್ನು ನಿಷ್ಕಾಮ ಭಕ್ತಿ ಮಾಡಬೇಕು ಪಾರ್ಟ್ ಎ, ಸಕಾಮ ಭಕ್ತಿ ಮಾಡುವ ನಿಷ್ಕಾಮನೆ ಭಕ್ತಿ ಮಾಡುವ ಪಾರ್ಟ್ ಬಿ, ಅದು ಎರಡನ್ನೂ ಕಲೀಲಿಕ್ಕೆ ಪ್ರಹ್ಲಾದನ ಕಥೆ ಕೇಳಬೇಕು. ಮತ್ತು ಎಷ್ಟು ಆಪತ್ತು ಬಂದರೂ ಭಕ್ತಿ ಬಿಡಬಾರ್ದು, ಎಷ್ಟು ಆಪತ್ತು ಬಂದರೂ ಬಿಡಬಾರ್ದು. ಅನುಕೂಲ ಇದ್ದರೂ ಮಾಡೋದಿಲ್ಲ ನಾವು, ಪ್ರಾಬ್ಲಮ್ ಬಂದರೆ ದೇವರನ್ನು ಬೈಯೋದು, ಅನುಕೂಲ ಇದ್ದರೆ ಮರ್ತ್ಕೊಬಿಡೋದು, ಇಲ್ಲ ಎರಡೇ ಕೆಲಸ ಮಾಡೋದಷ್ಟೇ. ಆಪತ್ತಿಲ್ಲ ನಿದ್ರೆ, ಆಪತ್ತು ಬಂತು ನಿಂದೆ, ಎಷ್ಟು ನಿಂದೆ ಇಲ್ಲ ನಿದ್ರೆ, ಇಷ್ಟೆಲ್ಲ ಕಾಲ ಕಳೀತಿರುತ್ತೆ. ಪ್ರಹ್ಲಾದನ ಕಥೆ ಕೇಳಿದಾಗ ನಾಚಿಕೆ ಆಗಿಬಿಡುತ್ತೆ ನಮಗೆ. ಪ್ರಹ್ಲಾದನ ಬದುಕಿಯಲ್ಲಿ ನಮ್ಮ ಬದುಕಿಯಲ್ಲಿ ಅನಿಸುತ್ತಲ್ಲ ಅದು ಪ್ರಹ್ಲಾದನ ಕಥೆ ಇದು. ನರಸಿಂಹದೇವರು ಹೇಳ್ತಾರೆ ಪ್ರಹ್ಲಾದ ನಿಶ್ಚಿಂತರ ಅನುಗ್ರಹ ಮಾಡ್ತಾನೆ, ಇದನ್ನು ಅರ್ಥ ಮಾಡ್ಕೊಂಡು ನರಸಿಂಹ ಯಾರಿಗೆ ಕಂಡ ಅಂದರೆ ಪ್ರಹ್ಲಾದನಿಗೆ ಕಂಡ. ನಮಗೆ ದೇವರು ಯಾವಾಗ ಕಾಣ್ತಾನೆ ಅಂದರೆ ಪ್ರಹ್ಲಾದನಂತೆ, ಎಷ್ಟು ಆಪತ್ತು ಬಂದರೂ ಕೂಡ ದೇವರನ್ನು ಬಿಡಲಾರೆ ಅಂತ ಬದುಕ್ತೇವಲ್ಲ ಅವ ದೇವರು ಕಾಣ್ತಾನೆ. ಇನ್ನೊಬ್ಬರಿಗೆ ಉಪದೇಶ ಮಾಡಿದೆ ಅದಕ್ಕೆ ದೇವರು ಕಾಣ್ತಾನೆ. ಇನ್ನೊಬ್ಬರಿಗೆ ಹೇಳಬೇಕು ಯಾವಾಗಲೂ ಕೂಡ, ನೀವು ಓದಿ ನೀವು ಓದಿ ನೀವು ಕೇಳಿ ನೀವು ವ್ರತಗಳನ್ನು ಮಾಡಿ ಉಪವಾಸ ಮಾಡಿ ಅಂತ ಹೇಳಬೇಕೆ ಹೊರತು ನಾನು ಮಾಡೋದಿಲ್ಲ ನೀವು ಮಾಡಬೇಡಿ ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಾನು ನರಕಕ್ಕೆ ನೀವು ನರಕಕ್ಕೆ ಹೋಗ್ತೇನೆ ಅಂತ ಹೇಳಿದಾಗತ್ತೆ, ಏನು ಉಪಯೋಗ ಇಲ್ಲ. ಅದರಿಂದ ಪ್ರಹ್ಲಾದನ ಕಥೆ ಭಾಳ ಅದ್ಭುತವಾದ ಕಥೆ. ಅಂತ ಪ್ರಹ್ಲಾದ ನರಸಿಂಹದೇವರು ಕಂಡ್ರು ಅಂದರು. ಒಂದೇ ನರಸಿಂಹದೇವರು ನಮಗೆ ಕಾಣಬೇಕಾದ್ರೆ ಬಿಂಬರೂಪಿ ಪರಮಾತ್ಮ ಕಾಣಿಸ್ಬೇಕು ಅಂತಿದ್ರೆ ಇತ್ತ ಬದುಕಬೇಕು ಅಂದರು ಒಂದೇ. ಅದು ನರಸಿಂಹ ಜಯಂತಿಯ ಸಂದೇಶ. ವಾದಿರಾಜ ಸ್ವಾಮಿಗಳು ಬರೀತಾರೆ, ನರಸಿಂಹದೇವರು ನೋಡಿ ಏನೇನು ಗೊತ್ತಾಗುತ್ತೆ ಗೊತ್ತಾ ನಿಮಗೆ, ವಿರುದ್ಧ ಧರ್ಮ ಧರ್ಮಿತ್ವಂ ಸರ್ವಾಂತರ್ಯಾಮಿತಾಂ ತಥಾ ನರಸಿಂಹೋ ಅದ್ಭುತ ಸ್ತಂಭ ಸಂಭೂತ ಸ್ಫುರಯತ್ಯಸೌ. ನರಸಿಂಹ ಕಾಂಬಿನೇಷನ್, ಇಂಪಾಸಿಬಲ್ ಕಾಂಬಿನೇಷನ್ ದೇವರಲ್ಲಿದೆ. ಇದು ದೇವರ ವೈಭವ ಅಂತ ಹೇಳ್ತಾರೆ. ದೇವರಿಗೆ ಯಾರಿಗೂ ಅಂತ ಶಕ್ತಿ ಇಲ್ಲ. ನಾವು ಇಲ್ಲಿದ್ದರೆ ಅಲ್ಲಿಲ್ಲ, ಅಲ್ಲಿದ್ದರೆ ಇಲ್ಲಿಲ್ಲ. ದೇವರು ಹಾಗಲ್ಲ, ಎಲ್ಲ ಕಡೆ ಇದ್ದಾನೆ. ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಇದು ಯಾರಿಗೆ ಸಾಧ್ಯ? ದೇವರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ವಿರುದ್ಧ ಧರ್ಮ ಧರ್ಮಿತ್ವಂ ಮನೋರಣೀಯಾನ್ ಮಹತೋಮಯ್ಯ. ಇದು ಒಂದು ಸರ್ವಾಂತರ್ಯಾಮಿತಾಂ ತಥಾ. ಕಂಬದೊಳಗೂ ದೇವರಿದ್ದಾನೆ, ಎಷ್ಟು ಆಶ್ಚರ್ಯ ನೋಡಿ. ಇಂಥ ದೇವರನ್ನು ಎಲ್ಲಿ ಬಿಡಲಿಕ್ಕೆ ಸಾಧ್ಯ ಇದೆ? ಎಂದೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ವರ್ಣನೆ ಮಾಡಲಿಕ್ಕೆ ನರಸಿಂಹದೇವರ ಕಥೆ ಮುಖ್ಯ ಅಂತ ಹೇಳ್ತಾರೆ. ಅಂತ ನರಸಿಂಹದೇವರ ಆರಾಧನೆ ನಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದಂತಹ ಮೋಕ್ಷದ ಮಾರ್ಗ ಅಂತ ತಿಳಿಸ್ತಾ ಪ್ರಹ್ಲಾದರಾಜನ ಕಥೆಯ ಮೂಲಕವಾಗಿ ಶ್ರೀ ವೇದವ್ಯಾಸ ದೇವರು ಸಪ್ತಮಸ್ಕಂದ ಭಾಗವತದಲ್ಲಿ ಬರೆದಿದ್ದಾರೆ. ಅದನ್ನೆಲ್ಲ ತಿಳ್ಕೊಂಡು ಉದ್ಧಾರ ಆಗೋ ಪ್ರಯತ್ನ ಮಾಡೋದೇ ನರಸಿಂಹದೇವಿಯ ದೊಡ್ಡ ಸಂದೇಶ. ಅದನ್ನು ನಾವು ತಿಳ್ಕೊಂಡ್ರೆ ಜೀವನ ಉದ್ಧಾರವಾಗ್ತದೆ. ಇದು ಬಲಕಾರ್ಯದ ರೂಪವಾದ್ದರಿಂದ ದುಷ್ಟರ ನಾಶ ಆಗಬೇಕು ಅಂತಿದ್ರು ನರಸಿಂಹ ರೂಪ. ಯಾರೋ ಮಾಟ ಮಾಡಿಸಿರ್ತಾರೆ ಅಂತ ತಿಳ್ಕೊಳ್ಳಿ. ಯಾರೋ ಏನೋ ಮಾಡಿಸ್ಬಿಟ್ಟಿರ್ತಾರೆ, ನಾವೇನು ಮಾಡ್ತೇವೆ? ಇನ್ನೊಬ್ರು ಹುಡ್ಕೊಂಡು ಹೋಗ್ತೇವೆ ಮಾಟ ಮಾಡೋನು. ಮತ್ತೆ ಅವನು ತಲೆ ತೆಗೆದುಬಿಡ್ತಾರೆ, ಗೊತ್ತಾಯ್ತಾ? ಅವನು ಬಿಡಿಸಿಕೊಳ್ಳೋಕ್ಕಾಗೋದಿಲ್ಲ, ಆ ರೀತಿ ಮಾಡಿ ಹಾಕಿಬಿಡ್ತಾರೆ. ಸಾವಿರ ಮಾಟ ಮಾಡಿರಲಿ, ನರಸಿಂಹದೇವರು ಸ್ತೋತ್ರ ಮಾಡಿ ಹೋಗಿಬಿಡುತ್ತೆ ಅಂತ ಹೇಳಿ ತಿರುಗು ಪಂಡಿತಾಚಾರ್ಯ ಮಾಟ ಮಾಡಿಸಿದ್ರಂತೆ. ಯಾವಾಗ ಆಚಾರ ಶಿಷ್ಯರಾಗಿಬಿಟ್ರಲ್ಲ ಅವರು, ಅವ್ರಿಗೆ ಸಿಟ್ಟು ಬಂದುಬಿಡ್ತು. ಕಳಿಸಿದ್ದೆಲ್ಲ ನಾವು ಯಾತಕ್ಕೆ ಆಚಾರ ಸೋಲಿಸಿ ಅಂತ ಕಳಿಸಿದರೆ ಸೋತ್ ಶಿಷ್ಯರಾಗಿಬಿಟ್ರ ಸಿಟ್ಟಿನಿಂದ ಮಾಯನ ಮಾಡಿಸಿದ್ರೆ ಅದು ಪಿಶಾಚಿ ಬಂತಂತ ಅವನು ತಿನ್ನಕ್ಕೋಸ್ಕರ ತಿರುಗು ಪಂಡಿತಾಚಾರ್ಯರನ್ನು. ಆಗ ಅವ್ರು ಏನು ಮಾಡ್ತಾರೆ ಗೊತ್ತಾ? ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಂತೆ ಅಂತ ವರ್ಣನೆ ಮಾಡ್ತಾ ಸ್ತೋತ್ರ ಮಾಡಿದ್ದಕ್ಕೆ ನರಸಿಂಹದೇವರು ಅದಿಷ್ಟುಟ್ಟು ಬೂದಿ ಮಾಡಿ ಹಾಕಿಬಿಟ್ಟಿರ್ತಾರೆ ತಕ್ಷಣದೇ. ಆ ದುರ್ವಾಸರು ಬಿಟ್ಟ ಕೃತ್ಯಾನ ಅಂಬರೀಷ್ ಸಾರಿ ಪ್ರಾರ್ಥನೆ ಮಾಡಿದ್ರೆ ಚಕ್ರ ಸುಟ್ಟಾಕ್ತಲ್ಲ ಹಾಕಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮಾಟ ಮಂತ್ರ ಯಾವುದಕ್ಕೆ ಹೆದರಬೇಕಾಗಿಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ತು, ಇದ್ರ ಮಾತೃಗತಿಯಿಂದ ಬದುಕಬೇಕು ಅನ್ನೋದೇ ನರಸಿಂಹ ಜಯಂತಿಯಿಂದ ತಿಳಿಬೇಕಾದ ದೊಡ್ಡ ತತ್ವ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಮ್ಮ ಸಂಶೋಧನಾ ಪ್ರತಿಷ್ಠಾನ ನಡೆದಿದೆ. ಇದಕ್ಕೆ ಎಂದಿನಂತೆ ಶ್ರೀಯುತ ಹೆಚ್ಚೆ ಸ್ವಾಸ್ಯಮೂರ್ತಿ ದಂಪತಿಗಳು, ಶ್ರೀ ಟಿ ಎನ್ ಗುರುರಾಜ ದಂಪತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಮತ್ತು ಹೊಸದಾಗಿ ಶ್ರೀಧರ ಮಳ್ಳೂರವರು, ಮತ್ತು ಶ್ರೀ ಕೆ ಎಲ್ ಶ್ರೀನಿವಾಸಮೂರ್ತಿಯವರು, ಮತ್ತು ಇಬ್ಬರು ಅಂತರಂಗ ಭಕ್ತರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ 3ನೇ ತಾರೀಕು ಜೂನ್ 3ನೇ ತಾರೀಕು ಸತ್ಯಸಂಧ ತೀರ್ಥರ ಆರಾಧನೆ ಮಹಿಷಿಯಲ್ಲಿದ್ದಾರೆ. ಮಹಿಷಿಯಲ್ಲಿರ್ತಕ್ಕಂಥ ದೊಡ್ಡ ಜ್ಞಾನಿಗಳು, ಅವ್ರ ಬಗ್ಗೆ ತುಂಬ ಜನ ಕೇಳಿರೋ ಪ್ರಸಂಗ ಬಂದಿರೋದಿಲ್ಲ. ಅವರ ಬಗ್ಗೆ ಪ್ರವಚನ ಇರುತ್ತೆ ಜೂನ್ 3ನೇ ತಾರೀಕು ಸಾಯಂಕಾಲ 6:30ಗೆ. ಅವತ್ತು ಅವಶ್ಯ ಬರಬೇಕು ಅಂತ ಹೇಳ್ತಾ, ಈಗಾಗಲೇ ನಿನ್ನೆ ಹೇಳಿದೆ, ಗುರುಗೋಪಾಲದಾಸರ ಮೊದಲಾದವ್ರ ಕೃತಿ ಪ್ರಿಂಟ್ ಆಗಿದೆ, ಸಿಕ್ತಾ ಇದ್ದವರು ತಗೊಳ್ಬಹುದು. ನಾಳೆ ನಾಡಿದಲ್ಲಿ ಲಕ್ಷ್ಮೀ ಭಜನಾಮೃತ ಇನ್ನೊಂದು ಪುಸ್ತಕ ಬರ್ತಾ ಇದೆ. ಈ ತಿಂಗಳು ತುಂಬ ಪುಸ್ತಕದ ಯೋಜನೆ ಇದೆ, ಅದಾಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಅದು ಮುಂದೆ ತಿಳಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ ಮಹಾಂತ.